ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲ್ಲೂ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮಲ್ಲೂ ವಂದನೆಗಳನ್ನು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವು ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳವರಾಗಣ. ಕರ್ತನಲ್ಲಿ ಪ್ರೀತಿಯಂಥ ಸೌರಸಗಳೇ, ಇವತ್ತಿನ ಪಾಠ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪಾಠ, ಕ್ರಿಸ್ತ ವಿರೋಧಿ ಬಗ್ಗೆ ನಾವು ಓದಕ್ಕೆ ಹೋಗೋಣ. ಅಂದ ಈ ಕ್ಲಾಸು ಬಂದ್ಬಿಟ್ಟು ಒಂದೇ ದಿನದಲ್ಲಿ ಮುಗಿಯೋಂಥ ಕ್ಲಾಸ್ ಅಲ್ಲ, ಒಂದು 4-5 ವಾರ ಕಂಟಿನ್ಯೂಸ್ಗೆ ಹೋಗುವಂಥ ಕ್ಲಾಸು. ಸೊ ದಯವಿಟ್ಟು ಈ ಕ್ಲಾಸ್ನ ರೆಕಾರ್ಡಿಂಗ್ ಕಳಿಸ್ಕೊಡ್ತೀವಿ, ದಯವಿಟ್ಟು ರೆಕಾರ್ಡಿಂಗ್ ಕೇಳಿ, ಕಡ್ಡಾಯವಾಗಿ ಕೇಳಬೇಕು. ಪ್ರತಿಯೊಬ್ಬರು ಕ್ರೈಸ್ತವರು ಈ ಪಾಠಗಳನ್ನ ಕೇಳಿ ಇದನ್ನ ಇಂಪ್ಲಿಮೆಂಟ್ ಮಾಡೋದು ತುಂಬ ಅತಿ ಅವಶ್ಯಕತೆ. ಅದರ ನಮ್ಮ ಆತ್ಮ ರಕ್ಷಣೆ ಹೊಂದಬೇಕು ಅಂದರೆ, ನಾವು ಕ್ರಿಸ್ತನ ಒಂದು ಸನ್ನಿಧಾನದಲ್ಲಿರಬೇಕು ಅಂತಂದರೆ ಈ ವಾಕ್ಯಗಳನ್ನು ನಮ್ಮ ಮಂದಟ್ಟು ಮಾಡ್ಕೊಂಡು ಮನಸ್ಸು ಇಟ್ಕೊಂಡು ತುಂಬ ಇಂಪಾರ್ಟೆಂಟು. ಹೇಗೆ ನಾವು ತ್ರಯಕತ್ವ ಅಂತ ಒಂದು ಪಾಠ ಮುಖ್ಯವಾಗಿ ಬೈಬಲ್ನಲ್ಲಿ ಕೇಳಿದ್ರು, ಹೇಗೆ ತ್ರಯಕತ್ವ ಅಂತ ಸತ್ಯವೇದದಲ್ಲಿ ಇಲ್ವೋ, ಅದರ ತಂದೆ ಮಗ ಇಬ್ಬರು ಬೇರೆ ಬೇರೆ ಅಂತ ಹೆಂಗೆ ಪ್ರತ್ಯೇಕವಾಗಿ ಅರ್ಥ ಮಾಡ್ಕೊಂಡಿದ್ರು, ಆಮೇಲೆ ಪವಿತ್ರ ಆತ್ಮಕೊಂಡು ದೇವರು ಒಂದು ಶಕ್ತಿ ಅಂತ ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ಅರ್ಥ ಮಾಡ್ಕೊಂಡಿದ್ರು. ಅದೇ ರೀತಿ ಈ ಸತ್ಯ ಅರ್ಥ ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಈ ಕ್ಲಾಸ್ನ ಅರ್ಥ ಮಾಡ್ಕೊಬೇಕಾದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದರೆ, ನಿಮಗೆ ಕ್ಲಾಸಲ್ಲಿ ಏನೋ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕ್ಲಾಸ್ ಎಂಡ್ವರೆಗೂ ವೆಯ್ಟ್ ಮಾಡಿ. ಕ್ಲಾಸ್ ಎಂಡಲ್ಲಿ ಟೈಮ್ ಇತ್ತು ಅಂದರೆ ಕ್ಲಾಸ್ಗಳಿಗೆ ಏನೋ ಡೌಟ್ಸ್ಗಳು ನೋಡೋಣ, ಇಲ್ಲಾಂದರೆ ಈ ಪಾಠ ಎಲ್ಲ ಮುಗಿದ ಮೇಲೆ ಒಂದು ಡಿಸ್ಕಷನ್ಗೆ ಅಂತ ಒಂದು ಕ್ಲಾಸ್ ಇಟ್ಕೊಂತಾರೆ ಅವರ. ಅದರಲ್ಲಿ ಏನ್ರಿ ನಿಮ್ಗೆ ಏನೇ ಪ್ರಶ್ನೆ ಕೇಳ್ರಿ, ಸಾಮಾನ್ಯವಾಗಿ ನಿಮ್ಮ ಪ್ರಶ್ನೆಗಳೆಲ್ಲ ಪಾಠ ಮುಗಿಯೋದಕ್ಕೆಲ್ಲ ಕ್ಲಿಯರ್ ಆಗಿಬಿಡ್ತಾರೆ. ಹಂಗೂ ಆಗಿಲ್ಲ ಅಂತಂದರೆ ದಯವಿಟ್ಟು ನೀವು ಕೇಳಿ, ಆ ಪ್ರಶ್ನೆಗೆ ನಾವು ಏನು ಮಾಡ್ತೀವಿ ಉತ್ತರ ಕೊಡ್ತೀವಿ. ಆಮೇಲೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದೇ ರೀತಿ ಯಾರ್ಯಾರೋ ಹೊಸ ಕ್ರೈಸ್ತ ಸಹೋದರ ಸಹೋದರಿಗಳು ವಾಕ್ಯಗಳನ್ನ ಕೇಳೋಕ್ಕೆ ಆಸಕ್ತಿ ಇರೋಂಥ ಸಹೋದರ ಸಹೋದರಿಗಳಿಗೆ ದಯವಿಟ್ಟು ಆ ಒಂದು ಸ್ಕ್ರೀನ್ನಲ್ಲಿ ಕಾಣಿಸೋಂಥ ಕ್ಯೂ ಆರ್ ಕೋಡ್ನ ಶೇರ್ ಮಾಡಿ, ಅವರು ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಲಿ, ಅನೇಕ ಪಾಠಗಳನ್ನ ಉಚಿತವಾಗಿ ಏನು ಮಾಡಿ ಬರ್ಕೊಳ್ಳಿ. ಇಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮೇಡಿದಂಥ ಫೋನ್ ನಂಬರ್ 886-776-786-4876 ಕಾಂಟ್ಯಾಕ್ಟ್ ಮಾಡಿದ್ರೆ ಅನೇಕ ವಿಷಯಗಳನ್ನ ತಿಳಿಸ್ಕೊಬೋದು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ನಾ ಇವತ್ತು ಓದಕ್ಕಾಗಂಥ ಒಂದು ಪಾಠ ಏನಪ್ಪ ಅಂದರೆ ಏನಂದರೆ ಕ್ರಿಸ್ತ ವಿರೋಧಿ. ಸರಿ, ಕ್ರಿಸ್ತ ವಿರೋಧಿ ಬಗ್ಗೆ ಏನಕ್ಕಪ್ಪ ಓದಬೇಕು ಅಂತಂದರೆ, ನಾವು ಇವತ್ತು ನಮ್ಮ ಮುಂದೆ ಏನ್ರಿ ನಾವು ನೋಡ್ತಾರಂಥ ವಿಚಾರಗಳು ಹೇಗಿದೆ ಅಂತಂದರೆ, ಏನ್ರಿ ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ಏನ್ರಿ ಕ್ರಿಸ್ತನ ಎರಡನೇ ಬರುವಿಕೆಗೆ ಇರುವಂಥ ಎಲ್ಲ ಸೂಚನೆಗಳು ನಮ್ಮ ಕಣ್ಣು ಮುಂದೆ ಏನಾಗ್ತದೆ ನಡೀತಿರೋದು ನೋಡ್ತೀರಿ. ಅಂದರೆ ಜಳಪಳೆಗಳಾಗೋದು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳೆದೊಳೋದು, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗಗಳೆದೊಳೋದು, ಎಲ್ಲ ಕಡೆ ಧ್ವಂಸ, ಗಲಾಟೆ, ಅದರ ಭೂಮಿ ಏನ್ರಿ ಭೂಕಂಪಗಳಾಗಂಥದ್ದು, ಬರಗಾಲ ಬರೋಂಥದ್ದು. ಅಂದರೆ ಇದು ಸಣ್ಣ ಪುಟ್ಟ ಮಾತ್ರದಲ್ಲಿ ಇವತ್ತು ಆಗ್ತಾ ಇಲ್ಲ ರೀ, ಅದರ ಯಾವ ದೇಶದಲ್ಲಿ ಇಲ್ಲ ಅಂತ ಯಾರು ಹೇಳೋಗೇ ಇಲ್ಲ ರೀ. ಅದರ ಆ ಥರ ಕಣ್ಣು ಮುಂದೆ ಎದ್ದು ಕಾಣಿಸೋ ರೀತಿ ಆಗ್ತಾರೆ. ನಾವು ಏನು ಮಾಡ್ತೀವಿ ನೋಡ್ತೀರಿ, ಹಂಗಿರ್ಬೇಕಾದ್ರೆ ಕ್ರಿಸ್ತನ ಎರಡನೇ ಬರುವಿಕೆಗೆ ಇವೆಲ್ಲ ಸೂಚನೆ ಇತ್ತು ಅಂತಂದರೆ, ಇದಕ್ಕಿಂತ ಮುಂಚೆ ಮುಖ್ಯವಾಗಿ ಅಂತ್ಯಕ್ರಿಸ್ತ ಏನು ಮಾಡಬೇಕು ಬರಬೇಕು ಅಂದ್ರೆ, ಅಂದರೆ ಈ ಅಂತ್ಯಕ್ರಿಸ್ತು ಯಾರು, ಅವನು ಯಾವಾಗ ಬರ್ತಾನೆ, ಅವನು ಹೇಗೆ ಕಂಡುಹಿಡಿದು, ಅವನು ಯಾವ ರೀತಿ 666 ಅಂತ ಮುದ್ರೆನ ತರ್ತಾನೆ ಅಂತ ತಿಳ್ಕೊಂಡು ತುಂಬ ಇಂಪಾರ್ಟೆಂಟ್ ಅದರ. ಸರಿ, ಅದಕ್ಕೆ ಈ ಕ್ರಿಸ್ತ ವಿರೋಧಿ ಬಗ್ಗೆ ಅಪೋಸ್ಟಲ್ ಪೌಲು ಏನಪ್ಪ ಮಾಡ್ತಾನೆ ನಮಗೆ ಸತ್ಯವೇದ್ಯರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂತಂದರೆ, ಓದನ ವಾಕ್ಯ 2 ತಿಸಲೋನಿಕ 2:1-4 ದಯವಿಟ್ಟು ಯಾರೋ ಸಹೋದರ ಸಹೋದರಿಗಳು ಓದ್ತೀರಾ, 2 ತಿಸಲೋನಿಕ 2 ಚಾಪ್ಟರ್ 1-4 ಬಾಕಿಗಳನ್ನ ಸ್ವಲ್ಪ ಜಿಲ್ಲೆಯಲ್ಲಿ ಓದ್ರಿ, ಯಾಕಂದ್ರೆ ಇನ್ನೂ ತುಂಬ ಪಾಯಿಂಟ್ಸ್ಗಳಿದೆ, ಓದ್ರಿ ಯಾರಾದ್ರೂ ಬ್ರದರ್ ಸಿಸ್ಟರ್ ದಯವಿಟ್ಟು ಓದಿ.
ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂಬುದಾಗಲಿ, ಪೌಲನು ಹಾಗೆ ಹೇಳಿದ್ದಾನೆಂದಾಗಲಿ, ಪೌಲನು ಹಾಗೆ ಬರೆದಿದ್ದಾನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ.
ನೋಡಿರಿ ಈ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾರೋ ಕ್ರಿಸ್ತನ ಎರಡನೇ ಬರುವಿಕೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ನ ಅತಿ ಶೀಘ್ರದಲ್ಲಿ ನಂಬಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅಂದ್ರೆ ನಂಬ್ಲೇ ಬೇಡ್ದ ಅಂತ ಹೇಳಿಲ್ಲ ರೀ ಅವರು, ನಂಬಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರೋ ಕೆಲಸ ಆಗ್ಬೇಕಂತೆ. ಏನದು ಓದಿ ಬಿದ್ರೆ, ಕಂಟಿನ್ಯೂ ಮಾಡಿ ಬಿದ್ರೆ. ಇವಾಗ
ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ.
ನೋಡ್ರ ಆ ದಿನವೂ ಬರುವುದಿಲ್ಲ ಅಂತ ಹೇಳ್ತಾರೆ. ಯಾವುದಕ್ಕಿಂತ ಮುಂಚೆ, ಆ ದಿನ ಬರೋದಕ್ಕಿಂತ ಮುಂಚೆ ಏನಪ್ಪ ಆಗಬೇಕು ಮುಖ್ಯವಾಗಿ ಅಂತ ಹೇಳ್ತಾರೆ ಅಂತಂದ್ರೆ, ಅದೇ ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬರಬೇಕಂತೆ. ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದೇ ಹೊರತು ಆ ದಿನ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಕ್ರಿಸ್ತನ ಎರಡನೇ ಬರೋಕೆ ಬರಬೇಕು ಅಂತಂದರೆ ಮೊದಲು ಮತಭ್ರಷ್ಟ ಉಂಟಾಗಬೇಕು. ಅಧರ್ಮ ಸ್ವರೂಪನು ಕ್ರಿಸ್ತ ವಿರೋಧಿ ಬಯಲಿಗೆ ಬರಬೇಕ್ರಿ. ಕ್ರಿಸ್ತ ವಿರೋಧಿ ಬರೆದ್ರೆ ಆ ಒಂದು ದಿನ ಕ್ರಿಸ್ತನ ಎರಡಂಬರಿಕೆ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇವತ್ತು ನಮ್ಮ ಕಣ್ಣ ಮುಂದೆ ಯೇಸು ಕ್ರಿಸ್ತನ ಎರಡಂಬರಿಕೆಗೆ ಸಂಬಂಧವಾಗಿರುತ್ತೆ ಎಲ್ಲ ಸೂಚನೆಗಳು ಕಾಣಿಸ್ತಾನೆ. ಹಾಗಾದರೆ ಕ್ರಿಸ್ತ ವಿರೋಧಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆದ್ರೆ ಅದಕ್ಕೆ ಕ್ರಿಸ್ತ ವಿರೋಧಿ ಬಗ್ಗೆ ಏನ್ರಿ ಎಲ್ಲಾರ್ಗಿರ ಅಭಿಪ್ರಾಯಗಳು ಏನಪ್ಪಾ ಅಂದ್ರೆ, ಕ್ರಿಸ್ತ ವಿರೋಧಿ ಬರ್ತಾನೆ ಭೂಲೋಕದಲ್ಲಿ ಏನ್ ಮಾಡ್ತಾನೆ 3.5 ವರ್ಷ ಏನ್ ಮಾಡ್ತಾನೆ ಅವನು, ಅವ್ರ ಆಳ್ವಿಕೆ ಏನ್ ಮಾಡ್ತಾನೆ ಅದರ. ಸೊ ಎಲ್ಲಪ್ಪ ಆಳ್ವಿಕೆ ಏನ್ ಮಾಡ್ತಾನೆ ಅಂತಂದ್ರೆ ಏನ್ರಿ, ಅವನು ಯೆರೂಸಲೇಮಲ್ಲಿ ಏನ್ರಿ ದೇವರ ಆಲಯದಲ್ಲಿ ಕೂತ್ಕೊಂಡು ಏನ್ರಿ ತಾನೇ ದೇವರಂದುಕೊಂಡು ಏನ್ರಿ ದೇವರಿಗೆ ಸಲ್ಲತಕ್ಕಂಥ ಎಲ್ಲ ಆರಾಧನೆಗಳು ಏನ್ ಮಾಡ್ತಾನೆ ಅವನು ಹೊಂದ್ಕೊಂತಾನೆ ಅಂತಂತ ಹೇಳ್ತಾರೆ. ಇವಾಗ ಓದಿದ್ರಲ್ಲ ಕೆಂಪರಾಜ ಬಂದ್ರೆ ಹಂಗೆ ಮುಂದಕ್ಕೆ ಓದಿ, ಆ ವಾಕ್ಯದಲ್ಲೇ ಕೊಟ್ಟಿದ್ದಾರೆ, ಓದಿ ಅಂತೀನಿ, ಕಂಟಿನ್ಯೂ ಮಾಡಿ ಬೋದರು.
ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ, ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ
ನೋಡ್ರ
ಪುರುಷನು
ನಾಶನಕ್ಕೆ ಅಧೀನಂತ ಪುರುಷನು
ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ
ನೋಡ್ರ
ಕೂತುಕೊಳ್ಳುತ್ತಾನೆ.
ತಾನೇ ದೇವರಂದುಕೊಂಡು ಅಂದ್ರ ಏನ್ರಿ ದೇವರ ಗರ್ಭಗುಡಿಲಿ ಮಾಡ್ತಾನೆ ಕೂತ್ಕೊಂತಾನೆ ಅಂತ ಹೇಳ್ತಾರೆ ನೋಡ್ರ. ತಾನೇ ದೇವರಂದುಕೊಂಡು ದೇವರ ಗರ್ಭಗುಡಿ ಕೂತ್ಕೊಂತಾರಂತೆ. ಹೀಗೆ ಎಲ್ಲ ಆರಾಧನೆಗಳನ್ನು ದೇವರಿಗೆ ಸಲ್ಲತಕ್ಕದನ್ನ ತನಗೇನು ಮಾಡ್ತಾರಂತೆ ಅಲ್ಲಿ ಹೊಂದ್ಕೊಂತಾನೆ ಅಂತ ಹೇಳ್ತಾರೆ. ಇವೆಲ್ಲ ವಿಚಾರಗಳನ್ನ ಈ ಒಂದು ಕ್ರಿಸ್ತ ವಿರೋಧಿ ಎಷ್ಟೇ ವರ್ಷದಲ್ಲಿ ಮಾಡ್ತಾನಪ್ಪ ಅಂದ್ರೆ ಕೇವಲ 3.5 ವರ್ಷದಲ್ಲಿ ಮಾಡ್ತಾನೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಭಿಪ್ರಾಯ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ, ಈ ಕ್ರಿಸ್ತ ವಿರೋಧಿ ಬಗ್ಗೆ ನಾವು ಓದಂಥ ವಿಚಾರಗಳು ಎಷ್ಟು ಉನ್ನತವಾದಂಥ ಒಂದು ಮಟ್ಟಕ್ಕೆ ಸೇರ್ತಾನೆ ಅಂತಂದರೆ, ಏನ್ರಿ ಕೇವಲ 3.5 ವರ್ಷದಲ್ಲಿ ಅಂದ್ರೆ ಎಲ್ಲ ಲೋಕದ ಜನಗಳು ಆತನ ಏನು ಮಾಡ್ತಾರಂತೆ ಅಲ್ಲಿ ಆರಾಧನೆ ಮಾಡ್ತಾರಂತೆ. ಅಂದ್ರೆ ನೋಡ್ರಿ ಇಲ್ಲಿ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಬೇಕಂತ ವಿಚಾರಗಳು ನೋಡ್ಬೇಕಾದ್ರೆ, ಅಲೆಕ್ಸಾಂಡರ್ ಗ್ರೇಟ್ ಆಗಲಿ, ನೆಪೋಲಿಯನ್ ಬೋನಾಪಾರ್ಟ್ ಆಗಲಿ, ಅಂದರೆ ರೋಮಲ್ಲಿರೋಂಥ ದೊಡ್ಡ ದೊಡ್ಡ ಸೀಸರ್ಗಳಾಗಲಿ ಎಷ್ಟೋ ವರ್ಷ ಆಳ್ವಿಕೆ ಮಾಡಿ ಕ್ರಿಸ್ತರ ವಿರೋಧಿ ಬಗ್ಗೆ ಹೇಳೋಂಥ ವಿಚಾರಗಳನ್ನ ಅವರು ಸಾಧ್ಕೊಳಕ್ಕಾಗಿಲ್ಲ. ಆದ್ರೆ ಯೋಚನೆ ಮಾಡಿರ್ತೀರಿ ಏನ್ರಿ, ಅಲೆಕ್ಸಾಂಡರ್ ಗ್ರೇಟ್ ತುಂಬ ಚಿಕ್ಕ ವಯಸ್ಸು ಇಡೀ ಲೋಕನೇ ಕಾಂಕರ್ ಮಾಡ್ಕೊಂಡ್ಬಿಡ್ತಾರೆ. ನೆಪೋಲಿಯನ್ ಬೋನಾಪಾರ್ಟ್ ಸೀಸರ್ಗಳು ಏನ್ರಿ ರೋಮ್ನ ಎಷ್ಟು ವರ್ಷ ಆಡಳಿತ ಮಾಡಿದ್ರಿ, ಆದರೆ ಇಡೀ ಜಗತ್ತೆಲ್ಲ ಅವ್ರ ಪಾದ ಕೆಡೆ ಹಾಕೊಳಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಆಗ್ಲಾರಿ. ಇಡೀ ಜಗತ್ತೆಲ್ಲ ಆತನನ್ನ ಆರಾಧನೆ ಮಾಡೋಕ್ಕೆ ಸಾಧ್ಯ ಆಯ್ತಾನೆ ಆಗ್ಲಾರಿ. ಕರ್ತನಲ್ಲಿ ಪ್ರೀತಿ ಆದ ಸ್ವರಗಳು ಅದು ಮಾತ್ರ ಅಲ್ಲ, ದೇವರ ಗರ್ಭಗುಡಿಯಲ್ಲಿ ಏನ್ ಮಾಡ್ತಾರೆ ನಾವು ಕೂತ್ಕೊಂತಾರೆ ಅಂತಲ್ಲ. ದೇವರ ಗರ್ಭಗುಡಿ ಅಂತ ಏನಪ್ಪಾ, ದೇವರ ಆಲಯ ಅಂದ್ರೆ ದೇವರ ಆಲಯ. ಇವಾಗ ಯೆರೂಸಲೇಮ್ ಇದೆಯಾ ಅಂತಂದ್ರೆ ಯೆರೂಸಲೇಮ್ ಇಲ್ಲ ರೀ, ಯೆರೂಸಲೇಮ್ ಇರೋದು ಇವಾಗ ಏನಪ್ಪಾ ಅಂದ್ರೆ ಏನು ಡೂಮ್ ಆಫ್ ರಾಕ್ ಅಂದ್ರೆ ಅಲ್ಲಿ ಮುಸ್ಲಿಮ್ಸ್ ಅವ್ರ ತಮ್ಮ ಮಾಸ್ಕ್ ಅನ್ನು ಮಾಡ್ಕೊಂಡಿದ್ದಾರೆ. ಆ ಮಾಸ್ಕ್ ನ ಹೊಡೆದು ಏನ್ರಿ ಅಲ್ಲಿ ಒಂದು ದೇವರ ಒಂದು ಆಲಯನ ಕಟ್ಟಿ ಅಲ್ಲಿ ಒಂದು ಕ್ರಿಸ್ತ ವಿರೋಧಿ 3.5 ವರ್ಷದಲ್ಲೇ ಕೂತ್ಕೊಂತಾರೆ ಅಂತಂದ್ರೆ ಆಲಯನ 3.5 ವರ್ಷದಲ್ಲಿ ಕಟ್ಟೋದಕ್ಕೆ ಸಾಧ್ಯನಾ? ಕ್ರಿಸ್ತ ಯೇಸುವಿನ ಮೊದಲನೇ ಬರುವಿಕೆಲ್ಲೇ ಆಲಯನ ಕಟ್ಟೋದಕ್ಕೆ 46 ವರ್ಷ ತಗೊಂಡ್ರು ಅಂತ ಸತ್ಯವೇದ ನಮ್ಗೆ ರೆಕಾರ್ಡ್ ಆಗಿದೆ. ಯೋಹಾನ 2:20 ಯೇಸು ಕ್ರಿಸ್ತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಏನ್ರಿ ಕೇವಲ 3.5 ವರ್ಷದಲ್ಲಿ ಎಲ್ಲವನ್ನು ಧ್ವಂಸ ಮಾಡಿ ತನ್ನೇ ಆದಂಥ ಒಂದು ಆಲಯನ ಕಟ್ಕೊಂಡು ಕ್ರಿಸ್ತ ವಿರೋಧಿ ಗರ್ಭಗುಡಿಯಲ್ಲಿ ಹೇಗೆ ಕೂತ್ಕೊಳಕ್ಕೆ ಸಾಧ್ಯ? ಅದರ ಇದು ಕೂತ್ಕೊಂತಾರೆ ಅಂತಂದ್ರೆ ಇವಾಗಿರೋಂಥ ಯಹೂದ್ಯರು ಅದಕ್ಕೆ ಅನುಮತಿ ಕೊಡ್ತಾರಾ? ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲೇ ಏನ್ರಪ್ಪ ಮಾಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತನ ಆಲಯದಲ್ಲಿ ಬೋಧನೆ ಮಾಡೋಕ್ಕೆ ಅನುಮತಿನೇ ಕೊಡಲಿಲ್ಲ. ಆಲಯದ ಹೊರಗಡೆ ಏನ್ ಮಾಡೋದು ಅದನ್ನ ಅದು ಓಡಿಸ್ಬಿಟ್ರಿ ಅಲ್ಲರ. ಕರ್ತನಲ್ಲಿ ಪ್ರೀತಿ ಅಂತ ಸರಸುಗಳೇ, ಆಗಿರ್ಬೇಕ್ರೆ ಒಬ್ಬ ಏನ್ರಿ ವ್ಯಕ್ತಿನ ಏನ್ರಿ ಗರ್ಭಗುಡಿಲಿ ಕೂತ್ಕೊಂಡು ತಾನೇ ದೇವ್ರು ಅಂತ ಹೇಳೋದಕ್ಕೆ ಏನ್ರಿ ಯಹೂದಿಯವ್ರು ಅವಕಾಶ ಕೊಡ್ತಾರ? ಆಮೇಲೆ ಇವಾಗಿರೋಂಥ ಮುಸ್ಲಿಮ್ಸವರು ಆ ಡೂಮ್ ಆಫ್ ದ ರಾಕ್ನ ಹೊಡೆಯೋದಕ್ಕೆ ಬಿಡ್ತಾರಾ? ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಅದಕ್ಕೆ ಈ ಥರ ಕ್ರಿಸ್ತ ವಿರೋಧಿ ಬರ್ತಾನೆ, ದೇವರ ಗರ್ಭಗುಡಿಲಿ ಕೂತ್ಕೊಂತಾರೆ, ಎಲ್ಲರಿಗೂ 666 ಅಂತ ಮುದ್ರೆ ಏನು ಮಾಡ್ತಾನೆ ಹೊಡಿತಾನೆ. ಎಲ್ಲಪ್ಪ ಹೊಡಿತಾನೆ ಅಂದರೆ ನೆತ್ತಿ ಮೇಲೆ, ಹಣೆ ಮೇಲೆ, ಮತ್ತು ಕೈ ಮೇಲೆ ಏನು ಮಾಡ್ತಾನೆ ಹೊಡಿತಾನೆ ಅಂತ. ಅದಕ್ಕೆ 666 ಅಂತಂದು ಏನಪ್ಪಾ ಅಂತಂದರೆ, ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಇದು ಬಾರ್ ಕೋಡ್ ಬದರ್, ಬಾರ್ ಕೋಡಲ್ಲಿ 3 ಡಮ್ಮಿ ಲೈನ್ ಇದೆ, ಆ 3 ಡಮ್ಮಿ ಲೈನ್ದು ಸೀಕ್ವೆನ್ಸ್ ಏನಪ್ಪ ನೋಡಿದ್ರೆ 6 6 6 ಅಂತ ಬರ್ತಾರೆ. ಅದರ ಆ ಡಮ್ಮಿ ಲೈನ್ ನಂಬರು 6, ಅದು 3 ಸತಿ ಬರೋದು ಏನಾಗ್ಬಿಡುತ್ತೆ 666 ಬಿಡ. ಅದಕ್ಕೆ ಇವತ್ತು ಯಾರಿಗೆ ಬಾರ್ ಕೋಡ್ ಇಲ್ವೋ ಅವ್ರ ಮಾರ್ಕೆಟಲ್ಲಿ ಏನು ಮಾಡೋಂಗಿಲ್ಲ, ಕ್ರಯ ವಿಕ್ರಯ ಮಾಡೋಂಗಿಲ್ಲ, ಕೊಂಡ್ಕೊಳಂಗಿಲ್ಲ, ಮಾರಾಟ ಏನು ಮಾಡೋಂಗಿಲ್ಲ ಅವನು, ಅವ್ರು ಮಾಡೋಂಗಿಲ್ಲ. ಅದಕ್ಕೆ ಕೆಲವು ಜನ ಹೇಳ್ತಾರೆ ಇಲ್ಲಲ್ಲ ಅದು ಒಂದು ಚಿಪ್ಪು, ಆ ಚಿಪ್ಪನ್ನ ಏನು ಮಾಡ್ತಾರೆ ಅಲ್ಲಿ ಹಾಂ ಮನುಷ್ಯನ ದೇಹದಲ್ಲಿ ಇನ್ಸರ್ಟ್ ಮಾಡಿಬಿಡ್ತಾರೆ, ಕಂಪಲ್ಸರಿ ಕಡ್ಡಾಯವಾಗಿ ಏನು ಮಾಡ್ತಾರೆ ಅದನ್ನ, ಅದನ್ನ ಇನ್ಸಲ್ಟ್ ಮಾಡ್ಬಿಡ್ತಾನೆ. ಇದ್ರ ಮುಖಾಂತರ ಏನ್ ಮಾಡ್ತಾನೆ ಶೇತಾನ ಎಲ್ಲಾರನ್ನೂ ಕಂಟ್ರೋಲ್ ಇಟ್ಕೊಂತಾನೆ. ಅದರ ಒಂದು ಚಿಕ್ಕದಾಗಿರೋಂಥ ಒಂದು ಚಿಕ್ಕ ಏನಂತಾರೆ ಒಂದು ಅಕ್ಕಿ ಕಾಳಷ್ಟು ಇರೋಂಥ ಚಿಪ್ಪು ಅಲ್ವರ ಅದನ್ನ ಏನು ಮಾಡ್ತಾರೆ ಎಲ್ಲರಿಗೂ ಹಾಕ್ಬಿಡ್ತಾರೆ. ಅದು ಯಾರಿಗಿಲ್ವೋ ಅವ್ರು ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಏನು ರೀ, ಏನು ಭೂಲೋಕದಲ್ಲಿ ಏನು ವ್ಯಾಪಾರ ಏನು ಮಾಡೋಂಗಿಲ್ಲ ಮಾಡೋಂಗಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಭೂಲೋಕದಲ್ಲಿ ಬದುಕಬೇಕು ಅಂದರೆ ಇದೇ ಐಡೆಂಟಿಫಿಕೇಶನ್ ಮಾರ್ಕು ಏನ್ಬೇಕು ಹಾಕ್ಕೊಬೇಕು. ಇಲ್ಲ ಅಂದ್ರೆ ಕೆಲವು ಜನ ಹೇಳ್ತಾರೆ ಇಲ್ಲ ರೀ ಮುಂದಕ್ಕೆ ಏನು ಮಾಡ್ತಾನೆ, ಹಾಂ ನಿಟ್ಟಾಗೆ ಕ್ರಿಸ್ತ ವಿರೋಧಿ ಬಂದ್ಬಿಟ್ಟು ತಲೆ ಮೇಲೆ ಎಲ್ಲರಿಗೂ ಏನು ಮಾಡ್ತಾನೆ ಮುದ್ರೆನ ಹಾಕ್ತಾನೆ ಏನಂತ 660 ಅಂತ ಏನು ಮಾಡ್ತಾನೆ ಮುದ್ರೆ ಹಾಕ್ತಾನೆ ಅಂತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸರ್ಗಳೇ, ಇನ್ನೂ ಅನೇಕ ವಿಚಾರಗಳು ಏನಾಗಿದೆ ಇದೆ ಅಲ್ವರ. ಇಂಥ ಪ್ರಧಾನ ಮಂತ್ರಿ 660 ಅವನೇ ಅಂತ್ಯ ಕ್ರಿಸ್ತು ಅಂತ ವ್ಯಕ್ತಿ ಅವರೇ ಕ್ರಿಸ್ತ ವಿರೋಧಿ ಅಂತಂದ್ಬಿಟ್ಟು ಅಲ್ವರ. ಆದರೆ ಆ ವ್ಯಕ್ತಿಗಳೆಲ್ಲ ಬಂದು ಹೋಗಿದಾಯ್ತು. ಆದರೆ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಿದಂಥ ವಾಕ್ಯದಲ್ಲಿ ಯಾವುದೇ ನೆರವೇರಿಕೆ ಅವ್ರ ಜೀವನದಲ್ಲಿ ನೋಡಿಲ್ಲ ನಮಗೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಒಂದು 666 ಬಗ್ಗೆ ಇವತ್ತು ಜಗತ್ತಲ್ಲಿ ಯಾರಿಗಪ್ಪ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಧರ್ಮದಲ್ಲಿ ಎಲ್ಲ ಮತದಲ್ಲಿ ಎಲ್ಲ ನಂಬಿಕೆ ಅಂತ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತು 666 ಅಂದರೆ ಕ್ರಿಸ್ತ ವಿರೋಧಿಯ ಸಂಖ್ಯೆ ಅಂತ. ಅದಕ್ಕೆ 666 ಅಂತ ಅಂದ್ಬಿಟ್ಟು ಯಾರೋ ನಂಬರ್ ಹೇಳಿದ್ರೆ ಆ ನಂಬರ್ನ ಪರ್ಚೇಸ್ ಮಾಡಲ್ಲ ಗೊತ್ತಾ ನಿಮಗೆ, ಮೊಬೈಲ್ ನಂಬರ್ನ ಪರ್ಚೇಸ್ ಮಾಡಲ್ಲ. ಹೋಟ್ಲಿಗೆ ಹೋದ್ರೆ 660 ರೂಮ್ ಏನಾಗಿಲ್ಲ ಅಲ್ಲಿ ರೂಮೇ ಇರಲ್ಲ ನೋಡ್ರಿ ಇತ್ತೀನಿ. ಆ ರೂಮ್ ಏನು ಮಾಡ್ಬಿಡ್ತಾರೆ ಅಲ್ಲಿ ಅಲ್ಲಿ ನಂಬರ್ನೇ ತೆಗೆದು ಬಿಡ್ತಾರೆ ಅಲ್ಲ. ಯಾಕೆಂದ್ರೆ ಅಯ್ಯೋ ಅದು ಕ್ರಿಸ್ತ ವಿರೋಧಿಯ ನಂಬರು ಅಂತ ಬಿಡ್ತಾರೆ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸರ್ಗಳೇ ನೋಡ್ಬೇಕಾರೆ ಏನ್ರಿ ಇವು ಎಲ್ಲ ಒಂದು ಕೆಲಸಗಳನ್ನ ಹೆಂಗಂದ್ರೆ ಸೇತಾನ ಏನ್ ಮಾಡ್ತಾನೆ ಕ್ರಿಸ್ತ ವಿರೋಧಿ ಮುಖಾಂತರ ಎಲ್ಲ ಮಾಡ್ತಾನೆ ಅಂತ ಬಿಡ್ತಾರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಯೋಚನೆ ಮಾಡ್ತಾ ಇರ್ತೀನಿ. ಇವತ್ತು ಜಗತ್ತು ಎಲ್ಲಾ ಜನಗಳು ಒಬ್ಬಿಟ್ಟು ಒಬ್ಬ ವ್ಯಕ್ತಿನ ದೇವರು ಅಂತ ಆರಾಧನೆ ಮಾಡೋಂಥ ಲೆವೆಲ್ ಇದಾರ ಅಂತ ಸತ್ಯವೇದ ಮುಖಾಂತರ ನಾವು ಓದಬೇಕು. ಯಾಕೆಂದರೆ ನೋಡಿ ನಾವು ಇಷ್ಟು ದಿನ ನೋಡಿರೋದು ಏನಪ್ಪ ಅಂದರೆ ನಮಗೇನೇ ಪ್ರಶ್ನೆ ಬಂತು ಅಂದರೂ ಈ ಪ್ರಶ್ನೆಗಳಿಗೆ ಉತ್ತರಲ್ಲಿ ನೋಡಿದಿರಿ ಸತ್ಯವೇದ ಮುಖಾಂತರ ನೋಡಿದಿರಿ. ಕರೆಕ್ಟಾ ಹೌದಾ ಇಲ್ವೋ? ಎಲ್ಲ ವಿಷಯಗಳನ್ನ ಸತ್ಯವೇದ ಮುಖಾಂತರ ನೋಡೋದು ಆಗಿರ್ಬೇಕಾರೆ ಇದನ್ನು ಕೂಡ ಸತ್ಯವೇದ ಮುಖಾಂತರ ನೋಡಬೇಕು. ಯಾರೋ ಸತ್ಯವೇದ ದೃಷ್ಟಿಕೋನದಲ್ಲಿ ಏನು ಮಾಡಿ ನಾವು ನೋಡಬೇಕು. ನೋಡಿ ಕೆಲವು ವಾಕ್ಯಗಳು ಓದೋಣ. ಅಂತ್ಯಕಾಲದಲ್ಲಿ ಹೇಗಿರ್ತಾರಂತೆ, 1 ತಿಮೊಥಿ 4:1-3 ವಾಕ್ಯ ದಯವಿಟ್ಟು ಓದಿ. 1 ತಿಮೊಥಿ 4:1-3 ಓದ್ರಿ ಜೋಸಫ್ ಓದ್ತೀರಾ?
ಹಾ ಬ್ರದರ್, ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ.
ನೋಡ್ರ ದೇವ್ರ ಆತ್ಮ ಸ್ಪಷ್ಟವಾಗಿ ಏನಪ್ಪ ಹೇಳ್ತಾರೆ ಅಂದ್ರೆ ಅನೇಕ ಜನಗಳು ಏನ್ರಿ ಕ್ರಿಸ್ತ ನಂಬಿಕೆನ ಬಿಟ್ಟು ದೆವ್ವಗಳ ಉಪದೇಶಗಳಿಗೆ ಕಿವಿ ಕೊಡ್ತಾರೆ ಅಂತಾರೆ. ಹಂಗಾದ್ರೆ ಎಲ್ಲಪ್ಪ ನಂಬಿಕೆನೇ ಇಲ್ಲ ಅಂತಂದ್ರೆ ದೆವ್ವಗಳ ಉಪದೇಶಗಳಿಗೆ ಕಿವಿ ಕೊಡ್ತಾರೆ ಅಂತಂದ್ರೆ ಇನ್ ಹೆಂಗೆ ಈ ವ್ಯಕ್ತಿಗಳೆಲ್ಲ ಹೋಗ್ಬಿಟ್ಟು ಒಬ್ಬರನ್ನೇ ದೇವರು ಅಂತ ಆರಾಧಿಸಕ್ ಸಾಧ್ಯ? ಇನ್ನೊಂದು ವಾಕ್ಯ ಓದಣ ಅಂತೀನಿ. 2 ತಿಮೊಥಿ 3:1-4 ಓದ್ರಿ. 2 ತಿಮೊಥಿ 3:1-4
ಆದರೆ ಕಡೆ
ಹೋದ್ರಿ.
ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯನು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವರು, ಅಹಂಕಾರಿಗಳು, ದೋಷಕರು, ತಂದೆ ತಾಯಿಗಳಿಗೆ ಅವಿವಿದ್ಯೆಯರು, ಉಪಕಾರಸಂದವರು, ದೇವ ಭಯವಿಲ್ಲದವರು.
ನೋಡ್ರ ಅಂತ್ಯಕಾಲದಲ್ಲಿ ಉಪಕಾರ ನೆನೆಸಿದವರು ದೇವರ ಭಯಭಕ್ತಿ ಇಲ್ಲದವರು ಅಂತೆ. ದೇವರ ಭಯಭಕ್ತಿ ಇಲ್ಲ ಅಂತಂದ್ರೆ ಇವ್ರು ಹೋಗ್ಬಿಟ್ಟು ಒಬ್ಬ ಮನುಷ್ಯನ ದೇವರು ಅಂತ ಹೆಂಗಿದ್ರೆ ನಮಗೆ ಸಾಧ್ಯ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇವಾಗಿರೋ ಜನರೇಷನ್ ಹೆಂಗಪ್ಪ ಇದಂದ್ರೆ ದೇವ್ರ ಮೇಲೆ ಭಯ ಭಕ್ತಿನೇ ಇದೆ. ಸುಮ್ಮನೆ ಕಾಟಾಚಾರಕ್ಕೆ ಏನ್ರಿ ಮಾಡ್ತಾರೆ ಸಭೆಗೆ ಹೋಗೋದು? ಸುಮ್ಮನೆ ಕಾಟಾಚಾರಕ್ಕೆ ದೇವಸ್ಥಾನ ಮಾಸ್ಕ್ ಮದೀನ್ ಅಂತ ಏನು ಮಾಡೋದು ಹೋಗೋದ್ರಿ ಅಲ್ವಾರ? ಎಲ್ಲ ದೇವ್ರ ಭಯ ಭಕ್ತಿ ಆಯ್ತಾ? ನೋಡ್ಬೇಕಾದ್ರೆ ಏನ್ರಿ ನಿಜವಾಗೂ ದೇವರ ಭಯ ಭಕ್ತಿ ಏನಾಗಿಲ್ಲ ಇವತ್ತು ಇಲ್ವೇ ಇಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇಡೀ ಲೋಕ ಎಲ್ಲ ಒಬ್ಬ ಮನುಷ್ಯನ ಬಂದು ಆರಾಧಿಸೋದು, ಒಬ್ಬ ಮನುಷ್ಯ ತಾನೇ ದೇವರಂತ ಹೇಳಿಕೊಂಡು ಎಲ್ಲ ಆರಾಧನೆಗಳನ್ನ ಹೊಂದತಕ್ಕದ್ದು ಇವಾಗ ಮನುಷ್ಯರು ಎದುರು ನೋಡೋಂಥ ದೃಷ್ಟಿಕೋನದಲ್ಲಿ ಸಾಧ್ಯನಾ ಅಂತಂದರೆ ಖಂಡಿತವಾಗಿಲ್ಲ ರೀ. ಅದಕ್ಕೆ ಸೇತಾನು ಏನಪ್ಪ ಅಂದರೆ ತುಂಬ ಏನ್ರಿ ಅಲ್ಲ ಕಿಲಾಡಿ ಅದರ ತುಂಬ ಪ್ರಚಂಡ ರೀ ಅದರ. ಅದು ಹೇಳ್ತಾರೆ ಸರ್ವ ಸುಲಕ್ಷಣ ಶಿರೋಮಣಿ ಪೂರ್ಣ ಜ್ಞಾನಿರಿ. ಆಗಿರ್ಬೇಕಾರೆ ಸೇತಾನು ಚೆನ್ನಾಗಿ ಗೊತ್ತು ರೀ ಅದರ ನಿಜವಾದ ಕ್ರಿಸ್ತ ವಿರೋಧಿ ಯಾರು ಅಂತ. ಆ ನಿಜವಾದ ಕ್ರಿಸ್ತ ವಿರೋಧಿ ಯಾರು ಅಂತ ನಮಗೆ ಗೊತ್ತಾಗ್ಬಿಡ್ದು ಅಂತ ಏನಪ್ಪ ಮಾಡಿದಾನೆ ಅಂದರೆ ನಮ್ಮ ದೃಷ್ಟಿಕೋನಗಳನ್ನ ನಿಜವಾದ ಕ್ರಿಸ್ತ ವಿರೋಧಿಯಿಂದ ಬೇರೆ ಕಡೆಗೆ ಸೆಳಿಬೇಕು ಅಂತ ಏನು ಮಾಡಿದಾನೆ ಡೈವರ್ಟ್ ಮಾಡೋದಕ್ಕೆ ಇವೆಲ್ಲ ಕುತಂತ್ರಗಳೇ ಮಾಡೋ ನಮಗೆ ತನ್ನ ನಿಲ್ಲಿಸ್ಬಿಟ್ಟವನೇ. ಒಬ್ಬ ವ್ಯಕ್ತಿ ಬರ್ತಾನೆ, ಕೇವಲ 3.5 ವರ್ಷದಲ್ಲಿ ಆಳ್ವಿಕೆ ಮಾಡ್ತಾನೆ, ಅವನೇ ಆಲಯನ ಕಟ್ತಾನೆ, ಅವನೇ ಒಂದು 666 ನಂಬರ್ ಲಿಟ್ರಲ್ ಆಗಿ ಕೈ ಮೇಲೆ ಹೊಡಿತಾನೆ, ಲಿಟ್ರಲ್ ಆಗಿ ತಲೆ ಮೇಲೆ ಹೊಡಿತಾನೆ. ಇವಾಗ ಹೇಳ್ರೆ ಯಾರು 66 ಸೀಲ್ ಹೊಡೆದು ತಲೆ ಮೇಲೆ ಹೊಡ್ಸ್ಕೊಂತಾರ, ಕೈ ಮೇಲೆ ಹೊಡ್ಸ್ಕೊಂತಾರ? ಯೋಚನೆ ಮಾಡ್ತೀನಿ. ಇವಾಗ ಏನೋ ಏನೋ ಕೇಳಕ್ ಹೋದ್ರೆ 1,000 ಪ್ರಶ್ನೆಗಳು ಕೇಳ್ತಾರೆ. ಹಂಗಿರ್ಬೇಕಾದ್ರೆ ಏನ್ರಿ, ಒಬ್ಬ ಮನುಷ್ಯ 666 ಅಂತ ನಂಬರ್ ತಗೊಂಡ್ಬಂದು ನಿಮ್ಮ ತಲೆ ಮೇಲೆ ಹೊಡಿತೀನಿ ದಯವಿಟ್ಟು ತೆಗೀರಿ ಅಂತ ಯಾರು ಹೊಡ್ಸ್ಕೊಂಬಿಡ್ತಾರೆ? ಯೋಚನೆ ಮಾಡ್ತೀನಿ. ಅದಕ್ಕೆ ಸೇತಾನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ, ನಿಜವಾದ ಕ್ರಿಸ್ತ ವಿರೋಧಿ ನನ್ನ ಮನ್ಸಿನ ಸೆಳೆದಿಕ್ಕೆ ಇವೆಲ್ಲ ಮಾಡೋಣ. ಹಂಗಾರೆ ಯಾರು ನಿಜವಾದ ಕ್ರಿಸ್ತ ವಿರೋಧಿ? ಇದನ್ನ ನಾವು ಸತ್ಯವೇದ ಮುಖಾಂತರ ಮಾಡ್ಬೇಕ್ರಿ. ನಾವು ನೋಡ್ಬೇಕು ನೋಡಿ. ಅದಕ್ಕೆ ಈ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳ್ಬೇಕಾದ್ರೆ, ನಮಗೆ ಸತ್ಯವೇದದಲ್ಲಿ ಅಪೋಸ್ಟಲ್ ಪೌಲು ಈ ಕ್ರಿಸ್ತ ವಿರೋಧಿಗೆ ತುಂಬಾ ಹೆಸರುಗಳನ್ನ ಕೊಡ್ತಾರೆ. ಏನಂತ ಹೆಸರು ಕೊಡ್ತಾರೆ ಅಂದ್ರೆ, ಪಾಪ ಮನುಷ್ಯನು ಅಂತ ಏನ್ ಮಾಡ್ತಾರೆ, ಒಂದ್ ಕಡೆ ಹೆಸರು ಕೊಡ್ತಾರೆ. ಅದರ ಅದೇ ಒಂದು ಅಧ್ಯಾಯದಲ್ಲಿ ಏನ್ರಿ, ಅಕ್ರಮದ ರಹಸ್ಯ ಅಂತ ಏನ್ ಮಾಡ್ತಾರೆ, ಒಂದ್ ಹೆಸರು ಕೊಡ್ತಾರೆ. ಆಮೇಲೆ ದುಷ್ಟನು, ದುಷ್ಟ ಮನುಷ್ಯನು ಅಂತ ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಹೇಳ್ತಾರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ ಹೇಳ್ತಾರೆ. ಹಾಗೆ ಕೆಲವೊಂದು ವಾಕ್ಯಗಳು ಓದೋ ನೋಡಿರ್ತೀರಿ. 2 ಥೆಸಲೋನಿಕ 2:3-8 ಪ್ರಜ್ವಲ್ ಬದರ್ ಓದ್ಬೋದಾ?
ಹಾಂ ಬ್ರದರ್, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತ ಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ, ಅದನ್ನೆಲ್ಲ ನಾಶನಕ್ಕೆ ಅಧೀನವಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನೇ ದೇವರೆಂದು ಹೇಳಿಕೊಂಡು ದೇವರ ಗರ್ಭಗಡಿಯಲ್ಲೇ ಕೂತಿಕೊಳ್ಳುತ್ತಾನೆ.
ನೋಡ್ರ,
ನಾವು ನಾನು
ಅಧರ್ಮ
ನಿಮ್ಮ ಸ
ಸ್ವರೂಪನು ಅಂತ ಹೇಳ್ತಾರೆ ಅಲ್ಲಿ. ಅಲ್ಲರ ಆಮೇಲೆ 7ನೇ ವಾಕ್ಯ ಬರ್ತಾರೆ.
ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದುಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು.
ನೋಡ್ರ, ಈಗಲೇ ಅಧರ್ಮ ಸ್ವರೂಪನೇ ಅಂತ ಗುಪ್ತವಾಗಿ ಕೆಲಸ ಮಾಡ್ತಾರಂತೆ, ಅಡ್ಡಿ ಮಾಡೋನು ತೆಗೆದು ಪಡತಾರೆ, ಗುಪ್ತವಾಗಿ ಕೆಲಸ ಮಾಡ್ತಾರಂತೆ. ಆಮೇಲೆ 8ನೇ ವಾಕ್ಯ ಬರ್ತಾರೆ.
ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು.
ನೋಡ್ರ, ಅವನು ಅಧರ್ಮ ಸ್ವರೂಪನು ಕಾಣಬರುವನು ಅಂತ ಹೇಳ್ತಾರೆ. ಇದನ್ನೇ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ ಹೇಳ್ತಾರೆ, ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ 24:15 ಹೋದ್ರಿ, ಮತ್ತೆ 24:15 ಹೋದ್ರಿ. ಜೇಕಬ್ ಅದಾರ ಓದ್ತೀರಾ? ಓದಿ ಜೋರು.
ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುಗಳು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ.
ನೋಡ್ರ, ಹಾಳು ಮಾಡುವಂತ ಅಸಹ್ಯ ವಸ್ತು ಏನ್ರಿ, ಪವಿತ್ರ ಸ್ಥಾನದಲ್ಲಿ ನಿಂತಿರೋದ ನೀವು ಕಾಣುವಾಗ ಅಂತ ಹೇಳ್ತಾರೆ. ಅಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ನಮ್ಮ ರಕ್ಷಕನ ಇದಕ್ಕೆ ಹೆಸರು ಕೊಡ್ತಾರೆ. ಅಲ್ಲರ ಹಂಗಾರೆ ನಾವೇನಪ್ಪ ಅಂದ್ರೆ, ಈ ಕ್ರಿಸ್ತ ವಿರೋಧಿ ಅಂತಂದವು ನಿಜವಾದ ಅರ್ಥ ಏನು ಅಂತ ಸತ್ಯವೇದ ಮುಖಾಂತರ ಏನ್ಬಿಟ್ಟಿರ್ತಾವೆ ನಾವು ನೋಡ್ಬೇಕ್ರಿ. ಅಲ್ಲರ ಇವಾಗ ನೋಡ್ರಿ, ಆಂಟಿ ಕ್ರೈಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದರ ಆಂಟಿ ಅಂತಂದ್ರೆ ಏನಪ್ಪ, ಕ್ರಿಸ್ತ ವಿರೋಧಿ. ಆಂಟಿ ಅಂದ್ರೆ ಅಗೇನ್ಸ್ಟ್, ಅದರ ಆಂಟಿ ಕ್ರೈಸ್ಟ್ ಅಂದ್ರೆ ಅಗೇನ್ಸ್ಟ್ ಕ್ರೈಸ್ಟ್ ಅಲ್ವರ. ಸರಿ, ಇವಾಗ ಕ್ರಿಸ್ತನಿಗೆ ವಿರುದ್ಧವಾಗಿರೋರು ಯಾರು ಇವತ್ತು ಈ ಲೋಕದಲ್ಲಿ? ಕ್ರಿಸ್ತನಿಗೆ ವಿರುದ್ಧವಾಗಿರೋರು ಯಾರು ಹೇಳ್ರಿ? ಯಾರು ನಿಮ್ಗೆ ಕೇಳ್ತಾರೆ 19 ಜನಕ್ಕೆ ಹೇಳ್ರಿ, ಕ್ರಿಸ್ತನಿಗೆ
ಆರ್ಎಸ್ಎಸ್
ವಿರುದ್ಧವಾಗಿರೋರು?
ಅವರು, ಬಿಜೆಪಿ ಅವರು,
RSS ಅವರು, BJP ಅವರು, ಆಮೇಲೆ ನೆಕ್ಸ್ಟ್ ಇನ್ಯಾರಿದ್ದಾರೆ ಅಷ್ಟೇನಾ?
ಬೇರೆ ಧರ್ಮದವರು,
ಬೇರೆ ತರದವ್ರು ಯಾರು?
ಮುಸ್ಲಿಂ ಮುಸ್ಲಿಂ ಧರ್ಮದವರು,
ಹೌದು, ಓಕೆ. ಆಮೇಲೆ ನೆಕ್ಸ್ಟ್
ಹಿಂದೂ ರಿಲಿಜನ್.
ಅಲ್ವರಾ? ಸರಿ, ಒಟ್ಟಲ್ಲಿ ನೀವು ಹೇಳೋ ಪ್ರಕಾರ ನೋಡೋದಾದ್ರೆ, ಕ್ರಿಸ್ತನ ಹೊಂದಿರೋರು ಎಲ್ಲರೂ ಕ್ರಿಸ್ತನಿಗೇನ್ರಿ ಇವಾಗ ವಿರೋಧಿ? ಕರೆಕ್ಟಾ? ಕರೆಕ್ಟ್ ತಾನೆ? ಹೌದಾ ಇಲ್ವಾ?
ಹೌದು
ಹೌದು
ಬ್ರದರ್.
ಅಲ್ವಾ? ಸರಿ, ಕ್ರಿಸ್ತನ ನಂಬಿದಿರೋರು ಏನ್ರಿ ಇವರೆಲ್ಲ ಯಾರಿಗತ್ತೆ? ಕ್ರಿಸ್ತ ವಿರೋಧಿ. ಸೊ ಈ ಒಂದು ಲಿಸ್ಟ್ ಅಲ್ಲಿ ಯಾರಪ್ಪ ಬರ್ತಾರೆ ಅಂದ್ರೆ, ಕ್ರಿಶ್ಚಿಯನ್ಸ್ ಬಿಟ್ಟು ಮಿಕ್ಕಿದ ಎಲ್ಲರೂ ಏನಾಗ್ತಾರೆ ಲಿಸ್ಟ್ ಅಲ್ಲಿ ಬರ್ತಾರೆ? ಕರೆಕ್ಟಾ? ಹೌದಾ ಇಲ್ವಾ? ಹೌದಾ ಇಲ್ವಾ? ನೀವೆಲ್ಲ ರಿಪ್ಲೈ ಕೊಡಬೇಕು, ಅವಾಗೇ ನೀವು
ಹೌದು
ಪಾಠಗಳನ್ನು ಕೇಳಿದ್ರೆ ನಮ್ಗೆ ಗೊತ್ತಾಗೋದು. ಸರಿ, ಓಕೆ. ಇವಾಗ ಇದು ಒಂದು ಅರ್ಥ ಏನಾಗಿದೆ, ಕ್ರಿಸ್ತ ವಿರೋಧಿ ಅಂತ ಐತೆ. ಸರಿ, ಇನ್ನೊಂದು ನಿನ್ರಿ ಅರ್ಥ ಕೊಡದ ಇದೆ ಸತ್ಯವೇದದಲ್ಲಿ, ಏನಪ್ಪಾ ಕ್ರಿಸ್ತ ವಿರೋಧಿ ಅಥವಾ ವಿರೋಧಿ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಕೂಡ ಏನಾಗಿದೆ ಇದೆ ಏನಪ್ಪ ಅಂತಂದ್ರೆ, ಉದಾಹರಣೆಗೆ ನೋಡ್ರಿ, ಆಂಟಿ ನ್ಯಾಷನಲಿಸ್ಟ್ ಅಂತ ಕೇಳಿದಿರಾ? ಏನ್ರಿ ಆಂಟಿ ನ್ಯಾಷನಲಿಸ್ಟ್ ಅಂತ ಕೇಳಿದಿರಾ ಪದ ನೀವು?
ಹಾಂ ಬ್ರದರ್.
ಸರಿ, ಆಂಟಿ ನ್ಯಾಷನಲಿಸ್ಟ್ ಅಂತ ಅರ್ಥ ಏನು ಹೇಳ್ರಿ ಇವಾಗ ಸ್ವಲ್ಪ ದಯವಿಟ್ಟು.
ಆ ದೇಶಕ್ಕೆ ವಿರೋಧವಾಗಿ ಇರೋನು, ವಿರೋಧಿಸೋನು.
ವೆರಿ ಗುಡ್. ದೇಶಕ್ಕೆ ವಿರುದ್ಧವಾಗಿರೋರು ಅದರ ಯಾರದು? ದೇಶಕ್ಕೆ ವಿರುದ್ಧವಾಗಿರೋರನ್ನ ಆಂಟಿ ನ್ಯಾಷನಲ್ ಅಂತ ಅಂದ್ರೆ ಯಾರದು? ನಮ್ಮ ದೇಶಕ್ಕೆ ವಿರುದ್ಧವಾಗಿರೋದು ಯಾರು? ಎಕ್ಸಾಂಪಲ್ ತಗೊಂಡ್ರೆ ನಮ್ಮ ದೇಶಕ್ಕೆ ವಿರುದ್ಧವಾಗಿರೋದು ಯಾರು?
ಪಾಕಿಸ್ತಾನದವರು.
ಪಾಕಿಸ್ತಾನದವರು. ಓ, ಹಂಗಾರೆ ಅವರೆಲ್ಲ ಆ್ಯಂಟಿ ನ್ಯಾಷನಲಿಸ್ಟಾ? ಅವರು ನಮ್ಮ ಶತ್ರುಗಳು, ಅವ್ರು ಆ್ಯಂಟಿ ನ್ಯಾಷನಲಿಸ್ಟ್ ಅಲ್ಲ ರೀ, ಗೊತ್ತಾ ಏನ್ರಿ? ನಮ್ಮ ದೇಶಕ್ಕೆ ವಿರುದ್ಧವಾಗಿರೋರು ಅವರೆಲ್ಲ ನಮ್ಮ ಶತ್ರುಗಳು ಅರ್ಥೈತ್ರ? ಮತ್ತೆ
ನಮ್ಮ
ಆ್ಯಂಟಿ ನ್ಯಾಷನಲಿಸ್ಟ್
ದೇಶದಲ್ಲಿ
ಅಂದ್ರೆ ಯಾರಿಗೆ ಹೇಳೋದು ಅಂತಂದು ಯಾರು ಗೊತ್ತಾ? ಯಾರಪ್ಪ ಅಂತಂದ್ರೆ ನಮ್ಮ ದೇಶದಲ್ಲೇ ಇದ್ದುಕೊಂಡು ಏನ್ರಿ ನಮ್ಮ ದೇಶಕ್ಕೆ ವಿರುದ್ಧವಾಗಿನೇ ಕೆಲಸ ಮಾಡ್ತಿರ್ತಾರೆ ಗೊತ್ತಾ? ಇವ್ರಿಗೆ ಸತ್ಯವೇದದಲ್ಲಿ ಹೇಳೋದು ಏನಪ್ಪ ಅಂದ್ರೆ ಆ್ಯಂಟಿ ನ್ಯಾಷನಲಿಸ್ಟ್. ಏನ್ರಿ ಆ್ಯಂಟಿ ನ್ಯಾಷನಲಿಸ್ಟ್ ಅಂತಂದ್ರೆ ಯಾರಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಇರೋದ್ರಿ, ನಮ್ಮ ಜನಗಳೇ ರೀ, ನಮ್ಮ ಭಾರತೀಯರೇ. ಆದ್ರೆ ಗುಪ್ತವಾಗಿ ನಮ್ಮ ಶತ್ರುಗಳಿಗೆ ಏನ್ ಮಾಡ್ತಾ ಇರ್ತಾರೆ? ಕೆಲಸ ಮಾಡ್ತಾ
ಸಪೋರ್ಟ್
ಇರ್ತಾರೆ ನೋಡಿ,
ಮಾಡ್ತಾ
ಕೆಲಸ ಮಾಡ್ತಾ ಇದ್ರು ನೋಡಿ, ಸಪೋರ್ಟ್ ಮಾಡ್ತಾ ನೋಡಿ. ಇವ್ರಿಗೆ ಏನ್ ಹೇಳೋದು ಅಂದ್ರೆ ದೇಶ ದ್ರೋಹಿ, ಏನ್ರಿ ದೇಶ ವಿರೋಧಿಗಳು, ಆ್ಯಂಟಿ ನ್ಯಾಷನಲಿಸ್ಟ್ ಅಂತ ಹೇಳ್ತಾರೆ. ಕೇಳಿದಿರಾ ಇಲ್ಲ? ಹೌದಾ ಇಲ್ವಾ? ಹಾ ಕೇಳಿದಿರಾ
ಇದ್ದಾರೆ.
ಇಲ್ವಾ?
ಹೌದು ಕೇಳಿದೆ
ಹಾ,
ಬ್ರದರ್.
ದಯವಿಟ್ಟು ಗೊತ್ತಿಲ್ಲ ಅಂತಂದ್ರೆ ಒಂದು ಡಿಕ್ಷನರಿ ಬುಕ್ ತೆಗೆದುಬಿಟ್ಟು ಅರ್ಥನ ಹುಡುಕ್ರಿ. ಅದರ ಆ್ಯಂಟಿ ನ್ಯಾಷನಲಿಸ್ಟ್ ಅಂದ್ರೆ ಇದುರಿ, ಅದರ ನಮಗೆ ಶತ್ರುವಾಗಿದ್ರು ಗೊತ್ತಾ ಡೈರೆಕ್ಟ್ ಆಗಿ? ಇವರು ಆ್ಯಂಟಿ ನ್ಯಾಷನಲಿಸ್ಟ್ ಅಲ್ಲ ರೀ, ಇವರೆಲ್ಲ ಬಂದ್ಬಿಟ್ಟು ನಮ್ಮ ದೇಶಕ್ಕೆ ವಿರುದ್ಧವಾಗಿರೋಂಥ ಶತ್ರುಗಳು. ದೇ ಎನಿಮಿಸ್ ಟು ಇಂಡಿಯಾ, ದೇ ಆರ್ ನಾಟ್ ಆ್ಯಂಟಿ ನ್ಯಾಷನಲಿಸ್ಟ್ ಅಲ್ವರ. ಅವ್ರು ನೋಡ್ಬೇಕಾದ್ರೆ ಅವ್ರ ದೃಷ್ಟಿಕೋನದಲ್ಲಿ ಅವ್ರ ದೇಶಕ್ಕಾಗಿ ಏನು ಮಾಡ್ತಾರೆ, ಹೋರಾಡ್ತಾ ಇರ್ತಾರೆ. ಅದರಿಂದ ಅವರು ನಮಗೇನು ರೀ, ಶತ್ರುಗಳು ರೀ ಅದರ. ಆದರೆ ಆ್ಯಂಟಿ ನ್ಯಾಷನಲಿಸ್ಟ್ ದೇಶ ದ್ರೋಹಿ ಅಲ್ವರ ಏನ್ತಾರೆ, ಇಂಡಿಯಾ ದೇಶಕ್ಕೆ ವಿರುದ್ಧವಾಗಿರೋರು ಅಂದ್ರೆ ಇಂಡಿಯಾ ದೇಶದಲ್ಲೇ ಇಟ್ಕೊಂಡು ಇಂಡಿಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋರು. ಇದೇ ಅರ್ಥದಲ್ಲಿ ಸತ್ಯವೇದದಲ್ಲಿ ಕ್ರಿಸ್ತ ವಿರೋಧಿ ಅಂತ ಕೂಡ ಹೇಳಿದಾರೆ. ಅಂದ್ರೆ ಯಾರಪ್ಪ ಸತ್ಯವೇದ ಪ್ರಕಾರ ಕ್ರಿಸ್ತ ವಿರೋಧಿ ಅಂದ್ರೆ ಏನ್ರಿ, ಕ್ರಿಶ್ಚಿಯನ್ಸ್ಗಳನ್ನೇ ಸತ್ಯವೇದನ ಇಟ್ಕೊಂಡೆ ಏನ್ರಿ, ಕ್ರೈಸ್ತವರುಗಳೇ ಸತ್ಯವೇದನ ಉಪಯೋಗಿಸ್ಕೊಂಡೆ ಕ್ರಿಸ್ತನಿಗೆ ವಿರುದ್ಧವಾಗಿ ಕೆಲಸ ಮಾಡೋಂಥ ಕ್ರೈಸ್ತವರುಗಳಿಗೆ ಸತ್ಯವೇಳದಿಲ್ಲ ಅಂತ ಹೇಳೋದು ಕ್ರಿಸ್ತ ವಿರೋಧಿ ಅಂತ ಹೇಳ್ತಾರೆ. ಯಾರು ಕ್ರಿಸ್ತ ವಿರೋಧಿ ಅಂದರೆ ಸತ್ಯವೇದ ಪ್ರಕಾರ ಕ್ರೈಸ್ತವರುಗಳು ಅದರ ಬೈಬಲ್ ಇಟ್ಕೊಳ್ಳೋದು, ಅದರ ಬೈಬಲ್ನೇ ಬೋಧನೆ ಮಾಡೋದು. ಆದರೆ ಕ್ರಿಸ್ತನ ವಿರುದ್ಧವಾಗಿ ಎಲ್ಲ ಉಪದೇಶಗಳನ್ನ ಹೇಳೋರೆ ಕ್ರಿಸ್ತ ವಿರೋಧಿ. ಇದು ಸತ್ಯವೇದಲ್ಲಿ ಅಂತ ಡೆಫಿನಿಷನ್ ರೀ. ಎಲ್ಲಿದೆ ಬೈಬಲಲ್ಲಿ ನೋಡಿ, ಬೈಬಲಲ್ಲಿ ಓದ ನೋಡಿರ್ತೀನಿ ಅದರ ಯಾರಪ್ಪ ಕ್ರಿಸ್ತ ವಿರೋಧಿ ಅಂತ ನೋಡಿ, ಓದೋಣ ದಯವಿಟ್ಟು ಹೇಳ್ರಿ. 1ನೇ ಯೋಹಾನ 2:18 ಮತ್ತೆ 19 ಓದ್ರಿ. ಜೇಕಬ್ ಬದರ್ ಲೈನ್ ಇದ್ದೀರಾ? ಸರಿ, ಗೋಪಾಲ ಬದ ಓದ್ತೀರಾ? 1 ಜಾನ್ 2:18-19. ಸರಿ, ಸೈಮನ್ ಬದರ್, ಸೈಮನ್ ಸೊಸಾಲಿಕರ್. ಸರಿ, ಪ್ರಜ್ವಲ್ ಬದರ್ ಓದ್ತೀರಾ?
ಮಕ್ಕಳಿರಾ, ಇದು ಕಡೆ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ.
ನೋಡ್ರ
ಇದರಿಂದ
ಕ್ಲೀನಾಗಿ ತಿಳಿಸ್ಕೊಡ್ರಿ ಅಂತೀನಿ, ಕ್ಲೀನಾಗಿ ದಯವಿಟ್ಟು ಗಮನ ಇಟ್ಟು ಪಾಠ ಕೇಳ್ರಿ. ಕೇರ್ಲೆಸ್ ಯಾರು ಕೇಳ್ಬಿಡಿ, ಅದರ ಮೊಬೈಲ್ ಇಟ್ಬಿಟ್ಟು ಅಲ್ಲೆಲ್ಲ ಇನ್ನೊಂದ್ ಕಡೆ ಗಮನ ಇಡ್ತಿರೋದು, ಗಾಡಿ ಓಡಿಸ್ತಿರೋದು, ಕಿವಿಗೆ ಹೆಡ್ಫೋನ್ ಹಾಕೊಂಡು ಕೇಳ್ತಿರೋದು, ಇದು ವೆರಿ ಸೀರಿಯಸ್ ಮ್ಯಾಟರ್, ವೆರಿ ವೆರಿ ಇಂಪಾರ್ಟೆಂಟ್. ವಾಕ್ಯದಲ್ಲಿ ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ, ಮಕ್ಕಳಿರಾ ಇದು ಕಡೆಗಳಿಗೆ ಆಗಿದೆ ಅಂತ ಹೇಳ್ತಾರೆ ಅಲ್ರ. ಗಮನಿಸಿ ಎಲ್ಲರೂ, ಏನ್ರಿ ಕ್ರಿಸ್ತ ವಿರೋಧಿ ಬರ್ತಾನೆ ಎಂದು ನಿಮ್ಗೆ ಏನು ಮಾಡಿದೆ, ನೀವು ಕೇಳಿದಿರಲ್ಲ ಅಂತ ಹೇಳ್ತಾರೆ. ಕ್ರಿಸ್ತ ವಿರೋಧಿ ಬರ್ತಾನೆ ಕೇಳಿದಿರಲ್ಲ, ನೀವೆಲ್ಲ ಕೇಳಿದಿರಲ್ಲ, ನೀವೆಲ್ಲ ಕ್ರೈಸ್ತ ಕ್ರಿಸ್ತ ವಿರೋಧಿ ಬರ್ತಾನೆ ಬರ್ತಾನೆ ಮುಂದಕ್ಕೆ ಅಂತ. ಅದು ಏನು ಹೇಳ್ತಾರೆ ವಾಕ್ಯ, ಈಗಲೇ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದಾರಂತೆ. ಏನ್ರಿ ಕ್ರಿಸ್ತ ವಿರೋಧಿಗಳು ಯಾವಾಗಿದಾರಂತೆ? ಹಾ, ಇವಾಗಿದಾರ? ಇವು ಬರ್ತಾರಾ? ಅಯ್ಯೋ, ಅಪೊಸ್ತಲು ಯೋಹಾನನ ಕಾಲದಲ್ಲೇ ಇದಾರಂತೆ ರೀ. ನೋಡ್ರಿ ವಾಕ್ಯ ಎಷ್ಟು ಕ್ಲಿಯರ್ ಹೇಳ್ತಾರೆ. ನಾನೇನು ಹೇಳ್ತಾ ಇಲ್ಲ ರೀ, ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿದೆ, ಕ್ರಿಸ್ತ ವಿರೋಧಿ ಅಂದ್ಬಿಟ್ಟು ಅಪೊಸ್ತಲು ಯೋಹಾನನ ಕಾಲದಲ್ಲೇ ಇದೆ ಅಂತೆ. ಅದರ ಬಹುಮಂದಿ ಕ್ರಿಸ್ತ ವಿರೋಧಿಗಳಿದ್ದೀರಂತ ಒಬ್ಬರಲ್ವಂತೆ ರೀ, ಒಬ್ಬರಿಬ್ರು ಅಂತ ಹೇಳಿಲ್ಲ. ಏನು ಹೇಳ್ತಾರೆ, ಬಹುಮಂದಿ ಇದ್ದಿದ್ದಾರೆ ಅಂತ ಹೇಳ್ತಾರೆ. ಹಂಗಾರೆ ಏನೋ ಕ್ರಿಸ್ತ ವಿರೋಧಿ ಒಬ್ಬ ವ್ಯಕ್ತಿ ಅಲ್ಲ ರೀ, ಅಲ್ಲಿ ಹೇಳ್ತಾರೆ ಬಹುಮಂದಿಗಳು ಅಂತ ಹೇಳ್ತಾರೆ ರೀ ಅದರ. ಆಮೇಲೆ ಮುಂದಕ್ಕೆ ಓದಿಬೋದು, ನೆಕ್ಸ್ಟ್ ಕಂಟಿನ್ಯೂ ಮಾಡಿಬೋದು ಹಂಗೆ.
ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ.
ಇದು ಕಡೆಗಳೇನು ತಿಳ್ಕೊಳ್ತೀವಿ. ಆಮೇಲೆ
ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ.
ನೋಡ್ರ
ಅವರು
ಏನ್ರಿ,
ನಮ್ಮವರಾಗಿದ್ದಾರೆ.
ನೋಡ್ರಿ ಅಲ್ಲಿ ಹೇಳ್ತಾರೆ ಕ್ರಿಸ್ತ ವಿರೋಧಿಗಳು ಯಾರಪ್ಪ, ಇವ್ರನ್ನ ಕಂಡುಹಿಡಿಯೋದು ಯಾರಪ್ಪ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಏನಂತಂದ್ರೆ ಇವ್ರನ್ನ ಕಂಡುಹಿಡಿದಂಗೆ ಅವರು ಏನ್ ಮಾಡ್ರಂತೆ, ನಮ್ಮನ್ನು ಬಿಟ್ಟು ಹೊರಟು ಹೋದ್ರು.
ಹೋದರು.
ಯಾರನ್ನ ಬಿಟ್ಟು ಹೊರಟ್ರದ್ರು? ಅಪೋಸ್ಟಲ್ಸ್. ಅಪೋಸ್ತಲರ ಉಪದೇಶಗಳನ್ನ ಬಿಟ್ಟು ಏನ್ ಮಾಡಂತ ಇವರು ಹೊರಟು ಹೋದರು. ಅಪೋಸ್ತಲರ ಉಪದೇಶದಲ್ಲಿ ನೆಲೆಗೊಡ್ಲಿಲ್ಲ ಇವರು ಅಂದ್ರ ಆಮೇಲೆ ಹೇಳ್ತಾರೆ. ಆದ್ರೆ ಅವರು ಏನಾಗಿಲ್ಲಂತೆ, ನಮ್ಮವರ ಆಗಿರಲಿಲ್ಲ
ನಮ್ಮವರಾಗಿ
ಅಂದ್ರ. ಹಂಗ್ರೇನ್ ರೀ, ಅವ್ರು ಸತ್ಯದಲ್ಲಿ ಇರ್ಲ ರೀ ಅದರ ಸತ್ಯವಾದ ಫಾಲೋ ಮಾಡ್ತಾರಂತ ಅವರು ಕ್ರೈಸ್ತವರಲ್ಲ ರೀ ಅದರ. ಆಮೇಲೆ ಏನ್ ಮಾಡಂತೆ ಬದ ನೆಕ್ಸ್ಟ್ ಮುಂದಕ್ಕೆ ಓದಿ.
ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು.
ನೋಡ್ರ ನಮ್ಮವರಾಗಿದ್ರೆ ಏನ್ರಿ, ಜೊತೆಯಲ್ಲಿ ಸತ್ಯದಲ್ಲಿ ಏನಾಗ್ತಿದ್ರು ಇರ್ತಾ ಇದ್ರಿ. ಆಮೇಲೆ ನೆಕ್ಸ್ಟ್
ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರೆ ಬಂತು.
ಸೂಪರ್ ಆಗಿ ನೋಡ್ರಿ ವಾಕ್ಯ, ಇಲ್ಲೇ ವಾಕ್ಯದಲ್ಲಿ ಉತ್ತರ ಕೊಟ್ಟರು ನೋಡ್ರಿ ಪ್ರಶ್ನೆಗೆ, ಕ್ರಿಸ್ತ ವಿರೋಧಿ ಯಾರು ಅಂತ ಅದರ ಏನ್ರಿ. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದ್ರಿಂದ ಕ್ರೈಸ್ತವ್ರು ಎನಿಸಿಕೊಳ್ಳೋರು ಎಲ್ಲರೂ ನಮ್ಮವರೆಲ್ಲ ಎಂದು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿದೆ. ಹಾಗಾದ್ರೆ ಯಾರಪ್ಪ ಕ್ರಿಸ್ತ ವಿರೋಧಿ ಅಂತಂದ್ರೆ, ಕ್ರೈಸ್ತವರೇ ಕ್ರಿಸ್ತನ್ಗೇನ್ರಿ ವಿರೋಧಿಗಳು. ಯಾಕೆ ಕ್ರೈಸ್ತವರುಗಳು ಸತ್ಯ ಉಪದೇಶದಲ್ಲಿ ನೆಲೆಗೊಂಡಿರೋಂಥ ಕ್ರೈಸ್ತವರುಗಳು ಇವತ್ತು ಏನಾಗಿದ್ದಾರೆ ವಾಕ್ಯದ ಪ್ರಕಾರ ಕ್ರಿಸ್ತನ್ಗೆ ವಿರೋಧಿ. ಯಾಕಪ್ಪ ಅಂತಂದ್ರೆ ಏನ್ರಿ, ಇವರು ನಮ್ಮವರಲ್ಲ ರೀ ಅದರ. ನಮ್ಮವರಾಗಿದ್ರೆ ಸತ್ಯದಲ್ಲಿ ಏನ್ ಮಾಡ್ತಾ ಇದ್ರು ಇವರು, ಇವ್ರು ಇರ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಅಪೋಸ್ಟಲ್ ಪೌಲು ಇದನ್ನ ಕ್ಲೀನ್ ಆಗಿ ಹೇಳ್ತಾರೆ ನೋಡಿರ್ತೀನಿ. ಎಲ್ಲಿ? ಅಪೋಸ್ಟಲ್ ಕೃತ್ಯಗಳು 20ನೇ ಅಧ್ಯಾಯ 28-30 ಓದ್ರಿ. ಸೈಮನ್ ಸೊಸಾಲಿಕರ್ ಬದರ್ ಲೈನೇ ಇದೀರ ಓದ್ಬೋದಾ? ಸೈಮನ್ ಸೊಸಾಲಿಕರ್ ಬದರ್ ಅಪೋಸ್ಟಲ ಕೃತ್ಯಗಳು 20ನೇ ಅಧ್ಯಾಯ 28-30 ಓದ್ತೀರಾ? ಸೊಸಾಲಿಕರ್ ಸೈಮನ್ ವರು ಬದರ್ ಓದ್ತೀರಾ? ಸರಿ,
ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ.
ಕಂಟಿನ್ಯೂ.
ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಡಕೊಳ್ಳುವರು.
ನೋಡ್ರ ಇಲ್ಲಿ ಕೊಟ್ಟರೆ ನೋಡಿ ಡೆಫಿನೇಷನ್ ಕ್ಲೀನ್ ಆಗಿ ಏನಂತ ಹೇಳ್ತಾರೆ ಅಂತಂದ್ರೆ, ಸ್ವರಕ್ತದಿಂದ ಸಂಪಾದನೆ ಮಾಡಿರಂಥ ಸಭೆಯನ್ನು ಏನ್ರಿ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರ್ತಾವಂತೆ ರೀ. ಅದರ ತೋಳ ಹೆಂಗೆ ಬರ್ತದೆ? ಹಿಂಡಿ ನಡುವೆ ಬರೋಕ್ಕೆ ತೋಳನ ತೋಳ ಥರ ಬರ್ತದ? ತೋಳ ಏನು ವೇಷ ಹಾಕೊಂಡು ಬರ್ತದೆ? ಕುರಿ ವೇಷ ಹಾಕೊಂಡು ಬರ್ತಾವೆ. ತೋಳ ತೋಳ ಥರ ಬರಲ್ಲ, ತೋಳ ತೋಳ ಥರ ಬಂದ ಹಿಂಡೊಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹಿಂಡುಗಳು ಚದ್ರ ಹೋಗ್ಬಿಡ್ತದೆ. ಅದು ಹೆಂಗೆ ಬರಬೇಕು? ತೋಳ ಮುಟ್ಟು ಕುರಿ ವೇಷ ಹಾಕೊಂಡೇ ಬರ್ಬೇಕು ರೀ ಅಂತೀನಿ. ಅಲ್ಲ ತುಂಬ ಮುಗ್ಧವಾಗಿ, ತುಂಬ ಅಮಾಯಕನಾಗಿ, ತುಂಬ ಪ್ರೀತಿನ ಬರ್ಬೇಕು ನೋಡಿರ್ತೀನಿ. ಅದರ ಅದಿಗೆ ನೋಡ್ಬೇಕ್ರೆ ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೇನೋ. ಅವು ಏನು ಮಾಡಿದ್ರು, ಹಿಂಡನ್ನು ಕನಿಕರಿಸೋದಿಲ್ಲ ಅಂತೀರಿ. ಯಾವ ರೀತಿ ಕನಿಕರಿಸೋದಿಲ್ಲ ಅಲ್ವರ? ಅದು ಹೇಳ್ತಾರೆ ಮುಂದಕ್ಕೆ. ಅದು ಹೆಂಗೆಪ್ಪ ಅಂತಂದರೆ, ನಿಮ್ಮೊಳಗೆಯೇ ಕೆಲವರು ಎದ್ದು ವ್ಯತ್ಯಾಸ ಬೋಧನೆ ಮಾಡಿ ಯೇಸು ಕ್ರಿಸ್ತನ ಶಿಷ್ಯನರ ತಂದು ಹೇಳ್ಕೊತಾರೆ. ಕ್ರಿಸ್ತ ಯೇಸುವಿನ ಶಿಷ್ಯನರಾಗಿ ಮಾಡೋದು ಬಿಟ್ಬಿಟ್ಟು ತನ್ನ ಹಿಂದೆ ಹೇಳ್ತಾರೆ, ಹೇಳ್ಕೊಂಡು ಹೋಗೋದಕ್ಕೆ ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ. ನಾವು ನೋಡಿದ್ರಲ್ಲ ಸಭೆಯ ಬಗ್ಗೆ ಪಾಠ ಕೇಳಿದ್ರಾ? ದಯವಿಟ್ಟು ಕೇಳಿದ್ರೆ ಇವಾಗ ಇನ್ನೊಂದ್ಸಲ ಸೀರಿಯಸ್ ಆಗಿ ಕೇಳಿ. ಸಭೆ ಅಂತಲೇ ಏನು ಇಲ್ಲ ಅಂತಂದ್ರೆ ರಾತ್ರಿ 8 ಗಂಟೆಗೆ ಜಾಯ್ನ್ ಆಗಿ ಅದ್ರಲ್ಲಿ ಕೇಳಿ. ಸಭೆ ಅಂತಂದ್ರೆ ಏನು ಅಲ್ವರ? ಸಭೆ ಅಂತಂದ್ರೆ ಏನ್ರಿ, ಕ್ರಿಸ್ತ ಯೇಸುವನ್ನ ಹಿಂಬಾಲಿಸೋರು ಸಭೆ. ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಕ್ರಿಸ್ತನಿಂದ ಏನು ಮಾಡ್ಬೇಕು? ಹೋಗ್ಬೇಕು. ಮನುಷ್ಯನಿಂದ ಅಲ್ಲ, ಮನುಷ್ಯನ ಉಪದೇಶಗಳಿಂದ ಅಲ್ಲ. ಆ ರೀತಿ ಜನಗಳು ಏನಪ್ಪ ಮಾಡ್ತಾರೆ, ಇವನ್ನೆಲ್ಲ ಬಿಟ್ಬಿಟ್ಟು ಸ್ವತಃ ಚಿತ್ತ ಬೋಧನೆಗಳನ್ನ ಬಿಟ್ಬಿಟ್ಟು ಮನುಷ್ಯನಿಂದ ಫಾಲೋ ಮಾಡಿ ಮನುಷ್ಯನ ಉಪದೇಶಗಳೇ ಮಾಡ್ತಾರೆ, ಕಿವಿ ಕೊಡ್ತಾರಂತೆ. ಇದನ್ನೇ ಕ್ರಿಸ್ತ ವಿರೋಧಿ ಅಂತ ಹೇಳೋದು. ಅದಕ್ಕೆ ಅಪೊಸ್ತಲ ಯೋಹಾನ ಹೇಳ್ತಾರೆ ಏನ್ರಿ, ಈ ಕ್ರಿಸ್ತ ವಿರೋಧಿನ ಹೆಂಗಪ್ಪ ಕಂಡಿಡ್ಕೊಳೋದು ಅಂತ ಒಂದು ಸೂಚನೆ ಕೊಡ್ತಾರೆ ನಮ್ಗೆ. ಐಡೆಂಟಿಫಿಕೇಶನ್ ಮಾರ್ಕ್ ಇದು ಹೇಗೆ ಕಂಡುಹಿಡಿಬೋದು ಅಂದ್ರೆ ಅಂತ ಬಿಟ್ಕೊಂಡಿರ್ತೀನಿ. ಓದನ 1ನೇ ಯೋಹಾನ 4ನೇ ಅಧ್ಯಾಯ 1-3. 1ನೇ ಯೋಹಾನ 4ನೇ ಅಧ್ಯಾಯ 1-3. ಜೇಕಬದರ್ ಓದ್ತೀರಾ? ಜೇಕಬದರ್ ಏನಿದ್ದೀರಾ? ಸರಿ, ಓಕೆ. ಗೋಪಾಲ್ ಬ್ರದರ್, ಗೋಪಾಲ್ ಬ್ರದರ್ ಓದ್ತೀರಾ?
ನಾನು ಓದ್ತೀನಿ ಬ್ರದರ್.
ಓದಿ ಸೈಮನ್ ಬ್ರದರ್.
ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು.
ನೋಡ್ರ ಆತ್ಮದ ಎಲ್ಲ ನುಡಿಗಳನ್ನ ನಂಬಕ್ ಹೋಗ್ಬಿಡ್ರಿ. ಆದ್ರೆ ಏನ್ ನಾವು ಹೆಂಗ್ ಪರೀಕ್ಷೆ ಮಾಡ್ತಂಗ್ರೆ, ಆತ್ಮದ ನುಡಿ ಏನಿದೆ ಬೋಧನೆಗಳನ್ನ ಮುಖಾಂತರ ಮಾಡಕ್ ನಾವು ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಗೆ ಮುಂದಕ್ಕೆ ಓದಿ ಬಿತ್ತ ನೆಕ್ಸ್ಟ್.
ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳ್ಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಹೊತ್ತುಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು.
ದೇವರಿಂದ ಪ್ರೇರಿತವಾದದ್ದು ಯಾವುದಪ್ಪ ಉಪದೇಶಗಳು ಅಂತಂದ್ರೆ, ಯೇಸು ಕ್ರಿಸ್ತು ಮಾಂಸದಲ್ಲಿ ಮನುಷ್ಯನಾಗಿ ಬಂದು ತನ್ನ ತಾನೇ ವಿಮೋಚನೆ ಕ್ರಯಧನ ಅಂತ ಕೊಟ್ರಲ್ಲ, ಇದನ್ನ ನಂಬೋದು, ಇದು ಕ್ರಿಸ್ತನ ಉಪದೇಶ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್.
ಯೇಸುವನ್ನು ಒಪ್ಪದೇ ಇರುವ ಆತ್ಮನು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ.
ನೋಡ್ರ, ಯೇಸುವನ್ನು ನಂಬದಿರೋದನ್ನ, ಯಾವ ಯೇಸುವನ್ನು, ಯೇಸು ಮಾಂಸದಲ್ಲಿ ಬಂದಿರೋದನ್ನ ನಂಬದಿರೋದನ್ನ, ಯೇಸು ಕ್ರಿಸ್ತು ಮಾಂಸದಲ್ಲಿ ಬಂದು ಶಿಲುಬೆಯಲ್ಲಿ ನಮ್ಗಾಗಿ ಪ್ರಾಣ ಕೊಟ್ರು ಅಂತ ಅಂದ್ಬಿಟ್ಟು ಇದು ನಂಬಲ್ಲ ಗೊತ್ತಾ? ಮನುಷ್ಯನಾಗಿ ಬಂದ್ರು ಅಂತ ಪ್ರಾಣ ಕೊಟ್ರೆ ನಂಬಲ್ಲ ಗೊತ್ತಾ? ದೇವರೇ ಬಂದ್ಬಿಟ್ರು, ದೇವರೇ ಶಿಲುಬೆ ಕೊಟ್ರು ಅಂತಂದ್ಬಿಟ್ಟು ಪ್ರಾಣ ಹೇಳ್ತಾರಲ್ಲ, ಇದನ್ನ ನಂಬೋದು ಕ್ರಿಸ್ತ ವಿರೋಧಿ ಆತ್ಮ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಭೂಲೋಕಕ್ಕೆ ಬಂದಿದ್ದು ಏನ್ರಿ, ದೇವ್ರು ಬರಲ್ಲ ರೀ, ದೇವ್ರ ಮಗನು ಬಂದು ಶಿಲುಬೆಯ ಮೇಲೆ ಏನ್ ಮಾಡ್ತಾನ, ಪ್ರಾಣ ನಮಗೆ ಕೊಟ್ಟಿದ್ದು. ಈ ಉಪದೇಶನ ನಂಬೋರು ದೇವರ ಉಪದೇಶ ಅಂತ ಹೇಳ್ತಾರೆ. ಇದನ್ನ ನಂಬದೇ ಇರೋರು ಎಂತ ಉಪದೇಶ ಅಂದರೆ, ಇದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬುದ್ಧಾರ.
ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ.
ನೋಡ್ರ, ಅದು ಬರ್ತದೆ ಅಂತ ನೀವು ಕೇಳಿದಿರಲ್ಲ, ಈಗಲೇ ಏನಾಗಿದೆ ಅಂತ ಲೋಕದಲ್ಲಿ. ಕ್ರಿಸ್ತ ವಿರೋಧಿ ಹಂಗಾರೆ ಅಪೊಸ್ತಲರ ಕಾಲದಲ್ಲೇ ಇತ್ತು ರೀ, ಆವಾಗಿಂದನೂ ಏನೈತೆ, ಈ ದುರುಪದೇಶಗಳು ಸತ್ಯವೇದದಲ್ಲಿ ಐತೆ. ಅದಕ್ಕೆ ಅಪೊಸ್ತಲರ ಪೌಲ್ ನಮಗೆ ಎಂತ ಎಚ್ಚರಿಕೆ ಮಾತು ಕೊಡ್ತಾರೆ ಇಲ್ಲಿ ಅದೇ ಅಧ್ಯಾಯದಲ್ಲಿ. ನೋಡಿ, 1ನೇ ಯೋಹಾನ 2ನೇ ಅಧ್ಯಾಯ 22ನೇ ವಾಕ್ಯ, 1 ಜಾನ್ 2 ಚಾಪ್ಟರ್ 22 ವರ್ಸ್ ಓದಿತ್ರಿ.
ಯೇಸು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ?
ನೋಡ್ರ ಏನ್ರಿ, ಸುಳ್ಳುಗಾರನ್ ಬೇರೆ ಇಲ್ಲಪ್ಪ ಇದ್ದಾನೆ ಅದರ ಯೇಸುವನ್ನು ಏನ್ರಿ ಕ್ರಿಸ್ತನು ಅಂತ ಏನ್ರಿ ನಮ್ದಿರ ಇದ್ರೆ ಸುಳ್ಳುಗಾರನು ಎಲ್ಲಿದ್ದಾನೆ? ಆಮೇಲೆ ನೆಕ್ಸ್ಟ್.
ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ.
ನೋಡ್ರ, ತಂದೆ ಮಕ್ಕ ಇಬ್ರು ಇಬ್ರದ್ದು ಏನ್ ಮಾಡ್ಬೇಕ್ರಿ, ಅರ್ಥಕೊಳ್ಬೇಕ್ರಿ, ಅವನೇ ಏನ್ರಿ ಅರ್ಥಕೊಳ್ದೆ ಇರೋನ್ ಏನ್ರಿ ಕ್ರಿಸ್ತ ವಿರೋಧಿ ಅಲ್ವರ? ಯಾವನಾದರೂ ಏನೋ ತಾನು ತಂದೆಯನ್ನು ಮಗನನ್ನು ಅರಿಯನು ಅಂತ ಹೇಳಿದ್ದಾರೆ, ಅವನೇನ್ರಿ ಕ್ರಿಸ್ತ ವಿರೋಧಿ ಅಲ್ವರ? ತಂದೆ ಮಗ ಇಬ್ರು ಒಬ್ರೇ ಅದರ ಆ ತ್ರೈಕತ್ವ ಅಂತ ನಂಬರ್ ಏನ್ರಿ ಅಂತ ಕ್ರಿಸ್ತ ವಿರೋಧಿ ಸ್ಪಷ್ಟವಾಗಿ ಹೇಳ್ತಾ ನೋಡಿದ್ದೆ ಕ್ಲೀನಾಗಿ ಅಲ್ವರ? ಅದಕ್ಕೆ ತಂದೆನೇ ಬೇರೆ ಮಗನೇ ಬೇರೆ. ಕಳೆದ ಒಂದು ವಾರಗಳಲ್ಲಿ ಪಾಠ ಕೇಳಿದ್ರಲ್ಲ, ದಯವಿಟ್ಟು ಯಾರು ಕೇಳಿದ್ರೆ ಯೂಟ್ಯೂಬಲ್ಲಿ ಇದೆ, ದಯವಿಟ್ಟು ಕೇಳ್ರಿ, ಲಿಂಕಲ್ಲಿ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ, ದಯವಿಟ್ಟು ಕೇಳ್ರಿ. ಅದರ ಇಬ್ರು ಒಬ್ರೇ ಅಲ್ಲ ರೀ, ಅದರ ಇಬ್ರು ಒಬ್ರೇ ಅಂತ ನಮ್ಮ ಅಂಥದ್ದು ಕ್ರಿಸ್ತ ವಿರೋಧಿಯ ಬೋಧನೆ ಅಂತ ಹೇಳ್ತಾರೆ. ಇಬ್ರು ಬಗ್ಗೆ ಕೊಟ್ಟವ್ರೆ ಸ್ಪಷ್ಟ ಕೊಟ್ಟರೆ, ತಂದೆಯನ್ನು ಮಗನನ್ನು ಅರಿತಿರ್ಬೇಕ್ರಿ, ಅದರ ಇಬ್ರು ಬೇರೆ ಬೇರೆ ಅಂತ. ಅದಕ್ಕೆ ನೋಡ್ಬೇಕಾದ ಕರ್ತನಲ್ಲಿ ಸೋದರೆ, ಅದಕ್ಕೆ ಏನ್ರಿ ಕ್ರಿಸ್ತ ವಿರೋಧಿ ಯಾವುದೋ ಒಬ್ಬ ವ್ಯಕ್ತಿ ಮುಂದೆ ಒಂದು ಕಾಲದಲ್ಲಿ ಬರ್ತಾನೆ ಅಂತ ಒಬ್ಬ ವ್ಯಕ್ತಿ ಅಂತ ನಂಬೋದು ಖಂಡಿತವಾಗೂ ಏನ್ರಿ ಸತ್ಯವೇದರ ಉಪದೇಶ ಅಲ್ಲ. ಅದು ಅಪೊಸ್ತಲರ ಕಾಲದಿಂದನೇ ಐತೆ ಅಲ್ದರ? ಅದಕ್ಕೆ ನೀವೇ ಯೋಚನೆ ಮಾಡಿರ್ತೀನಿ, ಒಬ್ಬ ವ್ಯಕ್ತಿ ಹೆಂಗಪ್ಪ ಅಪೊಸ್ತಲರ ಕಾಲದಿಂದ ಹಿಡ್ದು ಕ್ರಿಸ್ತನ 2ನೇ ಬರಿಕೆವರೆಗೂ ಇರೋಕೆ ಸಾಧ್ಯ? 2000 ವರ್ಷ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಅದರಿಂದ ಏನ್ರಿ ಕ್ರಿಸ್ತ ವಿರೋಧಿ ಅಂದರೆ ಇದು ಒಂದು ವ್ಯಕ್ತಿ ಅಲ್ಲ. ಅಪೊಸ್ತಲ ಯೋಹಾನೆ ಅಂತಂದ್ರು ಬಹುಮಂದಿ ಕ್ರಿಸ್ತ ವಿರೋಧಿಗಳು ನಿಮ್ಮ ನಡುವೆ ಇದ್ದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದೇಗಪ್ಪ ಅಂತಂದ್ರೆ ಅರ್ಥ ಮಾಡ್ಕೋಬೇಕಂದ್ರೆ ಇದು ಒಂದು ಸಂಸ್ಥೆ ರೀ, ಕ್ರಿಸ್ತ ವಿರೋಧಿಯ ಒಂದು ಸಿಸ್ಟಮ್. ಹೇಗೆ ಅಂತ ನೋಡಿ, ಇವಾಗ ಕ್ರಿಸ್ತನು ಅದರ ವಿರೋಧಿ ಬಿಟ್ಬಿಡೋಣ, ಫಸ್ಟ್ ಕ್ರಿಸ್ತನ್ ತೊಡೋಣ. ಕ್ರಿಸ್ತನು ಅಂತ ಏನು ನೋಡಿದ್ದೀವಿ ನಾವು ಪಾಠದಲ್ಲಿ, ಕ್ರಿಸ್ತನು ಅಂತಂದ್ರೆ ಅವರೊಬ್ಬರೇ ಇಲ್ಲ ರೀ, ಅವರು ಅವ್ರ ದೇಹಕ್ಕೆ ಶಿರಸ್ ಅವರು, ಆ ದೇಹಕ್ಕೆ ಅಂಗಗಳು ಏನಾಗಿದ್ದಾರೆ ಇದ್ದಾರೆ ಅಲ್ವರ? ಯಾರು? ಸಭೆಯ ಮಕ್ಕಳುಗಳು ಆ ದೇಹಕ್ಕೆ ಏನಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಅದಕ್ಕೆ ಶಿರಸ್ ಯಾರಂತೆ? ಕ್ರಿಸ್ತನು, ಕರೆಕ್ಟಾ? ಜೀಸಸ್ ಕ್ರೈಸ್ಟು ಅದು ಹೆಡ್ಡು. ಬಾಡಿ ಮೆಂಬರ್ಸ್ ಅಲ್ಲಿ ಏನ್ರಿ? ಎಲ್ಲ ಸಭೆಯ ಸದಸ್ಯರು. ಇವೆರಡೂ ಸೇರ್ಬಿಟ್ಟೆ ಕ್ರಿಸ್ತ ಯೇಸು ಅಂತ ಏನಾಗೋದು, ಒಂದು ಒಂದು ಬಾಡಿ ಆಗೋದು. ಅದೇನಂತೀರಿ? ಅದೊಂದು ಸಿಸ್ಟಮ್. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಲ್ಲ ರೀ. ಅದಕ್ಕೆ ಜೀಸಸ್ ಕ್ರೈಸ್ಟ್ ಹೆಡ್ಡು, ಸಭೆಯಲ್ಲಿರುವಂತ ಎಲ್ಲ ಮಕ್ಕಳಿಗೆ ಅಂಗಗಳಾಗಿದ್ದಾರೆ. ಸ್ತ್ರೀ ಸಂತತಿ ಪಾಠ ಕೇಳಿದಿರಲ್ವಾ ಅಲ್ವರ? ಇದೇ ರೀತಿ ಏನ್ರಿ ಕ್ರಿಸ್ತ ವಿರೋಧಿ ಅಂದರೆ ಅದಕ್ಕೆ ಒಬ್ರು ಹೆಡ್ ಇದ್ದಾರೆ ಅಲ್ವರ? ಅದಕ್ಕೆ ಬಾಡಿ ಮೆಂಬರ್ಸ್ ಏನಾಗಿದ್ದಾರೆ ಇದ್ದಾರೆ ಅಲ್ವರ? ಒಬ್ಬ ಕರಪ್ಟ್ ಹೆಡ್ ಏನಾಗಿದ್ದಾರೆ, ಅದಕ್ಕೆ ಕರಪ್ಟ್ ಸಭೆ ಮಕ್ಕಳು ಏನಾಗಿದ್ದಾರೆ ಇದ್ದಾರೆ. ಇದು ಸೇರ್ಬಿಟ್ಟೆ ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ಅಂತ ಸತ್ಯವೇದ ಹೇಳೋದು ಅಲ್ವರ? ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಅಪೊಸ್ತಲ ಪೌಲು ಕ್ರಿಸ್ತ ವಿರೋಧಿ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನಾವು ಗಮನಿಸಿರಲ್ಲ ಅಷ್ಟೇ. ಆ ವಾಕ್ಯ ಇನ್ನೊಂದ್ಸತಿ ಓದ ನೋಡಿರ್ತೀನಿ, ಇಲ್ಲಿ 2ನೇ ತಿಸ್ಸಲೋನಿಕ 2ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ. ಇಲ್ಲಿ ನಮ್ಮ ಜಕ ಬದರ್ ಏನಿದ್ದೀರಾ? ಜಕ ಬದರು ಬ್ರದರ್, ಸರಿ ಓಕೆ. ಯಾರ ಬೇರೆ ಬೇರೆ ಸೃಷ್ಟಿ ಓದ್ತೀರಾ? ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ 7th ವರ್ಸ್ ಓದ್ರಿ ದಯವಿಟ್ಟು.
ಅದು ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ.
ನೋಡ್ರ ಏನ್ ಹೇಳ್ತಾರೆ, ಅಧರ್ಮವು ಈಗಲೇ ಗುಪ್ತವಾಗಿ ಏನ್ ಮಾಡ್ತಂತೆ, ಆ ಕಾರ್ಯವನ್ನು ಸಾಧಿಸ್ತಾರೆ ಅಂತೆ ಅಲ್ವರ. ಆಮೇಲೆ ನೋಡಿತೀನಿ ಒಂದ್ ನಿಮಿಷ ಇಲ್ಲಿ 2ನೇ ಥೆಸಲೋನಿಕ 2ನೇ ಅಧ್ಯಾಯ ಬದರ್ 3ನೇ ವಾಕ್ಯ ಒಂದ್ಸತಿ ಓದಿ ಬದರ್. ಹಾ, ಯಾರು
ನಿಮ್ಮಲ್ಲಿ
ಯಾರು ಯಾವ ವಿಧದಲ್ಲೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳ್ರಿ. ಯಾಕಂದ್ರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಮೊದಲು ಏನಾಗ್ಬೇಕಂತೆ, ಮತ ಭ್ರಷ್ಟತೆ ಉಂಟಾಗಬೇಕಂತ ರೀ ಅಲ್ವರ. ಅಂದ್ರೆ ಮತ ಭ್ರಷ್ಟತೆ ಉಂಟಾಗಬೇಕು. ಏನಂತ, ಮತ ನಮ್ಮ ನಂಬಿಕೆ, ನಮ್ಮ ಧರ್ಮ, ನಮ್ಮ ವಿಶ್ವಾಸ ಐತಲ್ಲ ಯಾವುದದು, ಕ್ರೈಸ್ತ ನಂಬಿಕೆ, ಮಹಾಪರಿಶುದ್ಧವಾಗಿರೋ ನಂಬಿಕೆ, ಈ ನಂಬಿಕೆಯಿಂದ ಭ್ರಷ್ಟರಾಗ್ಬೇಕತೆ. ಮತ ಭ್ರಷ್ಟತೆ ಆಗಬೇಕು ಅಂದ್ರೆ ಅರ್ಥ ಅದೇ ರೀ, ಮತದಿಂದ ಕರೆಕ್ಟ್ ಆಗಿರೋಂಥ ಸತ್ಯವಾದ ಉಪದೇಶದಿಂದ ಭ್ರಷ್ಟರಾಗಬೇಕು. ಅದು ಫಸ್ಟ್ ಆಗ್ಬಿಟ್ಟು ಅಧರ್ಮ ಸ್ವರೂಪ ಏನ್ರಿ ಬಯಲಿಗೆ ಬರ್ಬೇಕಂತೆ ನೋಡ್ರ. ಹಂಗಾರೆ ಅದಕ್ಕೆ ಹೇಳೋದು ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ನಾವು ಏನ್ ಮಾಡ್ಬೇಕು ಹುಡುಕ್ಬೇಕು ಅಂದ್ರೆ, ಕ್ರಿಸ್ತ ವಿರೋಧಿ ಹುಡುಕ್ಬೇಕಾದ್ರೆ ನಾವು ಒಬ್ಬ ವ್ಯಕ್ತಿನ ಹುಡುಕೋದಲ್ಲ ರೀ, ಸತ್ಯವೇದ ಮುಖಾಂತರ ಒಂದು ಕರಪ್ಟ್ ಆಗಿರೋಂಥ ರಿಲಿಜಿಯಸ್ ಸಿಸ್ಟಮ್, ಕ್ರೈಸ್ತ ಒಂದು ವಿಶ್ವಾಸದಲ್ಲೇ ತುಂಬಾ ಮೋಸವಾಗಿರೋಂಥ ದುರುಪದೇಶದಿಂದ ತುಂಬಿರೋಂಥ ಒಂದು ಕ್ರೈಸ್ತ ಒಂದು ನಂಬಿಕೆ ನಾವೇ ಮಾಡಬೇಕು, ಆ ಒಂದು ಸಮಾಜ, ಆ ಒಂದು ಸಂಸ್ಥೆನೇ ಮಾಡೋಕೆ ನಾವು ಹುಡುಕ್ಬೇಕು ಅಲ್ವರ. ಅದ್ರ ಎಲ್ಲಿ ಅದರ ಹೇಗೆ ಅಂತಂದ್ಬಿಟ್ಟೆ ನಾವು ಇವತ್ತು ಏನು ಮಾಡೋಣ ನೋಡೋಣ. ಅರ್ಥ ಆಯ್ತಾ? ನೋಡಿ ಬ್ಯಾಕ್ಗ್ರೌಂಡ್ ನಾವೇನು ಅರ್ಥ ಮಾಡ್ಕೊಂಡ್ರೆ, ಕ್ರಿಸ್ತ ವಿರೋಧಿ ಅಂತಂದ್ರೆ ದಯವಿಟ್ಟು ಎಲ್ಲ ಗಮನಿಸಿ ಅಂತೀನಿ, ಎಲ್ಲ ಗಮನಿಸ್ತಾ ಇದ್ದೀರಾ, ಎಲ್ಲ ದಯವಿಟ್ಟು ಎಚ್ಚರಿಕೆಯನ್ನು ಕೇಳ್ರಿ, ನೋಡ್ಕೊಂಡು ಬರ್ಕೊಳ್ರಿ. ಕ್ರಿಸ್ತ ವಿರೋಧಿ ಅಂದ್ರೆ ಒಂದು ಒಂದು ಸಿಂಗಲ್ ವ್ಯಕ್ತಿ ಅಲ್ಲ ರೀ, ಅದು ಒಂದು ಸಂಸ್ಥೆ ಅಂತ ಬಹು ಸ್ಪಷ್ಟವಾಗಿ ನಮ್ಗೇನಾಯ್ತು ಈ ವಾಕ್ಯಗಳ ಮುಖಾಂತರ ನಮ್ಗೇನಾಯ್ತು ಗೊತ್ತಾಯ್ತು. ಇದು ಯಾರು ಸಂಸ್ಥೆ, ಯಾವುದೋ ಒಂದು ಕ್ರಿಸ್ತ ನಂಬಿಕೆಗೆ ವಿರುದ್ಧವಾಗಿರೋಂಥ ಧರ್ಮದ ಬಗ್ಗೆ ಮತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ರಿಸ್ತರಲ್ಲಿಯೇ ಕ್ರೈಸ್ತವ್ರ ನಡುವೇನೆ ಕ್ರಿಸ್ತನ್ಗೆ ಉಪದೇಶಗಳನ್ನ ವಿರುದ್ಧವಾಗಿ ಮಾಡಿರೋಂಥ ಒಂದು ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ನಮ್ಮೇ ಮಾಡೋಕೋ, ಕ್ರೈಸ್ತವ್ರ ನಡುವೇನೆ ಮಾಡ್ಕೊ ನಮ್ಗೆ ಹುಡುಕ್ಬೇಕು ಅಂದ್ರ ಸರಿ. ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ, ಯಾಕೆ ಅಪೊಸ್ಟಲ್ ಪೌಲು ಕ್ರಿಸ್ತ ವಿರೋಧಿ ಬಗ್ಗೆ ಥೆಸಲೋನಿಕ ಸಭೆಗೆ ಬಂದರು ಅಂತ ಸ್ವಲ್ಪ ಥಿಂಕ್ ಮಾಡೋಣ. ಅದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ಬೇಕಂದ್ರೆ ಥಿಂಕ್ ಮಾಡಬೇಕು ಯಾಕೆ ಏನಾಯ್ತು ಅಂಬ್ರವರ. ಆಕ್ಚುಲಿ ನೋಡಿ, ಅಪೊಸ್ಟಲ್ ಪೌಲು ಥೆಸಲೋನಿಕ ಸಭೆಗೆ 2 ಪತ್ರಗಳನ್ನ ಬರೀತಾರೆ, 1ನೇ ಥೆಸಲೋನಿಕ ಬರೀತಾರೆ, 2ನೇ ಥೆಸಲೋನಿಕ ಬರೀತಾರೆ. ಸರಿ, 1ನೇ ಥೆಸಲೋನಿಕ ಪತ್ರದಲ್ಲಿ ಏನಂತ ಹೇಳಿದ್ರು, ಯಾಕೆ 2ನೇ ಥೆಸಲೋನಿಕ ಪತ್ರ ಬರೀತಾರೆ ನೋಡಿ ಓದೋಣ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 4ನೇ ವಾಕ್ಯ ಓದ್ರಿ ದಯವಿಟ್ಟು. 1ಸ್ಥೆಸಲೋನಿಕ 5th ಚಾಪ್ಟರ್ 1 ಮತ್ತು 4.
ಸಹೋದರರೇ, ಅವರೇ ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ.
ಅವಶ್ಯವಿಲ್ಲ ಮೊಹಮ್ಮದ್, ನೀವು ದಯವಿಟ್ಟು ನೆಕ್ಸ್ಟ್ ಟೈಮ್ ಬೇರೆಯವ್ರಿಗೆ ಓದಕ್ಕೆ ಅವಕಾಶ ಮಾಡ್ಕೊಡಿ, ಓಕೆನಾ? ಸೊ ಓದ್ಬಿಡಿ
ಓಕೆ
ಇವಾಗ, ನೆಕ್ಸ್ಟ್ ಟೈಮ್ ಬೇರೆಯವ್ರಿಗೆ ಅವಕಾಶ ಮಾಡಿ. ಏನು ಹೇಳ್ತಾರೆ, ಸಹೋದರಗಳೇ ಈ ಸಂಗತಿಗಳು ನಡೆಯಬೇಕಂತ ವಿಷಯಗಳನ್ನ ನಿಮಗೆ ತಿಳಿಸಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಬ್ರದರ್, ಆಮೇಲೆ ಹಾ
ನಾಲ್ಕನೇ ವಚನ ಬ್ರದರ್.
ಓದ್ರಿ 4ನೇ ವಾಕ್ಯ.
ಆದರೆ ಸಹೋದರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ,
ನೋಡ್ರ ಏನ್
ನೀವೆಲ್ಲದರಿಂದ
ಹೇಳ್ತಾರೆ
ಹೆಚ್ಚಿನವರು
ಅಂದ್ರೆ,
ಎನ್ನುವ ವಾಕ್ಯ.
ಆ ದಿನವು ಕಳ್ಳಂತರ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ಅಂತ ಇದು ಯಾವ ದಿನ ಬಗ್ಗೆ ಹೇಳ್ತಾರೆ, ಕ್ರಿಸ್ತನ 2ನೇ ಅಂಬರಿಕೆ ಬಗ್ಗೆ ಹೇಳ್ತಾರೆ. ಸರಿ, 1ನೇ ಥೆಸಲೋನಿಕದಲ್ಲಿ ಸಭೆಗೆ ಏನ್ ಬರ್ತಾರೆ, ಕ್ರಿಸ್ತನ 2ನೇ ಅಂಬರಿಕೆ ಬಗ್ಗೆ ಬರ್ತಾರೆ. ಬರ್ದಿದ ತಕ್ಷಣ ಏನಾಗೋಯ್ತು ಅಂತಂದ್ರೆ, ಸಭೆಯವರೆಲ್ಲ ಹೋಗ್ಬಿಟ್ಟು ಓ ಕ್ರಿಸ್ತನ 2ನೇ ಅಂಬರಿಕೆ ಆಗೋಯ್ತು ಅಂತ ಏನ್ ಮಾಡ್ಬಿಟ್ರ ನಂಬಿಕೆ ಶುರು ಮಾಡ್ಬಿಟ್ರು. ಅದಕ್ಕೆ ಏನ್ ಮಾಡ್ತಾರೆ, ಅಪೊಸ್ಟಲ್ ಪೌಲ್ ಅದನ್ನ ತಿರ್ತಾರೆ. ಏ ಹಂಗಲ್ಲ ಹಂಗಲ್ಲಪ್ಪ, ದಯವಿಟ್ಟು ನೀವೇನ್ ಮಾಡಕ್ ಹೋಗ್ಬಿಡಿ, ಯಾರು ಕ್ರಿಸ್ತನ 2ನೇ ಅಂಬರಿಕೆ ಬಂದ್ಬಿಟ್ಟಿದೆ ಅಂತಾರೆ, ದಯವಿಟ್ಟು ದೀರ್ಘವಾಗಿ ದಿಢೀರ್ ಅಂತ ನಂಬಕ್ ಹೋಗ್ಬೇಡಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಅದು ನಂಬೋದಕ್ಕಿಂತ ಮುಂಚೆ ಎಷ್ಟೋ ಪ್ರಾಫಸಿಗಳು ಏನಾಗಬೇಕು, ಪ್ರವಾದನೆ ಮಾತುಗಳು ನೆರವೇರಬೇಕು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಕ್ರಿಸ್ತ ವಿರೋಧಿ ಫಸ್ಟ್ ಬರಬೇಕು ಅಂತ ಏನ್ ಮಾಡ್ತಾರೆ, 2nd ಥೆಸಲೋನಿಕದಲ್ಲಿ ಬರೀತಾರೆ. ಅದಕ್ಕೆ ನೀವು ಓದ್ಬೇಕಾದ್ರೆ 2ನೇ ಥೆಸಲೋನಿಕ 2ನೇ ಅಧ್ಯಾಯ 1ರಿಂದ 3ರಲ್ಲಿ ಹೇಳ್ತಾರೆ, ಸಹೋದರರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಏನೇ ಕೂಡಿಕೊಳ್ಳುವರ ವಿಷಯವಾಗಿಯೂ ನಿಮಗೆ ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದು ದೇವರಾತ್ಮನ ಪ್ರೇರಿತವಾಗಿ ನುಡಿ ಇದೆ ಎಂಬುದಾಗಿ ಪೌಲನಾಗಲಿ ಆತರ ಹೇಳಿದ್ದಾನೆ ಎಂದು ಯಾರೋ ಹೇಳಿದ್ರೆ, ಈ ಥರ ಬರೆದಿದ್ದಾನೆ ಅಂತ ಹೇಳಿದ್ರೆ ಏನು ಮಾಡ್ಕೊಬೇಡಿ ಫಸ್ಟ್ ನೀವು. ಆ ಬೇಗನೆ ಬುದ್ಧಿಗೆಟ್ಟು ಚಂಚಲಾಗಿ ಕಳವಳಬೇಡಿರಿ, ಯಾಕೆ ಆ ಒಂದು ದಿನ ಬರೋದಕ್ಕಿಂತ ಮುಂಚೆ ಏನ್ರಿ ಅಧರ್ಮ ಸ್ವರೂಪ ಏನಾಗಬೇಕು ಬಯಲಿಗೆ ಬರಬೇಕು, ಫಸ್ಟ್ ಕ್ರಿಸ್ತ ವಿರೋಧಿ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಉದ್ದೇಶದಲ್ಲೇ ಬಂದಿರೋದು. ಆದರೆ ಅದಿಗೆ ನೋಡ್ರಿ ಇವಾಗ ಏನ್ ಹೇಳ್ತಾರೆ, ಓದ್ ವಾಕ್ಯದಲ್ಲಿ ಓದ್ಬೇಕಾರೆ ಕ್ರಿಸ್ತ ವಿರೋಧಿ ಎಲ್ಲಿ ಬರ್ತಾನೆ, ತಾನೇ ದೇವರಂದುಕೊಂಡು ದೇವರ ಗರ್ಭಗುಡಿಲಿ ಕೂತ್ಕೊತಾನಂತೆ ಅಲ್ವರಾ. ಅದನ್ನ ನೋಡಿದ್ದು 2 ಸಮಯ 2:4 ಅಲ್ವರ. ಏನ್ರಿ ದೇವರ ಗರ್ಭಗುಡಿ ಯಾರಪ್ಪ, ದೇವರ ಗರ್ಭಗುಡಿ ಹೇಳ್ರಿ ನೀವೇ, ದೇವರ ಗರ್ಭಗುಡಿ ಅಂದ್ರೆ ಯಾರೋ
ನಮ್
ಯಾರ,
ದೇಹ
ಹಾ
ನಮ್ ದೇಹ
ಯಾರ ದೇಹ, ಪಕ್ಕ ಮನೆಯವ್ರದ, ನಮ್ಮ ಯಾರ್ದು,
ನಮ್ದು
ನಮ್ಮ
ಬರೆಯಲ್ಪಟ್ಟವ್ರದ್ದು ಕರೆಯಲ್ಪಟ್ಟವ್ರದ್ದು
ಕರೆಕ್ಟ್, ಕಬೆ ಮಕ್ಕಳು ತಾನೆ ನಾವು ತಾನೆ ಅಲ್ವರಾ. ಅಂದ್ರೆ ದೇವರ ಆಲಯ ಅಂದ್ರೆ ಯಾರೋ, ಯಾರು ದೇವರ ಆಲಯ ಅಂದ್ರೆ
ನಾವೇ
ನಾವೇ. ಹಂಗಂದ್ರೆ ಕ್ರಿಸ್ತ ವಿರೋಧಿ ಎಲ್ಲ ಪವರ್ ಬೇಕು, ದೇವರ ಗರ್ಭಗುಡಿಲಿ ದೇವರ ಆಲಯದಲ್ಲಿ ಕೂತ್ಕೊಂತಾರೆ ಅಂದರೆ ಅವನು ಏನಾಗಬೇಕು, ಸಭೆಯಲ್ಲಿ ಬರ್ಬೇಕ್ರಿ, ಎಲ್ಲೋ ಬೇರೆ ಇಲ್ಲಲ್ಲ ಅಲ್ವರಾ. ನೋಡ್ಬೇಕು ಎಲ್ಲೋ ಒಂದ್ ಕಡೆ ಬಿಲ್ಡಿಂಗ್ ಕಟ್ಬಿಡ್ತಾರೆ, ಬಿಲ್ಡಿಂಗ್ ನಂಗೆ ಒಂದು ಕೂತ್ಬಿಡ್ತಲ್ಲ ರೀ, ಆಲಯ ಅಂತಂದ್ರಿ ದೇವರ ಸಭೆ ನಾವೇ, ನಮ್ಮೊಳಗನೆ ಏನ್ ಮಾಡ್ಬೇಕು ಕ್ರಿಸ್ತ ವಿರೋಧಿ ಬರಬೇಕು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು ಏನ್ರಿ 2 ಥೆಸಲೋನಿಕ 2:3 ಯಾರೋ ಯಾವ ವಿಧದಲ್ಲಿಯೋ ನಿಮ್ಮನ್ನು ಮೋಸಗೊಳಿದಂತೆ ನೋಡಿಕೊಳ್ಳಿರಿ. ಯಾಕಂದ್ರೆ ಮೊದಲು ಏನಬೇಕು, ಮರ್ತ ಭ್ರಷ್ಟತೆ ಉಂಟಾಗಬೇಕು, ಇಲ್ಲ ಬೇಕು ಸಭೆಯೊಳಗಾಗಬೇಕು, ಯಾಕೆ ನೀವೇ ದೇವರ ಗರ್ಭ ಕುಡೀರಿ ಅಲ್ವರ. ಅವರು ಮತ ಭ್ರಷ್ಟ ಉಂಟಾಗ್ದಿರ ಹೊರಗಡೆ ಬರಕ್ ಸಾಧ್ಯ ಇಲ್ಲ, ಸಭೆ ಒಳಗಡೆ ಬಂದು ದುರ್ಬೋಧನೆ ಹೇಳಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಫಸ್ಟ್ ಇದಾಗಬೇಕು ಅಂತ ಹೇಳ್ತಾರೆ. ಅವ್ನು ಹೆಂಗ್ ಬರ್ತಾನೆ ಬರ್ಬೇಕಾದ್ರೆ, ಅದನ್ನೇ ಅಪೊಸ್ತಲ ಪೌಲು ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ ಹೇಳ್ದು, ನಾನು ಹೋಗಿದ್ಮೇಲೆ ಏನ್ರಿ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರ್ತವೆ. ಹೆಂಗ್ ಬರ್ತಾವಂತೆ, ತೋಳಗಳು ತೋಳಗಳು ಬರ್ತವ, ತೋಳಗಳು ಬಿಟ್ಟು ಕುರಿಗಳು ವೇಷ ಹಾಕೊಂಡ್ ಬರ್ತಾವ್ರಿ. ಅವ್ರ ಹಿಂಡನ್ ಏನ್ ಮಾಡಲ್ವಂತೆ, ಕನಿ ಕರ್ಸೋದಿಲ್ವಂತಾರಿ ಅಲ್ಲರ. ಅದಿಗೆ ನೋಡ್ಬೇಕ್ರೆ ಏನ್ರಿ ಹೆಂಗಪ್ಪ ಬರ್ತಾರೆ ಅಂತಂದ್ರೆ, ನಿಮ್ಮೊಳಗೆ ಕೆಲವರು ವ್ಯತ್ಯಾಸ ಬೋಧನೆಗಳನ್ನ ಮಾಡಿ ಯೇಸು ಕ್ರಿಸ್ತನ ಶಿಷ್ಯನ್ಗಳನ್ನ ತನ್ನಿಂದ ಹೇಳ್ಕೊಡತ್ತಾರಂತೆ. ಕ್ರಿಸ್ತನ ಯೇಸನ್ ಫಾಲೋ ಮಾಡಪ್ಪ, ತನ್ನ ದಿನಕ್ಕೆ ಶಿಲ್ಬೆ ಕೊಡಕ್ಕೆ ಹೋಗ್ತಾರೆ, ಇವ್ರೇನ್ ಮಾಡ್ತಾರೆ ಈ ತರ ಮಾಡ್ತಾರೆ ಅದರ. ಇದನ್ನ ಯೇಸು ಕ್ರಿಸ್ತ ಏನ್ ಮಾಡಿದ್ರು, 2 ಸಾಮ್ಯಗಳಲ್ಲಿ ಈ ತರ ಆಗ್ತಿರೋ ಸಭೆಯಲ್ಲಿ ಅಂತ ಏನ್ ಮಾಡೋದು, ಫಸ್ಟ್ ನಮ್ಗೆ ವಾರ್ನಿಂಗ್ ಕೊಟ್ರು ಅದರ. ಈ ಒಂದು 2 ಸಾಮ್ಯಗಳನ್ನ ಓದೋಣ, ಇದು ಫಸ್ಟ್ ಕ್ಲಾಸಲ್ಲಿ ಓದಿದಿರಿ, ದಯವಿಟ್ಟು ಎಲ್ಲ ರೀಕಲೆಕ್ಟ್ ಮಾಡ್ಕೊಳ್ಳಿ ಅಲ್ದರ. ಇಲ್ಲಪ್ಪ ಅಂದ್ರೆ ಮತ್ತೆ 13ನೇ ಅಧ್ಯಾಯದಲ್ಲಿ 31 ಮತ್ತೆ 32ನೇ ವಾಕ್ಯ ಓದೋ ನೋಡಿರ್ತೀನಿ. ಇಲ್ಲಿ Matthew 13:31-32 ಇಲ್ಲಿ ಜೇಕಬ್ ಬ್ರದರ್ ಇದರ ಲೈನಲ್ಲಿ, ಜೇಕಬ್ ಬ್ರದರ್, ವರುಣ್ ಬ್ರದರ್
ಓದ್ತೀನಿ ಬ್ರದರ್.
ಓದಿ, ಗೋಪಾಲ್ ಬ್ರದರ್ ಓದಿ.
ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ, ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ.
ನೋಡ್ರ ಏನಪ್ಪ ಹೇಳಿದ್ರೆ, ಏನಂದ್ರೆ ಪರಲೋಕ ರಾಜ್ಯ ಒಂದು ಸಾಸಿವೆ ಕಾಳಿಗೆ ಏನಾಗಿದೆ, ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯ ತಗೊಂಡು ಹೋಗಿ ಏನ್ ಮಾಡ್ತಾನೆ, ಹೊಲದಲ್ಲಿ ಬಿತ್ತನೆ ಮಾಡಿದಂತೆ ಅದೆಲ್ಲ ಕಾಯಿಪಲ್ಲೆ ಗಿಡಗಳಿಗಿಂತ ತುಂಬಾ ಚಿಕ್ಕದಾಗಿದ್ದು ಅದು ಬೆಳೆದ ಮೇಲೆ ದೊಡ್ಡ ಮರವಾಗೋಯ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹೆಂಗ್ ಮರ ಆಗೋಯ್ತು ಅಂದ್ರೆ, ಆಕಾಶದ ಪಕ್ಷಿಗಳೆಲ್ಲ ಬಂದು ಗೂಡು ಮಾಡ್ಬಿಡ್ತು ಅಂತ ಹೇಳ್ತಾರೆ. ಏನರ್ಥ ಇದು ನಮ್ ಚೆನ್ನಾಗಿ ಗೊತ್ತು, ಆ ಮನುಷ್ಯ ಕುಮಾರ ಯಾರಂತೆ ಅದರ, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು ಅದರ. ಆ ಬೀಜ ಅಂತಂದ್ರೆ ಏನಪ್ಪಾ ಅಂದ್ರೆ, ಸಾಸಿವೆ ಕಾಳು ಬೀಜ ಅಂದ್ರೆ ಏನಪ್ಪಾ, ಯೇಸು ಕ್ರಿಸ್ತು ಹೇಳ್ತಾರೆ ನಿಮ್ ವಿಶ್ವಾಸ ಎಷ್ಟಿರ್ಬೇಕವಾ, ಎಷ್ಟಿರ್ಬೇಕವಾ,
ಸಾಸಿವೆ ಕಾಳಷ್ಟು ಇರಬೇಕು.
ಅಷ್ಟೇ ನೋಡೋಣ. ನೋಡಿ ಬೈಬಲ್ಗೆ ಬೈಬಲ್ ಡಿಕ್ಷನರಿ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬೈಬಲ್ಗೆ ಬೈಬಲ್ ಹುಡುಕಿ ಏನ್ ಮಾಡೋದು, ನಾವು ಓದ್ಬೇಕು ಯೌವನಶಾಸ್ತ್ರ ಹುಡುಕಿ ಓದಿ ಅಂತ ಹೇಳ್ತಾರಲ್ಲ. ಅಂದ್ರೆ ಸತ್ಯವೇದದಲ್ಲಿ ಸಾಸಿವೆ ಕಾಳು ಅಂದ್ರೆ ನಂಬಿಕೆ ರೀ, ಕ್ರೈಸ್ತ ನಂಬಿಕೆನ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಮಾಡಿದ್ರು ಬಿತ್ತನೆ ಮಾಡಿದ್ರಿ. ಇದು ಬಿತ್ತನೆ ಮಾಡೋಂಥ ಉದ್ದೇಶ ಏನಂತಂದ್ರೆ, ಅದು ಹೆಂಗಿರ್ಬೇಕಂತೆ, ಹಾ ಸಾಸಿವೆ ಗಿಡವಾಗಿರ್ಬೇಕು. ಇದೇನಾಗ್ಬಿಡ್ತು ಅಂತಂದ್ರೆ, ಈ ಗಿಡ ಬೆಳೆದ್ಬಿಟ್ಟು ಏನಾಗ್ಬಿಡ್ತಂತೆ, ಮರ ಆಗ್ಬಿಡ್ತಂತೆ. ಅದರ ಯೋಚನೆ ಮಾಡಿದ್ದೀನಿ, ಇವಾಗ ಕ್ರೈಸ್ತ ಧರ್ಮ ಒಂದು ಬಿತ್ತನೆ ಮಾಡೋಂಥ ಯೇಸು ಕ್ರಿಸ್ತನ ಉದ್ದೇಶ ಏನು, ಇಡೀ ಲೋಕನೆಲ್ಲ ಕನ್ವರ್ಟ್ ಮಾಡ್ಬೇಕು ಅಂತಾನ ಹೇಳ್ರಿ. ಯೇಸು ಕ್ರಿಸ್ತು ಸುವಾರ್ತೆನ ಲೋಕದಲ್ಲಿ ಬಿತ್ತನೆ ಮಾಡಿದ್ರು, ಶಿಷ್ಯನಗಳಿಗೆ ಲೋಕದ ಕಟ್ಟೆ ಕಡೆ ಸುವಾರ್ತೆ ಸಾರಿ ಅಂತಂದ್ರೆ, ಏನಕ್ಕೆ ಲೋಕನೆಲ್ಲ ಕನ್ವರ್ಟ್ ಮಾಡಿ ಅಂತಂದ್ರ, ಲೋಕನೆಲ್ಲ ಇವಾಗ ನೀವು ಕನ್ವರ್ಟ್ ಮಾಡಿ ಎಲ್ಲರನ್ನು ಇವಾಗ ಕ್ರೈಸ್ತವ್ರಾಗಿ ಮಾಡ್ಬಿಡಿ ಅಂತಂದ್ರ ಅಂದವ್ರ
ಇಲ್ಲ
ಎಲ್ಲೇಳವ್ರೆ, ಹಾ ಏನಂತೇಳವ್ರು, ಲೋಕದ ಕಟ್ಟೆ ಕಡೆಗೆ ಸುವಾರ್ತೆ ಸಾರ್ಬಿಟ್ಟು ಶಿಷ್ಯನರಾಗಿ ಮಾಡಿ ಅಂತೇಳವ್ರೆ, ಕನ್ವರ್ಟ್ ಮಾಡಿ ಅಂತಂದ್ಬಿಟ್ಟು ಕರ್ಕೊಂಬನ್ನಿ ಅಂತೇಳವ್ರ, ಇಲ್ಲ ರೀ
ಶಿಷ್ಯನ್ಗಳಾಗಿ ಮಾಡಿ ಅಂತ ಹೇಳಿ ಬ್ರದರ್.
ಶಿಷ್ಯನರುಗಳಾಗಿ ಮಾಡಿ, ಶಿಷ್ಯನಗಳಾಗಬೇಕಾದ್ರೇನೋ ತನ್ನ ತಾನೇ ನಿರಾಕರಿಸ್ಬೇಕು, ಶಿಲುಬೆ ಎತ್ಕೊಂಡು ಕ್ರಿಸ್ತನಿಂದ ಹೋಗ್ಬೇಕು. ಹೆಚ್ಚು ಜನ ಕ್ರೈಸ್ತವರು ತನ್ನ ತಾನೇ ನಿರಾಕರಿಸ್ತಾರೆ, ಎಲ್ಲ ಬಂದ್ಬಿಟ್ಟು ಪ್ರಾರ್ಥನೆ ಮಾಡಂದ ಆರಾಧನೆ ಮಾಡಂದ ಎಲ್ಲ ಏನ್ರಿ ತನ್ನ ಸ್ವಾರ್ಥಕ್ಕಾಗಿ, ಅಯ್ಯೋ ನಂಗೆ ಅದಿಲ್ಲ ನಂಗೆ ಇದಿಲ್ಲ ಅದು ಬೇಕು ಇದು ಬೇಕು, ಬರೀ ಬೇಕು ಬೇಕು. ನೀವೇನು ಕೊಡ್ತೀರಾ ದೇವರಿಗೆ ಅಂತಂದ್ರೆ, ನನಗೆ ಏನು ದೇವ್ರು ಕೊಡ್ತಾರೆ ಅದರಲ್ಲಿ ಒಂದು ಭಾಗ ಕೊಡ್ತೀನಿ ಅಷ್ಟೇ, 10% ಕಮಿಷನ್ ಏಜೆಂಟ. ಹಾಂ ಏನ್ರಿ ನಾವೇನು ಕೊಡ್ಬೇಕು ದೇವ್ರಿಗೆ, 100ಕ್ಕೆ 100 ಕೊಡ್ಬೇಕ್ರಿ. ಈ ಥರ ಜನ ಕ್ರೈಸ್ತವ್ರು ಮಾಡ್ತಾರೆ, ಅದಕ್ಕೆ ಏನಾಗ್ಬಿಡ್ತು ದೊಡ್ಡ ಮರ ಆಗೋಯ್ತು ರೀ. ಇವತ್ತು ಕ್ರೈಸ್ತ ಸಮುದಾಯ ಏನ್ರಿ ಲೋಕದ ದೊಡ್ಡ ಮರದ ಥರ ಏನಾಗ್ಬಿಡಿದೆ, ಬೆಳೆದು ನಿಂತ್ಬಿಟ್ಟಿದೆ. ಯೇಸು ಕ್ರಿಸ್ತನ ಉದ್ದೇಶ ಮರ ಆಗಬೇಕು ಅಂತಲ್ಲ ರೀ. ಅದರ ಇವತ್ತು ಹೈಯೆಸ್ಟ್ ಕಲೆಕ್ಷನ್ ಎಲ್ಲಪ್ಪ ಆಗ್ತಾರೆ ಅಂತಂದರೆ ಏನ್ರಿ ತಿರುಪತಿ ಇಲ್ಲ ರೀ, ಎಲ್ಲಿಗೂ ತಗೋದು ವ್ಯಾಟಿಕನ್ ಸಿಟಿಯಲ್ಲಿ ಹೈಯೆಸ್ಟ್ ವರ್ಲ್ಡ್ಸ್ ಕಾಂಟ್ರಿಬ್ಯೂಷನ್ ಬರೋದೆಲ್ಲಿದ್ರೆ ವ್ಯಾಟಿಕನ್ ಸಿಟಿಯಲ್ಲಿ ರೀ. ದೊಡ್ಡ ಸಂಸ್ಥೆ ಆಗ್ಬಿಡ್ತೀವಿ ಕ್ರೈಸ್ತ ಸಮುದಾಯ. ಆಕಾಶದ ಎಲ್ಲ ಪಕ್ಷಿಗಳು ಏನಾಗ್ಬಿಡ್ತಾನೆ ಬಂದು ಗೂಡು ಮಾಡ್ಕೊಂಡ್ಬಿಡ್ತು. ಪಕ್ಷಿಗಳನ್ನೇನೋ ಬೈಬಲಲ್ಲಿ ಪಕ್ಷಿನೇನು ಸತ್ಯವಿದ್ದಲ್ಲ ಅರ್ಥ
ಸೈತಾನ
ಸೈತಾನ ಬಿತ್ತವನ ಸಮಯದಲ್ಲಿ ಯೇಸುಕ್ರಿಸ್ತ ಹೇಳ್ತಾರಲ್ಲ ಅದರ ಬೀಜ ದಾರಿ ಮಗ್ಗಿಲಲ್ಲಿ ಬಿತ್ತು, ಆಕಾಶದ ಪಕ್ಷಿ ಬಂದು ಏನು ಮಾಡ್ತು ಎತ್ಕೊಂಡು ಹೋಗ್ಬಿಡ್ತು ಅಂದ್ರೆ ಏನ್ರಿ ವಾಕ್ಯ ಕೇಳ್ತಾ ಇರ್ಬೇಕನ್ನೇ ಸೈತಾನ ಏನ್ ಮಾಡ್ತಾನೆ ಕ್ರಿಯೆ ಮಾಡ್ತಾನೆ. ಇವಾಗ ನಿಮ್ಮಲ್ಲಿ ಜನ ಕ್ರಿಯೆ ಮಾಡ್ತಾವ್ರೆ, ಹಾ ಎಷ್ಟು ಜನ ಗುಬ್ಬಚ್ಚಿಗಳು ಬಂದೈತೆ ಯೋಚನೆ ಮಾಡ್ರಿ. ವಾಕ್ಯ ಕೇಳ್ತಾ ಇದ್ರೆ ಗಮನಿಸಿ, ಇಲ್ಲ ಸುಮ್ಮನೆ ವಾಕ್ಯನ ಈ ಕಿವಿನ ಕೇಳಿ ಆ ಕಿವಿನ ಬಿಡ್ತಾ ಇದ್ದೀರಾ, ಯೋಚನೆ ಮಾಡ್ರಿ ಇದ್ರಿ ಗಮನಿಸಿ ಕೇಳಬೇಕು ದೇವ್ರ ಮಕ್ಳು ರೀ. ಸೇತಾನ ಹೆಂಗ್ ಗೊತ್ತಾ ಮಾಡ್ತಾನೆ, ಕಾಯ್ತಾ ಇರ್ತಾನ್ರಿ ಇದ್ರಿ ಏನ್ರಿ ಯಾರಿಂದ ವಾಕ್ಯ ಕಿತ್ಕೊಂಡು ಹೋಗ್ಲಿ ಅಂತ ಅಂತ. ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಇವೆಲ್ಲ ಪಕ್ಷಿಗಳು ಬಂದು ಎಲ್ಲಿ ಸೆಟ್ಲ್ ಆಗ್ಬಿಡ್ತು ಅಂದ್ರೆ ಏನ್ರಿ ಯಾವುದೇ ಮೆಕ್ಕಾ ಮದೀನಾ ಮಾಸ್ಕು ದೇವಾಲಯದಲ್ಲಿ ಅಲ್ಲ ರೀ, ಸಭೆಯಲ್ಲಿ ಬಂದಿನಾಗ್ಬಿಟ್ಟ ಸೇತಾನ ಸೆಟ್ಲ್ ಆಗ್ಬಿಟ್ಟ ರೀ. ಅದಕ್ಕೆ ದೇವ್ರು ಹೇಳ್ತಾರೆ ಇದಕ್ಕೆ ಏನ್ರಿ ಎಲ್ಲ ಅಶುದ್ಧ ಬೋಧನೆಗಳಿಗೆ ಆಶ್ರಯ ಅಂತ ಹೇಳ್ತಾರೆ. ಇಲ್ಲಿ ಓದ ನೋಡಿ ಪ್ರಕಟಣೆ 18:2 ಓದಿ, ಪ್ರಕಟಣೆ 18ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ.
ಭೂಮಿಗೆ ಪ್ರಕಾಶ ಉಂಟಾಯಿತು, ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು, ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು.
ನೋಡ್ರ ಎಲ್ಲ ಅಪವಿತ್ರವಾಗಿರುವಂತ ಅಶುದ್ಧವಾಗಿರುವಂತ ಏನ್ರಿ ಪಕ್ಷಿಗಳಿಗೆ ಆಶ್ರಯವು, ದೆವ್ವಗಳ ವಾಸಸ್ಥಾನವು ಅಶುದ್ಧ ಆತ್ಮಗಳ ಆಶ್ರಯವು. ಪವಿತ್ರಾತ್ಮ ಐತಾ ಸಭೆಯಲ್ಲಿ ಏನಿರ್ಬೇಕು, ಪವಿತ್ರಾತ್ಮ ತರಬೇಕು ಏನು ತುಂಬಿಡಿ, ಎಲ್ಲ ಅಶುದ್ಧ ಆತ್ಮಗಳು ತುಂಬಿಕೊಡೈತೆ. ಅಲ್ಲ ಬದ್ರ ಏನು ಬದ್ರ ಹಿಂಗೆಲ್ಲ ಹೇಳ್ತೀರಾ, ಸಭೆಯಲ್ಲಿ ಸೇತನ್ ಬರ್ತಾನ ಅಂದರೆ ವಾಕ್ಯ ನೋಡ್ರಿ ಅಂತೀನಿ. ಎಲ್ಲೈತೆ ಪ್ರಕಟಣೆ 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ 12ನೇ ವಾಕ್ಯ ಓದಿಂತೀನಿ. ಪ್ರಕಟಣೆ 2:12 ಹೋದ್ರಿ ಏನಂದ್ರ ಪ್ರಕಟಣೆ 2:12 ಇಲ್ಲಿ ನಮ್ಮ ವರುಣ್ ಬ್ರದರ್ ಸೈಮನ್ ಸೋಸಾ ಲಿಕ್ಕರ್ ಬ್ರದರ್ ಪರ್ಗಮದಲ್ಲಿರುವ ಸಭೆ ದೂತನಿಗೆ ಬರೆ. ಇವಾಗ 13ನೇ ವಾಕ್ಯ ಓದಿಂತಿ ನೆಕ್ಸ್ಟ್.
ಅದವಾದ ಇಬ್ಬಾಯಿ ಕತ್ತಿ ನಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ.
ಏನಪ್ಪ ಸಭೆ ಎಲ್ಲ ಐತಂತೆ,
ಸೈತಾನನ ಸಿಂಹಾಸನವಿರುವ
ಏತಾನ
ಸ್ಥಳವಾಗಿದೆ.
ಬಂದ್ಬಿಟ್ಟು ಅವಾಗ ವಿಸಿಟ್ ಮಾಡಿ ಹೋಗ್ತಾರೆ ಪರವಾಗಿಲ್ಲ ರೀ. ಏನ್ ಮಾಡ್ಬಿಟ್ಟಂತೆ ಸಿಂಹಾಸನ ಟೆಂಕಿ ಹಾಕ್ಬಿಟ್ಟು ಅಂತಂದ್ರೆ ಪಕ್ಷಿಗಳು ಏನ್ ಮಾಡ್ತಂತೆ ಯೇಸು ಕೃಷಿ ಅಂದ್ರು ಗೂಡು ಮಾಡ್ಬಿಟ್ಟು ಅಂದ್ರೆ ಸಭೆಯೊಳಗೆ ಸೇತಾನ ನುಗ್ಬಿಟ್ಟು ನೋಡ್ರಿ ಅಂತೀರಿ. ಅಲ್ವರ ಯೋಚನೆ ಮಾಡ್ರಿ, ಸಭೆಯೊಳಗೆ ಸೇತಾನ ಬರ್ತಾನ, ಬಂದ್ಬಿಟ್ಟು ಅನ್ರಿ, ಬಂದ್ಬಿಟ್ಟು ಸಿಂಹಾಸನ ಹಾಕ್ಬಿಟ್ಟಿದಾನೆ, ಪಾರ್ಮನೆಂಟ್ ಆಗಿ ಕುತ್ಕೊಂಡ್ಬಿಟ್ಟಾರೆ. ಹೆಂಗ್ ಕುತ್ಕೊಳನ್ ಗೊತ್ತಾ, ವಾಕ್ಯದಲ್ಲಿ ನೋಡಿಸ್ತೀನಿ ನೋಡ್ರಿ ಅಂತೀರಿ ಹೆಂಗ್ ಕುತ್ಕೊಳನ್ ಅಂತ. ಇಲ್ಲಿ 1ನೇ ತಿಮೋತಿ 4:1-3 ದಯವಿಟ್ಟು ಯಾರು ಓದ್ರಿ ಅಂತೀರಿ. 1ನೇ ತಿಮೋತಿ 4:1-3 ದಯವಿಟ್ಟು ಎಲ್ಲರೂ ಗಮನಿಸಿ ಓದ್ರಿ ಬಿದ್ದಾರೆ.
ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ಯುವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ.
ದೇವರ ಆತ್ಮನು ಬಹು ಸ್ಪಷ್ಟವಾಗಿ ಏನಪ್ಪ ಹೇಳ್ತಾನೆ, ಕಡೇ ಕಾಲದಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೆ ಪವಿತ್ರ ಆತ್ಮಗಳಿಗೆಲ್ಲ ರೀ ದೆವ್ವಗಳ ಬೋಧನೆಗಳಿಗೂ ಏನ್ರಿ ಲಕ್ಷ್ಯ ಕೊಡ್ತಾರಂತೆ. ದೆವ್ವಗಳ ಬೋಧನೆ ಲಕ್ಷ್ಯ ಕೊಡಬೇಕು ಅಂದ್ರೆ ದೆವ್ವ ಬಂದು ಎಲ್ಲಿ ಬೋಧನೆ ಮಾಡಬೇಕು,
ಇಲ್ಲಿ ಸಭೆಯಲ್ಲಿ ಇರ್ಬೇಕು ಬ್ರದರ್.
ಸಭೆಯಲ್ಲಿ ಬರಬೇಕು ಅಲ್ವರ, ಸಭೆಯಲ್ಲಿ ತಾನೇ ಬಂದು ಬೋಧನೆ ಮಾಡಿದ್ರೆ ದೆವ್ವಗಳ ಬೋಧನೆ ಜನಗಳಿಗೆ ಕೇಳೋದು, ಅವಾಗ ಏನಾಗೋದು ಕ್ರೈಸ್ತವರುಗಳು ಈ ದೆವ್ವಗಳ ಉಪದೇಶ ಕೇಳಿ ನಂಬಿ ಮರಳಾಗೋದು. ಅದೇ ಹೇಳ್ತೋಣ ಸತ್ಯವಿದ್ದಲ್ಲಿ ದೆವ್ವಗಳ ಬೋಧನೆಗಳಿಗೆ ಕಿವಿಗೊಟ್ಟು ಏನ್ ಮಾಡ್ತಾ ಇದ್ದೆ ಬಂದ ನೆಕ್ಸ್ಟ್ ಮುಂದಕ್ಕೆ.
ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ.
ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬಿದ್ದಾರ
ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರಿಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು
ನೋಡ್ರ
ಅಪರಾಧ
ತಾವು ಏನ್ರಿ ನೀತಿವರಂತರಂತ ತೋರಿಸ್ಕೊಳ್ಳಿಸ್ಕೊಂಡು
ಅವರನ್ನು ಮರುಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ
ನೋಡ್ರ
ಆಹಾರ.
ಅವ್ನೇನ್ ಮಾಡ್ತಂತೆ ಮರಳುಗೊಳಿಸ್ತಾರಂತ ರೀ. ಅಂದ್ರ ಹೆಂಗಪ್ಪ ಮರಳುಗೊಳಿಸ್ತಾರೆ ಅಂತಂದ್ರೆ ಏನ್ರಿ ತಾವೇನಾಗ್ಬಾರ್ದಂತೆ, ಮದುವೆ
ಸರಿಯಾದ
ಆಗಬಾರದಿಂತಲೂ ಅಲ್ಲರ ಏನ್ರಿ
ಸರಿ
ಹಾ ಮೊದಲು ಏನಂತ ಉಪದೇಶನಪ್ಪ ತಾವು ಮದುವೆ ಆಗಬಾರದಿಂತಲೂ ಆಮೇಲೆ ನೆಕ್ಸ್ಟ್ ಹಾ
ಇಂತಿಂಥ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು.
ಇಂತಿಂಥ ಆಹಾರ ನಿಮ್ ಮಾಡ್ಬಿಡ್ರಿ ತಿನ್ನಬಾರದಿಂತಲೂ ಏನ್ ಮಾಡ್ತಾರಂತೆ ಹಾ
ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ
ನೋಡ್ರ ಆ ಉಪದೇಶಕರು ಬೋಧನೆ ಮಾಡ್ತಾರಂತೆ ರೀ ಏನಪ್ಪಾ ಅಂತಂದ್ರೆ ತಾವು ಮದುವೆ ಆಗಬಾರದಿಂತಲೂ ಅಲ್ದರ ಏನ್ರಿ ಇಂತಿಂಥ ಆಹಾರನ ತಿನ್ನಬಾರದಿಂತಲೂ ಆ ಒಂದು ಉಪದೇಶಕರು ಬೋಧನೆ ಮಾಡ್ತಂತೆ ಇವಾಗ ನೀವು ಹೇಳ್ರಿ ಅಂತೀನಿ ಇವಾಗ ಮದುವೆ ಆಗ್ಬೋದಾ ಆಗ್ಬಾರ್ದ
ಸತ್ಯವೇದದ ಪ್ರಕಾರ ದೇವರದ್ದು ಆಗ್ಬೇಕು.
ಅಲ್ವರ ಸತ್ಯವೇದರ ಪ್ರಕಾರ ಏನ್ರಿ ಮದುವೆ ಆಗೋದು ಬಿಡೋದು ಏನ್ರಿ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ವರ ಸೊ ನೋಡ್ಬೇಕಾದ್ರೆ ಸತ್ಯವೇದರ ಪ್ರಕಾರ ಮದುವೆನೇ ಆಗ್ಲೇಬಾರ್ದು ಅಂತಬಿಟ್ಟು ಏನಿಲ್ಲ ಹಾ ಏನ್ರಿ ಯಾರಿಗೂ ಹೇಳೋಗಿಲ್ಲ ಅಲ್ವರ ಅದೇನ್ರಿ ಅದು ಪ್ರತ್ಯೇಕವಾಗಿ ಒಬ್ಬೊಬ್ಬರು ವ್ಯಕ್ತಿಗೆ ಏನಾಗಿದ್ದು ಅದು ಬಿಟ್ಟಿದ್ದು ಅಲ್ವರ ಅದು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ ಇಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ ಏನ್ರಿ ಹಾ ಸತ್ಯವೇದರ ಪ್ರಕಾರನೇ ಏನಪ್ಪ ಹೇಳ್ತಾರೆ ಅಂತಂದ್ರೆ ಮದುವೆ ಆಗಬಾರದಿಂತಲೂ ಅಲ್ವರ ಏನ್ರಿ ಹಾ ಅಂತ ಉಪದೇಶ ಮಾಡ್ತಾರೆ ಇವಾಗ ಈರೇನ್ ತೋಟದಲ್ಲಿ ಫಸ್ಟ್ ಮದುವೆ ಮಾಡಿದವ್ರು ಯಾರಪ್ಪ ಹೇಳ್ರಿ ಈರೇನ್ ತೋಟದಲ್ಲಿ ಫಸ್ಟ್ ಮದುವೆ ಮಾಡಿದವ್ರು ಯಾರು
ದೇವ್ರೆ
ಹಾ ದೇವ್ರೆ ಅಲ್ವರ ಹಂಗಿರ್ಬೇಕಾರೆ ದೇವ್ರೆ ಮದುವೆ ಆಗ್ಬೇಡ ಅಂತಂದ್ಬಿಟ್ಟು ಎಲ್ಲ ಉಪದೇಶ ಕೊಡ್ತಾರ ಹಾ ಯೋಚನೆ ಮಾಡಿರ್ತೀನಿ ಅದರ ಏನ್ರಿ ಹಾ ಹೇಳ್ತಾರ ಹೇಳ್ತಾರೆ ಅದರ ದೇವ್ರ
ಹೇಳಲ್ಲ
ಇಲ್ಲ
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 ಬ್ರದರ್ ಇಲ್ಲ
ಖಂಡಿತವಾಗೂ ಸಾಧ್ಯನೇ ಇಲ್ಲ ನೋಡಿರ್ತೀನಿ ಅದರ ಹಂಗಿರ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಹಾ ಹಂಗಿರ್ಬೇಕಾರೆ ದೇವ್ರು ಹೆಂಗೆ ಮದುವೆ ಮಾಡ್ಕೊಬೇಡ ಅಂತ ಹೇಳಕ್ ಸಾಧ್ಯ ಬೈಬಲ್ ಹೇಳ್ತಾರೆ ಅಂತೀನಿ ದೇವ್ರು ಏನ್ ಹೇಳ್ತಾರೆ ಮದುವೆ ಬಗ್ಗೆ ಹೀಬ್ರೂಸ್ 13:4 ಓದಿದಾರೆ ಇಬ್ರಿಯರು 13:4 ಓದಿಬಿದಾರೆ
ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ.
ನೋಡ್ರ ಏನ್ರಿ ಹೇಳ್ತಾರ ಅಲ್ಲಿ ಬಹು ಸ್ಪಷ್ಟವಾಗಿ ಏನ್ರಿ ಹಾ ಹೆಂಗಿರ್ಬೇಕಂತೆ ಹಾ ಗಂಡ ಹೆಂಡರ ಮದುವೆ ಹೆಂಗಿರ್ಬೇಕಂತೆ
ನಿಷ್ಕಳಂಕವಾಗಿರಬಹುದು.
ನಿಷ್ಕಳಂಕವಾಗಿರ್ಬೇಕು ಅಲ್ವರ ಹಂಗಿರ್ಬೇಕಾರೆ ದೇವ್ರು ಬಂದ್ಬಿಟ್ಟು ಏನ್ರಿ ಎಲ್ಲೋ ಮದುವೆ ಮಾಡ್ಕೊ ಅಂತ ಏನ್ ಮಾಡಕ್ ಹೋಗಿಲ್ಲ ಮದುವೆ ಮಾಡ್ಕೊಂಬೇಡ ಅಂತ ಏನ್ ಮಾಡ್ಕೋಲ್ಲ ಎಲ್ಲೋ ಎಲ್ಲೋ ನಮ್ಗೆ ಪ್ರಮಾಣ ಕೊಡ್ಲ ರೀ ಅಂದ್ರೆ ನಿಷ್ಕಳಂಕವಾಗಿರ್ಬೇಕು ವಿವೇಚನ ಮಾಡಕ್ ಹೋಗ್ಬಾರ್ದು ಮದುವೆ ಮಾಡ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ದೇವ್ರೆ ಅಲ್ಲಿ ಹೇಳ್ತಾರೆ ಅಲ್ವರ ಸರಿಯಪ್ಪ ನಾವೆಲ್ಲ ಮದುವೆ ಮಾಡ್ಕೊಬೋದು ಬಿಷಪ್ ಮದುವೆ ಮಾಡ್ಕೊಬೋದ ಮಾಡ್ಕೊಂಬಾರ್ದ
ಮಾಡ್ಕೋಬಹುದು.
ಮಾಡ್ಕೊಬೋದು ಅದರ ಐತ ಬೈಬಲ್ನಲ್ಲಿ
ಇದೆ
ಇದೆ ಎಲ್ಲಿದೆ 1 ತಿಮೋತಿ 3ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ 1 ತಿಮೋತಿ 3:2 ಓದ್ರಿ ಯಾರಾದ್ರು 1 ತಿಮೋತಿ 3:2 ಯಾರು ಇಂಗ್ಲೀಷಲ್ಲಿ ಕೂಡ ಓದಿ ತಮಿಳು ಕನ್ನಡಲ್ಲಿ ಕೂಡ ಓದಿ ದಯವಿಟ್ಟು ಹಾಂ ಓದ್ರಿ ಬ್ರದರ್ ಸಿಸ್ಟರ್ಸ್
ಸಭಾಧ್ಯಕ್ಷನು
ಹ್ಞೂ
ದೋಷಾರೋಪಣೆ ಇಲ್ಲದವನು,
ಹಾಂ
ಏಕಪತ್ನಿಯುಳ್ಳವನು,
ಹ್ಞೂ
ಮದ್ಯಾಸಕ್ತಿ ಇಲ್ಲದವನು,
ಹ್ಞೂ
ಜಿತೇಂದ್ರಿಯನು,
ಹ್ಞೂ ನೋಡ್ರ
ಮಾನಸ್ಥನು,
ಹಾಂ
ಅತಿಥಿ ಸತ್ಕಾರ
ಆಗಿರಬೇಕು ಅಂತ
ಮಾಡುವವನು.
ಹೇಳ್ತಾರೆ ಅಂದರೆ ಏಕಪತ್ನಿ ಉಳ್ಳವನಾಗಿರ್ಬೇಕು ಮದುವೆ ಮಾಡ್ಕೊಳ್ಳಪ್ಪ ಏನು ತೊಂದರೆ ಇಲ್ಲ ಆದರೆ ಎಷ್ಟು ಜನ ಇರಬೇಕು ನಿಮಗೆ ಪತ್ನಿ ಇರೋದಂದ್ರೆ ಒಬ್ಬರೇ ಪತ್ನಿ ಇರಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಏಕಪತ್ನಿ ಉಳ್ಳವನಾಗಿರಬೇಕು ಅಂತ ಹೇಳ್ತಾರೆ ಅಲ್ವರ ಸರಿ ಇವಾಗ ಇನ್ನು ಇಂಗ್ಲೀಷ್ ಓದ್ರಿ ನೋಡೋಣ ಅಂತೀರಿ ಇಂಗ್ಲೀಷ್ ಓದ್ರಿ ದಯವಿಟ್ಟು KGV ಅಲ್ಲಿ 1 ತಿಮೋತಿ 3:2 ಹಾಂ 1 ತಿಮೋತಿ 3:2 ಹಾಂ
A bishop then must be blameless, the husband of one wife.
ನೋಡ್ರ ಹಸ್ಬೆಂಡ್ ಆಫ್ ಹೌ ಮನಿ ವೈಫ್
One wife.
ಒನ್ ವೈಫ್ ಸೊ ಬಿಷಪ್ ಕ್ಯಾನ್ ಮ್ಯಾರಿ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ಬೈಬಲ್ ಡಸನ್ ಸೇ ದಟ್ ಬಿಷಪ್ ಶುಡ್ ನಾಟ್ ಮ್ಯಾರಿ ಬಟ್ ವಾಟ್ ಡಸ್ ದ ಬೈಬಲ್ ಸೇ ಇಟ್ ಕ್ಲಿಯರ್ಲಿ ಟೆಲ್ಸ್ ದಟ್ ಬಿಷಪ್ ಕ್ಯಾನ್ ಮ್ಯಾರಿ ಬಟ್ ಈ ಶುಡ್ ಬಿ ಎ ಹಸ್ಬೆಂಡ್ ಆಫ್ ಒನ್ ವೈಫ್ ಸೊ ಈ ಕ್ಯಾನ್ ಮ್ಯಾರಿ ನಾಟ್ ಮಲ್ಟಿಪಲ್ ವೈಫ್ ಓನ್ಲಿ ಒನ್ ವೈಫ್ ಹಂಗಾದ್ರೆ ಬಿಷಪ್ ಮದುವೆ ಮಾಡ್ಕೊಬಾರ್ದ್ರಿ ಮದುವೆ ಮಾಡ್ಕೊಳೋದು ತಪ್ಪೇ ಇಲ್ಲ ರೀ ಇವತ್ತು ಬಿಷಪ್ಗಳು ಮದುವೆ ಮಾಡ್ಕೊತಾರ ಮಾಡ್ಕೊಂತಾರ
ಮಾಡ್ಕೊಡಲ್ಲ.
ಮಾಡ್ಕೊಡಲ್ಲ ಯಾಕೆ ಏನಂತ ಇದು ಉಪದೇಶ ಅಲ್ಲಿ ವಾಕ್ಯದಲ್ಲಿ ಏನಂತ ನೋಡಿ ತಿಮ್ಮತ್ತಿಲ್ಲಿ ಏನ್ ನೋಡಿದ್ರೆ ಹಾ ಹಾ 1ನೇ ತಿಮ್ಮತಿ 4ನೇದಲ್ಲಿ ದೆವ್ವಗಳ ಬೋಧನೆಗಳಿಗೂ ಹಿಂದೆ ಲಕ್ಷ ಕೊಟ್ಟು ಕಿವಿ ಕೊಡ್ತಾರೆ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗ್ತಾರೆ ಅಂತೀರಿ ಏನ್ ನಂಬಿಕೆ ಭ್ರಷ್ಟರಾಗೋದು ಮದುವೆನೇ ಆಗ್ಬಾರ್ದು ಅಂತ ಎಲ್ಲಿದೆ ಬೈಬಲ್ ಮದುವೆ ಆಗ್ಬಾರ್ದಂತ ಆಯ್ತಾ ಹಾ ಮದುವೆ ಆಗುವಂತ ಅವ್ರು ಹೇಳ್ತಾರಲ್ಲ ಅಪೊಸ್ಟಲ್ ಪೌಲ್ ಹೇಳ್ತಾರಲ್ಲ ಆಮೇಲೆ ಇಂತಿಂಥ ಆಹಾರವನ್ನು ತಿನ್ನಬಾರದು ಇವಾಗ ಕ್ರೈಸ್ತವರು ಮಾಂಸ ಯಾವ ದಿನ ತಿನ್ನಲ್ಲಪ್ಪ ಕ್ರೈಸ್ತವರು ಮಾಂಸ ಯಾವ ದಿನ ತಿನ್ನಲ್ಲ
ಎಲ್ಲ ದಿನ ತಿಂತಾರೆ.
ನೀವೆಲ್ಲ ದಿನ ಬರಸ್ತೀರಾ ಹಾ ಸರಿ
ಎಲ್ಲ ದಿನ ತಿಂತಾರೆ ಬ್ರದರ್.
ಇಲ್ಲ ಸರಿ ಇಲ್ಲಿ ಯಾರು ರೋಮನ್ ಕ್ಯಾಥಲಿಕ್ ಇದ್ದಾರಾ ರೋಮನ್ ಕ್ಯಾಥಲಿಕ್ಸ್ ಯಾರು ಇದ್ದಾರೆ ಇಲ್ಲಿ ಲೈನ್ನಲ್ಲಿ ಯಾರು ಇದ್ದಾರಾ
ಡೇಸ್ ಅಂತ ಟೈಮಲ್ಲಿ ತಿನ್ನಲ್ಲ ಬ್ರದರ್. ಎಲ್ಲ
ಹಾ
ದಿನ ತಿಂತಾರೆ.
ಹಾ ನೀವೆಲ್ಲ ತಿಂತಿರ್ಬಿಟ್ಟು
ಎಲ್ಲ 7 ದಿನದಲ್ಲಿ ತಿಂತಾರೆ.
ಬೆಳ್ಳುಳ್ಳಿ ತಿನ್ನಬಾರ್ದು ಅಂತಾರೆ ಬ್ರದರ್. ಹಾ ಅದು ನಮ್ಮ
ಬೆಳ್ಳುಳ್ಳಿ ಈರುಳ್ಳಿ
ಕ್ರೈಸ್ತವ್ರು ಹೇಳಲ್ಲ ಕ್ರೈಸ್ತವರು ಹೆಂಗ್ ಅಂತ ಹೇಳ್ತಾರೆ, ಮಾಂಸನ ಯಾವತ್ತು ತಿನ್ಬಾರ್ದು ಅಂದ್ರೆ ಲೆಂಟ್ ಡೇಸ್ ಅಂತ ಹೇಳ್ತಾರೆ. ಲೆಂಟ್ ಡೇಸ್ ಅಂದ್ರೆ ಆ ಗುಡ್ ಫ್ರೈಡೇ ಬರ್ತಲ್ಲ ಅದಕ್ಕಿಂತ ಮುಂಚಿತ 40 ಡೇಸಲ್ಲಿ ತಿನ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಫ್ರೈಡೇಸ್ ಏನ್ ಮಾಡಲ್ಲ, ತಿನ್ನಲ್ಲ. ಯಾಕೆ? ಯೇಸು ಕ್ರಿಸ್ತನ ಸತ್ತಿದ್ದು ಯಾವತ್ತ?
ಶುಕ್ರವಾರ
ಶುಕ್ರವಾರ. ಅಯ್ಯೋ ಮಾಂಸ ತಿನ್ಬಾರ್ದಪ್ಪ ಅಂದ್ಬಿಟ್ಟು ಅಲ್ವರ ಭಾನುವಾರ ಎಲ್ಲ ಸೇರ್ಬಿಡ್ಬಿಡೋದು ಅನಿಸಿ ಬೆಟ್ಟಿಗೆ. ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ, ಬೈಬಲ್ ಏನ್ ಹೇಳ್ತಾರೆ ಹೇಳ್ರಿ ಅಲ್ಲಿ ಅಲ್ವರ, ಸತ್ಯವೇದಲ್ಲಿ ಇಂತಿಂಥ ಆಹಾರಗಳನ್ನು ತಿನ್ನಬಾರ್ದು ಅಂತಂದ್ಬಿಟ್ಟು ಉಪದೇಶಕರು ತಪ್ಪಾದ ದುರ್ಬೋಧನೆಗಳನ್ನ ಮಾಡ್ತಾರೆ ಹೇಳ್ತಾರೆ. ಇವೆಲ್ಲ ದೇವ್ರ ಬೋಧನೆನ ಹೇಳ್ರಿ, ಇದು ದೇವ್ರ ಬೋಧನೆನ ದೆವ್ವದ ಬೋಧನೆನ?
ಓದ್ಬೋದು
ಹಾ ನೋಡ್ರ, ಅದಕ್ಕೆ ಹೇಳೋದು ಈ ದೆವ್ವ ಇವತ್ತು ಎಲ್ಲಿ ಬಂದೈತೆ, ಸಭೆಯಲ್ಲಿ ಬಂದೈತೆ ಇಲ್ವಾ?
ಬಂದಿದೆ.
ಬಂದಿದೆ. ಮತ್ತೆ ಈ ಒಂದು ಉಪದೇಶಗಳಿಗೆ ಲಕ್ಷ್ಯ ಕೊಟ್ಟು ಕಿವಿ ಕೊಟ್ಟು ಕೇಳ್ತಾರೆ ಜನಗಳು ಅಂತಂದ್ರೆ ಸಭೆ ಏನಾಗಿದೆ, ಭ್ರಷ್ಟರಾಗಿದೆ ಅದರ. ಇದೇ ಕ್ರಿಸ್ತ ವಿರೋಧಿಯ ಸಿಸ್ಟಮ್ ಅದರ. ಅದಕ್ಕೆ ನೋಡ್ಬೇಕು ನೋಡ್ರಿ ಅಂತೀನಿ. ಯೇಸು ಕ್ರಿಸ್ತ ಇನ್ನೊಂದು ಸಮಯ ಕೂಡ ಹೇಳ್ತಾರೆ ಇಲ್ಲಿ, ಮತ್ತೆ 13ನೇ ಅಧ್ಯಾಯ 33ನೇ ವಾಕ್ಯ ಓದ್ತೀನಿ. Matthew 13:33 ಓದಿಂತೀನಿ.
ಮತ್ತೊಂದು
ಮತ್ತೊಂದು
ಸಾಮ್ಯವನ್ನು
ಸಾಮ್ಯವನ್ನು
ಅವನಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಉಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಉಳಿಯಾಯಿತು.
ನೋಡ್ರ, ಪರಲೋಕ ರಾಜ ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿದೆ. ಸ್ತ್ರೀ ತಗೊಂಡು ಸ್ವಲ್ಪ ಹಿಟ್ಟಿಗೆ ಹಾಕದಂತೆ ಎಲ್ಲ ಹಿಂಡೇನ ಬಿಡುತ್ತೆ, ಹುಳಿ ಆಗ್ಬಿಡ್ತು ಅಂತ ಹೇಳ್ತಾರೆ. ಏನಿದೆ ಅರ್ಥ ಅದರ? ಹುಳಿ ಅಂತಂದ್ರೆ ಏನು ಸತ್ಯವೇದದಲ್ಲಿ ಅಂತಂದ್ರೆ ಹುಳಿಯನ್ನೇನ್ರಿ, ಏನ್ ಹೇಳ್ತೀರಾ ಹುಳಿಯನ್ನೇನು ಬೈಬಲಲ್ಲಿ ಅರ್ಥ?
ತಪ್ಪಾದ ಬೋಧನೆ ಬ್ರದರ್.
ತಪ್ಪಾದ ಬೋಧನೆಗಳು ಯೇಸು ಕ್ರಿಸ್ತ ಎಲ್ಲಿ ಹೇಳ್ತಾರೆ? Matthew 16:11 ನೋಡಿದ್ರಿ ಇಲ್ಲಿ, ಜೋಸೆಫ್ ಬ್ರದರ್ ಓದ್ತೀರಾ Matthew 16:11?
ಹಾ ಬ್ರದರ್, ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೆ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಉಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದನು.
ನೋಡ್ರ, ಫರಿಸಿಯರ ಸದಸ್ಯರ ಉಳಿಟ್ಟಿನ ಬಗ್ಗೆ ನೀವು ಜಾಗರೂಕತೆ ಆಗಿರ್ರಿ, ಅವರ ಒಂದು ದುರುಪದೇಶಗಳ ಬಗ್ಗೆ ನೀವು ಜಾಗರೂಕತೆ ಆಗಿರಿ ಅಂತೇಳಿ. ಆದರೆ ಉಳಿ ಅಂತ ಏನಪ್ಪಾ ಅಂದ್ರೆ ಫರಿಸಿಯರ ಸದಸ್ಯರ ದುರ್ಬೋಧನೆಗಳು ರೀ, ಇದ್ರ ಬಗ್ಗೆ ನೀವೇನಾಗಿರಿ ಎಚ್ಚರಿಕೆ ಇರಿ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪಾ ಮಾಡೋದು ಅಂದ್ರೆ, ಸ್ತ್ರೀ ಸಭೆ ಒಂದು ಕಾಲದಲ್ಲಿ ಏನ್ ಮಾಡ್ತಾರೆ, ತನಗೆ 3 ಹಿಡಿ ಹಿಟ್ಟು ಅಂತ ಕೊಟ್ಟಿದ್ರು ರೀ. ಯಾವ್ದಪ್ಪ ಅದು? ಪ್ರೀತಿ, ನಂಬಿಕೆ, ನಿರೀಕ್ಷೆ ಅಂತ 3 ಏನಾಗಿದೆ ಕೊಟ್ಟಿದ್ರು ಸಭೆಗೆ. ಕರೆಕ್ಟಾ? 1ನೇ ಕೊರಿಂಥ 13:13 ಹೇಳ್ತಾರಲ್ಲ, ನಮಗೇನಾಗಿದೆ ಇವಾಗ ನಂಬಿಕೆ ಪ್ರೀತಿ ನಿರೀಕ್ಷೆ ಇದೆ, ಇದರಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಯಾವುದಂತೆ? ಹಾ, ಪ್ರೀತಿ ಅಂತ ಹೇಳ್ತಾರೆ
ಪ್ರೀತಿ.
ಅದರ. ಇವಾಗ ಏನು ಮಾಡ್ತು, ಸುಳ್ಳು ಸಭೆ ಬಂದ್ಬಿಟ್ಟು ಸ್ವಲ್ಪ ಉಳಿ ಅಂದ್ರೆ ಸ್ವಲ್ಪ ದುರ್ಬೋಧನೆಗಳನ್ನ ಪ್ರೀತಿಗೂ ನಿರೀಕ್ಷೆಗೂ ನಂಬಿಕೆಗೆ ಆಯ್ತು ರೀ, ಇಡೀ ಹಿಟ್ಟೇನಾಗ್ಬಿಡ್ತು ಫುಲ್ ಸ್ಪಾಯ್ಲ್ ಆಗ್ಬಿಡ್ತಾರೆ. ನಾವು ತಿನ್ನೋಂಥ ಆಹಾರಕ್ಕೆ ನಾವು ಉಳಿ ಹಾಕತ್ತೀರಾ? ವ್ಯವಸ್ಥೆ ಮಾಡ್ರಿ, ದಿನ ಅನ್ನಕ್ಕೆ ಸಾಂಬಾರ್ಗೆ ಉಳಿ ಹಾಕ್ಬಿಟ್ಟು ತಿಂತೀರಾ? ಈಸ್ಟ್ ಹಾ ಹಾಕ್ತೀರಾ? ಏನೋ ಮೊಸರಿಗೆ ಹಾಕ್ತೀರಿ, ಅದು ಎಷ್ಟು ದಿನ ತಿನ್ಬೋದು? ಒಂದೇ ದಿನ. ದೋಸೆಗೆ ಹಾಕ್ತೀರಿ, ಅದು 1 ದಿನ 2 ದಿನ ಅಷ್ಟೇ, ಆಮೇಲೆ ಏನು ಮಾಡೋಕೆ ತಿನ್ನಕ್ಕಾಯ್ತದ? ನಮ್ಮ ಆಹಾರನ ಕೆಡಿಸ್ಬಿಡ್ತಿರೋದು. ಅದೇ ಥರ ದುರುಪದೇಶಗಳು ಸಭೆಯಲ್ಲಿರೋಂಥವು ನಿಜವಾದ ಒಂದು ಆಹಾರಗಳನ್ನ ಕೆಡಿಸ್ಬಿಡ್ತಾರೆ. ಪ್ರೀತಿ ಅದರ ಏನಾಗ್ಬಿಡ್ತು, ಪ್ರೀತಿ ಪ್ರೀತಿನೇ ಒಟ್ಟಾಯ್ತು ರೀ ಸಭೆಯಲ್ಲಿ, ದೇವ್ರ ಮೇಲೆ ಪ್ರೀತಿನೇ ಇಲ್ಲ ರೀ. ಏನು ಪ್ರೀತಿ ಬಂದ್ಬಿಡ್ತು? ಹಾಂ, ಲೋಕದ ಮೇಲೆ ಪ್ರೀತಿ, ದೇವ್ರ ಮೇಲೆ ಭಯ ಬಂತು ರೀ, ಭಯ ಭಕ್ತಿನೇ ಇಲ್ಲ ಸಭೆಯಲ್ಲಿ. ನೋಡ್ರಿ ಹೆಂಗಿನಂತೆ, Ésaiah 29:13, Ésaiah 29:13. ಜೇಕಬ್ ಬ್ರದರ್, ಯಾಕೆ ನಮ್ಮ ಜೇಕಬ್ ಬ್ರದರ್ ಓದ್ತಾನೆ ಇಲ್ಲ ಇವತ್ತು, ಸ್ಲೆಂಟ ಬಿಟ್ಟವ್ರೆ. ಸರಿ, ಸೊಸಲಿಕರ್ ಸೈಮನ್, ಸೊಸಲಿಕರ್ ಸೈಮನ್ ಬ್ರದರ್ ಲೈನ್ ಇದ್ರೆ ಓದ್ಬೋದಾ? ಮುತ್ತುರಾಜ್ ಬ್ರದರ್, ಸರಿ
ಓದ್ಲಾ ಬ್ರದರ್.
ಹಾಂ ಓದ್ರಿ ಬ್ರದರ್, ಓದ್ರಿ ಬ್ರದರ್.
ಏಷಾಯ 29:13 ಬ್ರದರ್.
ಹಾಂ, 29:13 ಬ್ರದರ್.
ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿ ಇಟ್ಟಿದ್ದಾರೆ.
ನೋಡ್ರ ಎಷ್ಟು ಕ್ಲೀನ್ ಹೇಳ್ತಾರೆ ಇವತ್ತು ಸಭೆಯಲ್ಲಿರೋಂಥ ಪ್ರಾಕ್ಟಿಕಲ್ ಸಿಚುವೇಶನ್ ರೀ ಅಲ್ವರ. ದೇವರ ಭಯ ಭಕ್ತಿನೇ ಇಲ್ಲಂತ್ರಿ, ಸುಮ್ಮನೆ ಕಾಟಿದ್ರೆ ಬೈಬಲ್ ಇಟ್ಕೊಂಡು ಸಭೆಗೆ ಹೋಗೋದ್ರಿ ಅಲ್ವರ. ಆದರೆ ಎಲ್ಲ ಮನುಷ್ಯರು ಕಳ್ಸ್ಕೊಂಡಂಥ ಭಯ ಭಕ್ತಿನ, ಅಯ್ಯೋ ನೋಡಪ್ಪ ನೀನು ಸಭೆ ನೋಡಿದ್ರೆ ದೇವ್ರು ನಿನ್ನ ನ್ಯಾಯ ತೀರ್ಪು ಮಾಡ್ಬಿಡ್ತಾರೆ, ಇರೋದೆಲ್ಲ ಕಳ್ಕೊಂಬಿಡ್ತೀಯಾ, ನರ್ಕಕ್ಕೆ ಹಾಕ್ಬಿಡ್ತಾರೆ ಅಂತ ಬಿಟ್ಬಿಟ್ಟು ಅದಕ್ಕೋಸ್ಕರ ಹೋಗೋದು ಬೈಕ್ಯ, ಅಯ್ಯೋ ದೇವ್ರು ನರ್ಕಕ್ಕೆಲ್ಲ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ನೀನು ನಿಮ್ಮ ಸಭೆಗೆ ಹೋಗ್ಬಿಟ್ಟು ದೇವ್ರ ನರ್ಕ ತಪ್ಪಿಸ್ಬಿಡ್ತಾರೆ ಅಂದ್ಬಿಟ್ಟು. ನರ್ಕ ಅಂದೇನೋ ನಾನು ಸತ್ಯವಾದ ಅರ್ಥ ನೋಡಿದಿರಿ, ಅದು ಗೊತ್ತಿಲ್ಲ ಅದರ. ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ಏನ್ರಿ, ಮನುಷ್ಯರು ಕಳ್ಸಿಕೊಟ್ಟಿರಂಥ ಬಾಯಿ ಪಾಠ ರೀ, ಅದಕ್ಕೋಸ್ಕರ ಮಾಡ್ತಾರೆ ಹೊರತು ನಿಮಗೆ ನಿಜವಾದ ಪ್ರೀತಿನೇ ಇಲ್ಲ. ಆಮೇಲೆ ಏನ್ರಿ ನಿರೀಕ್ಷೆ ಇತ್ತು, ಏನ್ ನಿರೀಕ್ಷೆ? 2 ತಿಮೊಥೆ 2:12, ಕ್ರಿಸ್ತನ್ಗಾದಿ ಒಂದು ಕಷ್ಟ ಸಂಕಟಗಳ ಕ್ಷಮೆಗಳನ್ನ ಅನುಭವಿಸಿದ್ರೆ ನಾಳೆ ಸಂಗಡ ಏನ್ ಮಾಡ್ತೀರಿ, ಆಳ್ವಿಕೆ ಏನ್ ಮಾಡ್ತೀರಿ? ಇವತ್ತು ಸಭೆಗೆ ಕ್ರಿಸ್ತನ ಆಳ್ವಿಕೆನೇ ಗೊತ್ತಿಲ್ಲ, ಕ್ರಿಸ್ತನ ಹಿಂಸೆಗಳು ಬಾಧೆಗಳು ಗೊತ್ತಿಲ್ಲ. ಇವತ್ತು ಪ್ರಾರ್ಥನೆ ಮಾಡಬೇಕು, ನಮ್ಗೆಲ್ಲ ಅದ್ಭುತಗಳು ಮಾಡಿಬಿಡ್ತಾರೆ, ಸತ್ತ ಮೇಲೆ ಪರಲೋಕಕ್ಕೆ ಹೋಗ್ಬಿಡ್ತೀವಿ, ಪರಲೋಕದಲ್ಲಿ ಹೆಂಗಿರ್ತೀರಿ ಹಂಗೆ. ಹಾಂ, ನಮ್ಗೆ ಒಂದು ದೊಡ್ಡ ಪ್ಯಾಲೇಸ್ ಕೊಟ್ಟಿರ್ತಾರೆ, ಅಲ್ಲಿ ಜಾಲಿಯಾಗೆ ಜಿಲ್ಲ ಗಿಲ ಗಿಲ ಬಿಲ ಬಿಲ ತಟ ಆಡ್ಕೊಂಡು ಇರ್ತೀರಿ ಅಂದ್ಬಿಟ್ಟು. ಇದಾ ಇದ ಪರಲೋಕಕ್ಕೆ ಹೆಂಗೆ ಕೊಡೋತಾರೆ ಸಭೆನ ಗೊತ್ತಾ? ಅದೇ ಗೊತ್ತಿಲ್ಲ ಇವತ್ತು ಕ್ರೈಸ್ತವ್ರು ಏನು ಕೊಡ್ತೀರಿ ಅಂದ್ಬಿಟ್ಟು. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಅಲ್ಲುಲಿಯ 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 ಸ್ತೋತ್ರ ಸ್ತೋತ್ರ ಇದನ್ನ ಹೇಳೋದಕ್ಕೆ ಪರಲೋಕ ಕೊಡೋದು ಸಭೆನ? ಏನೋ ರೀಸನ್ ಇರ್ಬೇಕು ತಾನೆ. ಕ್ರಿಸ್ತರೊಂದಿಗೆ 1,000 ವರ್ಷ ಏನಕ್ಕೆ ಆಳ್ವಿಕೆ ಮಾಡ್ತಾರೆ? ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ? ಏನು ಮಾಡ್ತಾರೆ ಆಳ್ವಿಕೆಯಲ್ಲಿ ಗೊತ್ತೇ ಇಲ್ಲ ರೀ. ನಂಬಿಕೆ, ಏನು ನಂಬಿಕೆ? ಮಹಾಪರಿಶುದ್ಧವಾಗಿರೋ ನಂಬಿಕೆ, ಸತ್ಯವೇದದ ನಂಬಿಕೆ. ಇವತ್ತು ಸತ್ಯವೇದ ನಂಬಿಕೆನೇ ಇಲ್ಲ ರೀ. ಯಾರೂ ಸತ್ಯವೇದನ ಓದಲ್ಲ, ಸತ್ಯವೇದನ ಟಚ್ಚು ಮಾಡಲ್ಲ. ಏನೋ ಇಟ್ಕೊಂಡು 2-3 ವಾಕ್ಯದಲ್ಲ ಒಂದು ಕತೆ ಬಿಡ್ತಾರೆ, ಬುಡೇ ಬಿಡ್ತಾರೆ, ಅದರ ಒಂದು ಜೋಕ್ ಹೇಳ್ತಾರೆ, ಒಂದು ಕತೆ ಹೇಳ್ತಾರೆ, ಅವ್ರಿಗೆ ಬಗ್ಗೆ ತಮಾಷೆ ಮಾಡ್ತಾರೆ, 2-3 ಹಾಡು ಹಾಡ್ಬಿಡ್ತಾರೆ. ಅದೇ ಆರಾಮ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ಏನಪ್ಪ ಆಗೋಯ್ತು ಅಂತಂದ್ರೆ, ಇವತ್ತು ಸತ್ಯವೇದದಲ್ಲಿ ನಿಜವಾದ ಉಪದೇಶ ಏನಾಗ್ಬಿಡ್ತಾವ? ಹೊಟ್ಟೋಗ್ಬಿಡ್ತಾವ. ಮಹಾಪರಿಶುದ್ಧವಾಗಿರೋ ನಂಬಿಕೆ ಏನಾಗ್ಬಿಡ್ತಾವ? ಸತ್ಯವೇದಿಂದ ಹೊಟ್ಟೋಯ್ತು ಅಲ್ವರ. ಅದನ್ನೇ ಯೇಸು ಕ್ರಿಸ್ತ ಏನು ಮಾಡೋದು ಸಾಮ್ಯದಲ್ಲಿ ನಮ್ಗೆ ಬಹು ಸ್ಪಷ್ಟವಾಗಿ ಮಾಡೋದವರು ಅವ್ರು ಹೇಳೋದು ಅಲ್ವರ. ಸೊ ನೋಡ್ಬೇಕ್ರೆ ಸ್ವಲ್ಪ ಹುಳಿ ಹಿಂಡಿರೋದ್ರಿಂದ ಕಣಕವೆಲ್ಲ ಏನಾಗ್ಬಿಡ್ತಂತೆ, ಹುಳಿ ಆಗ್ಬಿಡ್ತು ಅಂದ್ಬಿಟ್ಟು. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಇದೆಲ್ಲ ಹೇಗಪ್ಪ ಶುರು ಆಯ್ತು ಅಂತಂದ್ರೆ, ಸಭೆ ಬಂದ್ಬಿಟ್ಟು ಮೊದಲು ಮೊದಲು 5 ಊರಲ್ಲಿ ಏನಾಯ್ತು ಶುರು ಆಯ್ತು. ಯಾವ್ದಂತಾರೆ, ಯೆರೂಸಲೇಮು, ಆಂಟಿಯಾಗೋ, ಐಗುಪ್ತ, ಕಾನ್ಸ್ಟ್ಯಾಂಟಿನೋಪಲ್ ಮತ್ತು ರೋಮ್ ಅಂತ 5 ಸ್ಥಳದಲ್ಲಿ ಸಭೆಗಳು ಶುರು. ಇದು ಬೈಬಲ್ ರೆಕಾರ್ಡ್ ಇದೆ ಅದರ. ಅದಕ್ಕೆ ಈ ಸಭೆಗಳಲ್ಲಿ ಏನಪ್ಪ ಇತ್ತು ಅಂತಂದು ನೋಡ್ಬೇಕಾದ್ರೆ, ಈ ಪಾಸ್ಟ್ಗಳು ಅಂತ ಏನಾಗಿದ್ರು ಇದ್ರು. ಅವ್ರಿಗೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಬಿಷಪ್. ಬಿಷಪ್ಪು, ಪಾಸ್ಟರು, ಸಭಾಧ್ಯಕ್ಷನು ಅದರ, ಇವೆಲ್ಲ ಕುರುಬನು, ಇವೆಲ್ಲ ಒಂದೇ ವಾರ್ತೆ ರೀ. ಅದರ ಅದಕ್ಕೆ ಬೇರೆ ಬೇರೆ ಪದಗಳನ್ನ ಮಾಡೋದು ಯೂಸ್ ಮಾಡೋದ್ರ. ತಥಾ ಸಭಾಧ್ಯಕ್ಷನ ಏನು ಮಾಡಬೇಕು? ಸಭೆಗೆ ಮಾಡಬೇಕು, ಸೇವೆ ಮಾಡೋನಾಗಿರ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಹಾಂ, ನಿಮ್ಮಲ್ಲಿ ಯಾರು ದೊಡ್ಡವರಾಗಿರ್ಬೇಕು ಅಂತ ಆಸೆ ಪಡ್ತಾರೆ, ನೀವೇನು ಮಾಡ್ಕೋ, ಎಲ್ಲರಿಗೂ ಸೇವೆ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರಲ್ಲ. ಸರಿ, ಇದೇ ರೀತಿ ಈ 5 ಊರುಗಳಲ್ಲಿ ಎಷ್ಟೋ ಸಭೆಗಳಿತ್ತು ರೀ. ಚಿಕ್ಕ ಚಿಕ್ಕ ಒಂದು ಏನು ರೀ ಗಲ್ಲಿ ಗಲ್ಲಿಯಲ್ಲಿ ಮನೆಗಳಲ್ಲಿ ಮಾಡ್ತಾರೆ, ಆರಾಧನೆ ಮಾಡೋ ಸಭೆಗಳಿತ್ತು. ಇವೆಲ್ಲ ಸಭೆಗಳು ಸೇರಿಬಿಟ್ಟು, ಉದಾಹರಣೆಗೆ ಯೆರೂಸಲೇಮ್ ಅಂತ ಎಲ್ಲ ಸಭೆಗಳಿಗೆ ಸೇರಿಬಿಟ್ಟು ಏನು ಇರ್ತಾ ಇದ್ರು ಅಂತಂದ್ರೆ, ಯೆರೂಸಲೇಮ್ ಎಲ್ಲ ಸಭೆಗಳಿಗೆ ಸೇರಿಬಿಟ್ಟು ಒಬ್ಬ ಬಿಷಪ್ ಅಂತ ಏನಾಗಿದ್ರು ಇದ್ರು. ಪಾಸ್ಟ್ಗಳೆಲ್ಲ ಇದ್ರು, ಅನೇಕ ಪಾಸ್ಟ್ಗಳು, ಆ ಪಾಸ್ಟ್ಗಳಿಗೆಲ್ಲ ಸೇರಿಬಿಟ್ಟು ಒಬ್ಬ ಹಿರಿಯನಾಗಿ ನೇಮಿಸ್ಬಿಟ್ಟು ಅವನೇನು ಮಾಡೋ ಬಿಷಪ್ ಅಂತ ಏನು ಮಾಡಿದ್ರೆ ಕರೀತಾರೆ. ಈ ರೀತಿ ಏನ್ರಿ ಈ 5 ಪ್ರಾಮುಖ್ಯವಾಗಿರುವಂಥ ಊರುಗಳು 5 ಜನ ಬಿಷಪ್ ಏನಾಗಿದ್ರು ಇದ್ರು. ಅದರ ಈ 5 ಜನ ಬಿಷಪ್ಗಳ ಏನಾಯ್ತು ಅಂದ್ರೆ, ಹೋಯ್ತಾ ಹೋಯ್ತಾ ಕಾಂಪಿಟೇಷನ್ ಏನಾಗ್ಬಿಡ್ತು ಶುರು ಆಗ್ಬಿಡ್ತು. ಯಾವಾಗ ಕಾಂಪಿಟೇಷನ್ ಶುರು ಆಯಿತು, ಆವಾಗ ಸಭೆಯಲ್ಲಿ ಏನಾಯ್ತು ಅಂದ್ರೆ 2 ಭಾಗ ಮಾಡಿಬಿಟ್ರು. ಏನಪ್ಪ ಮಾಡಿದ್ರು ಅಂದ್ರೆ, ಒಂದು ಕ್ಲರ್ಜಿ ಅಂತ ಮಾಡಿದ್ರು, ಇನ್ನೊಬ್ಬ ಲೈಟಿ ಅಂತ ಮಾಡಿದ್ರು. ಕ್ಲರ್ಜಿ ಅಂದ್ರೆ ಏನಪ್ಪ ಅಂದ್ರೆ, ಯಾರು ಸಭೆಯನ್ನು ಬಂದು ನಡೆಸ್ತಾರೋ ಅವ್ರಲ್ಲ ಏನ್ರಿ ಕ್ಲರ್ಜಿಗಳು. ಲೈಟ್ ಏನೇನೋ ಎಲ್ಲ ಜನಗಳು ಬಂದು ಸುಮ್ಮನೆ ಬಂದು ಕೂತ್ಕೊಂಡು ಎದ್ದೋಗೋದಂತ ಕೆಲಸ ಎಷ್ಟೇ ರೀ. ಅವ್ರು ಬಂದ್ಬಿಟ್ಟು ಸಭೆಯಲ್ಲಿ ಏನು ಮಾಡೋಂಗಿಲ್ಲ ರೀ, ಯಾವುದೇ ರೀತಿ ಅಡ್ಮಿನಿಸ್ಟ್ರೇಷನ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡೋಂಗಿಲ್ಲ. ಅದರ ಆ ಒಂದು ಅಲ್ಟಾರ್ ಮೇಲೆ ಬರೋಂಗಿಲ್ಲ, ಸಭಾಧ್ಯಕ್ಷನೇ ಇವೆಲ್ಲ ಏನು ಮಾಡಬೇಕು, ಇಲ್ಲ ನಡೆಸ್ಬೇಕು, ಬೇರೆಯವರೆಲ್ಲ ಸುಮ್ಮನೆ ಕೂತ್ಕೊಂಡು ಮಾಡೋಕೆ ಎದ್ದೋಗ್ಬೇಕು. ಅದರ ಇದು ಕ್ಲರ್ಜಿ ಅಂತ ಲೈಟ್ ಅಂತ ಮಾಡೋದು 2 ಭಾಗ ಅಂತ ಮಾಡ್ಕೊಂಬಿಟ್ರು. ಅದರ ಅದರಿಂದ ನೋಡ್ರಿ ಏನಾಗೋಯ್ತು ಅಂದರೆ, ಸಭೆ ಬಂದ್ಬಿಟ್ಟು ಡಮ್ಮಿ ಆಗೋಯ್ತು ರೀ. ಅದರ ಎಲ್ಲ ಅಡ್ಮಿನಿಸ್ಟ್ರೇಷನ್ ಕ್ಲರ್ಜಿ ಕೆಳ ಹೊಟ್ಟೋಗ್ಬಿಡ್ತು, ಯಾರೋ ಸಭಾಧ್ಯಕ್ಷನ ಕೆಳ ಹೊಟ್ಟಿತ್ತು. ಆವಾಗ ಸಭಾಧ್ಯಕ್ಷ ಬಂದ್ಬಿಟ್ಟು ಸಭೆ ಮೇಲೆ ಡಿಪೆಂಡ್ ಆಗಿರಲಿಲ್ಲ ರೀ, ಸಭೆಯಲ್ಲಿ ಅಂತ ಎಲ್ಲ ಮಕ್ಕಳು ಸಭಾಧ್ಯಕ್ಷ ಮೇಲೆ ಡಿಪೆಂಡ್ ಆಗ್ಬಿಟ್ರು. ಏನಂತಂದ್ರೆ ಇದು ಬೈಫ್ರಿಕೇಷನ್ ರೀ. ಅಲ್ಲರ ಹೆಂಗಂದ್ರೆ, ಇವಾಗ ಏರೋಪ್ಲೇನ್ ಹೋದ್ರೆ ಬಿಸ್ನೆಸ್ ಕ್ಲಾಸ್, ಎಕನಾಮಿಕ್ ಕ್ಲಾಸ್ ಅಂತ ಇದೆ. ಬಿಸ್ನೆಸ್ ಕ್ಲಾಸ್ನ ಎಲ್ಲರಿಗೂ ಬಿಡಲ್ಲ ರೀ, ಎಕನಾಮಿ ಕ್ಲಾಸ್ ಅಲ್ಲಿ ಎಕನಾಮಿಕ್ ಕ್ಲಾಸ್ಗೆ ಹೋಗ್ಬೇಕು. ಅವ್ರಿಗೆ ಇದ್ಗೇನ್ರಿ ತುಂಬಾ ವ್ಯತ್ಯಾಸ ಐತೆ ಅಲ್ವರ, ಬಿಸ್ನೆಸ್ ಕ್ಲಾಸ್ ಸೆಪ್ರೇಟು. ಈ ರೀತಿ ಏನಾಗೋಯ್ತು ಅಂತಂದ್ರೆ, ಸಭೆಯಲ್ಲಿ ಏನ್ರಿ ಪ್ರತ್ಯೇಕ ಆಗೋಯ್ತು. ಯೇಸು ಕ್ರಿಸ್ತ ಅಂತಾರೆ, ನೀವೆಲ್ಲರೂ ಒಬ್ಬರೇ, ಬೆಳೆದ್ರೂ ಒಂದೇ, ನೀವೆಲ್ಲ ಸೋತರುಗಳು, ಮೇಲೂ ಕೀಳು ಯಾರು ಇಲ್ಲ ಅಂತ ಅಂದ್ಬಿಟ್ರು ಕ್ಲೀನಾಗಿ. ಆದ್ರೆ ಸಭೆಲಿ ಏನು ಮಾಡ್ಬಿಟ್ರು, ಈ ಥರ ಡಿವಿಷನ್ ತಂದ್ಬಿಟ್ರು. ಓ, ಇವ್ರು ಸಭಾಧ್ಯಕ್ಷನಪ್ಪ, ಅಪ್ಪ ಅಯ್ಯೋ, ಇವ್ ಬಿಷಪ್, ಇವು ದೊಡ್ಡವರು, ತುಂಬಾ ಒಂದು ಶ್ರೇಷ್ಠವಾದರು ಅಂತ. ಯಾವಾಗ ಜನಗಳು ಈ ಥರ ಎಲ್ಲ ಅವ್ರಿಗೆ ಘನತೆ ಗೌರವ ಕೊಡೋಕೆ ಶುರು ಮಾಡಿದ್ರು, ಈ ದಿನ ಅವರು ಹೊರಗಡೆ ನೋಡ್ಸೋದಕ್ಕೆ ಶುರು ಮಾಡಿದ್ರು. ಏನು ಮಾಡಿದ್ರು, ಬೇರೆ ಬೇರೆ ಬಟ್ಟೆಗಳು ಹಾಕೋಕೆ ಶುರು ಮಾಡಿದ್ರು. ಜನಗಳೆಲ್ಲ ಸಾಮಾನ್ಯ ಬಟ್ಟೆ ಹಾಕೊಂಡ್ಬಂದು, ಇವ್ರೇನ್ರಿ ವಿಶೇಷವಾಗಿರೋ ಬಟ್ಟೆಗಳು ಅಲ್ವರ, ಏನ್ರಿ ಶ್ರೇಷ್ಠವಾಗಿರೋ ಬಟ್ಟೆಗಳು, ಹಳೆ ಕಾಲದಲ್ಲಿ ಮಹಾರಾಜಕ್ಕೆ ಹಾಕೊಂಡು ಗೊತ್ತಾ ಆ ಥರ ಏನ್ರಿ ಬಟ್ಟೆಗಳು. ಆಮೇಲೆ ಇವ್ರನ್ನ ಏನ್ರಿ ಅಡ್ರೆಸ್ ಮಾಡ್ಬೇಕಾರೆ ಏನ್ರಿ, ಹಾಂ, ಇವ್ರನ್ನ ಕರಿಬೇಕಾರೆ, ಹಾಂ, ಇವ್ರನ್ನ ಹೆಸರಿಟ್ಟು ಕರಿತಾ ಇರಲ್ಲ ರೀ ಏನ್ರಿ. ಅದಕ್ಕೆ ಇವರು ಪದವಿಗಳನ್ನ ಜೋಡಿಸೋದಕ್ಕೆ ಶುರು ಮಾಡಿದ್ರು. ಓ ಪಾಸ್ಟರ್, ಓ ಪಾಸ್ಟರ್ ಫಾದರ್, ಫಾದರ್ ಹೇಗಿದ್ರು ಫಾದರ್ ಅಂತ. ಅವಾಗ ಏನಾಗ್ಬಿಡ್ತು ಅಂದರೆ, ಏನ್ರಿ ಏನೋ ಇವ್ರು ಎಲ್ಲರ್ಕಿಂತ ಶ್ರೇಷ್ಠ ಅಂತ ಒಂದು ಫೀಲಿಂಗ್ ಬಂತು ರೀ. ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾವು ಯಾರ್ದಾನ ಫಾದರ್ ಅಂತ ಕರಿಬೇಕಾ ಕರಿಬಾರ್ದಾ?
ಕರಿಬಾರದು,
ಕರಿಬಹುದು,
ಕರಿಬಾರದು,
ಕರಿಬಾರ್ದು
ಕರಿಬಾರದು,
ಅಲ್ವರ. ಮ್ಯಾಥ್ಯೂ 23,
ಕರಿಬಾರದು.
ನೈನ್ ಮತ್ತೆ ಏಟ್ ಅಲ್ಲಿ ಬಹು ಸ್ಪಷ್ಟವಾಗಿಲ್ಲ, ಕಾಲ್ ನೋ ಮ್ಯಾನ್ ಆಸ್ ಯೋರ್ ಫಾದರ್ ಅಂತ ಬಹು ಸ್ಪಷ್ಟವಾಗಿ ಹೇಳ. ಇವ್ರು ಏನ್ ಮಾಡಿದ್ರು ಅದಕ್ಕೆ ವಾಕ್ಯ ವಿರುದ್ಧವಾಗಿ, ಅಯ್ಯೋ ನಾವು ಸ್ಪಿರಿಚುವಲ್ ಫಾದರ್ ಅಂತ, ಸ್ಪಿರಿಚುವಲ್ ಫಾದರ್ ಅಂತ ಏನ್ ಮಾಡಿ ಹೆಸರು ಇಟ್ಕೊಳಕ್ಕೆ ಶುರು ಮಾಡಿದ್ರು ಅಲ್ವರಾ? ಯಾಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಯು ಡೋಂಟ್ ಹ್ಯಾವ್ ಮೆನಿ ಫಾದರ್ಸ್ ಅಂತ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಏನ್ ಮಾಡ್ಬಿಟ್ರು, ಓ ನಾವೆಲ್ಲ ಫಾದರ್ಗಳಪ್ಪ ಅಂತ ಅಂತ ಮಾಡ್ರ, ಹಿಂಗೆ ಹೆಸರು ಇಟ್ಕೊಳಕ್ ಶುರು ಮಾಡ್ಬಿಟ್ರು. ಅಂದ್ರೆ ಅಪೋಸ್ಟಲ್ ಪೌಲ್ ಹೇಳೋದಕ್ಕೆ ಅರ್ಥ ಇದೆ, ಅದೇನಂತ ನೋಡ್ಬೇಕು ಅಲ್ವರ? ಅದು ಬಿಟ್ಬಿಟ್ಟು ಇವತ್ತೆಲ್ಲ ಆತ್ಮಿಕವಾಗಿ ಬೆಳೆಸ್ತಾರೆ ಇವರು, ಇವ್ರ ಫಾದರ್ಗಳ ಇವರು ಅಲ್ವರ? ಆಮೇಲೆ ಏನ್ ಮಾಡಿದ್ರು ಏನ್ರಿ, ಇದಕ್ಕೆ ಇನ್ನೊಂದು ಸಪ್ರೇಟ್ ಟೈಟ್ಲ್ಗಳು, ಇನ್ನೂ ಎಕ್ಸ್ಟ್ರಾ ಶಿಕ್ಷಕ ಶುರು ಮಾಡೋದು ಏನಂತಂದ್ರೆ ಸೇಂಟ್ ಕೇಳಿದಿರಾ? ಸೇಂಟ್ ಆಂಥೋನಿಯಾರ್, ಸೇಂಟ್ ಝೇವಿಯರ್ ಅದರ ಏನ್ರಿ, ಸೇಂಟ್ ಲೂಥರ್, ಸೇಂಟ್ ಮೇರಿ, ಸೇಂಟ್ ತೆರಿಸಾ, ಅದು ಸೇಂಟ್ ಅಂತ ಅಂತ ಹೆಸರುಗಳನ್ನ ಸೇರಿಸ್ತದೆ. ಸೇಂಟ್ ಅಂದ್ರೆ ಏನು ಆಕ್ಚುಲಿ ಬೈಬಲ್ ಬಗ್ಗೆ ಗೊತ್ತಾ ನಿಮಗೆ? ಸೇಂಟ್ ಅಂತಂದ್ರೆ ಸ್ಯಾಂಕ್ಟಿಫೈಡ್ ಒನ್ಸ್ಗೆ ಶಾರ್ಟ್ ಆಗಿ ಯೂಸ್ ಮಾಡೋಂಥ ನೇಮು ಸೇಂಟ್ ಅಂತ. ಸತ್ಯವೇದಲ್ಲೈತೆ, ಓದಿವಿ ನೋಡೋಣ. ಒಂದನೇ ಕುರಂಥ ಒಂದನೇ ಅಧ್ಯಾಯ ಎರಡನೇ ವಾಕ್ಯ ಓದಿದ್ದೀನಿ. ಫಸ್ಟ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್, ಫಸ್ಟ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್ ಓದಿ. ಓದಿ ಇಲ್ಲಿ ಸೈಮನ್ ಬ್ರದರ್, ಪ್ರಜ್ವಲ್ ಬ್ರದರ್, ಜೋಸಫ್ ಬ್ರದರ್.
ಸೋಸ್ತೆರನು ಕೊರಿಂಥದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ
ನೋಡ್ರ
ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು
ನೋಡ್ರ ಎಷ್ಟು ಕ್ಲೀನ್ ಆಗೈತೆ. ಸಭೆ ಅಂದ್ರೆ ಯಾರಪ್ಪ ಅದರ? ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟವರು, ಪ್ರತಿಷ್ಠೆ ಮಾಡಲ್ಪಟ್ಟವರು ಅದೇ ಹೇಳ್ತಾರೆ. ದೋಸ್ ವಾ ಸ್ಯಾಂಕ್ಟಿಫೈಡ್ ಇನ್ ಕ್ರೈಸ್ಟ್ ಹೇಳ್ತಾರೆ. ಆ ಸ್ಯಾಂಕ್ಟಿಫೈಡ್ ಅಂತ ಬರೋಂಥ ವಾರ್ತೆ ಇಂಗ್ಲೀಷ್ನ ಅದನ್ನೇ ಶಾರ್ಟ್ ಆಗಿರೋಂಥ ಸೇಂಟ್ಸ್ ಅಂತಾರೆ. ಯಾರೋ ಕ್ರಿಸ್ತ ಯೇಸುವಿನಲ್ಲಿ ಪರಿಶುದ್ಧ ಆದವರು ಯಾರೋ ಬರೀ ಏನ್ರಿ ಸೇಂಟ್ಸ್ಗಳ? ಪ್ರತಿಯೊಬ್ಬ ವ್ಯಕ್ತಿ ರೀ, ಯಾರು ಯೇಸುಗೆ ಸಂಬಂಧಿತ ರಕ್ತದಲ್ಲಿ ನಂಬ್ತಾರೋ ಪ್ರತಿಯೊಬ್ಬರು ವ್ಯಕ್ತಿ ಏನಾಗಿದ್ದಾರೆ, ಕ್ರಿಸ್ತ ಯೇಸು ರಕ್ತದಲ್ಲಿ ತೊಳೆಯಲ್ಪಟ್ಟವ್ರು ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ಏನ್ರಿ ಇವರಿಗೆ ಸೈನ್ಸ್ ಅಂತ ಹೇಳೋದು ಅಲ್ವರ? ಇವ್ರು ಏನು ಮಾಡ್ಬಿಟ್ರು ಅಂತಂದ್ರೆ, ಇವ್ರನ್ನ ದೇವ್ರಿಗೂ ಮಧ್ಯ ಮನುಷ್ಯನಿಗೆ ಮಧ್ಯಸ್ಥಾಗಿ ತುಂಬಿಸ್ಬಿಟ್ರು. ಅಯ್ಯೋ ಇವಾಗ ದೇವ್ರಿಗೂ ಮನುಷ್ಯನಿಗೆ ಮಧ್ಯಸ್ಥರು ಯಾರೋ ಅವ್ರದ್ದು ಸೈನ್ಸ್ಗಳು ಹೊಣಿತೀರಿ, ಇವ್ರು ಸೇಂಟ್ ಮುಖಾಂತರ ಹೋಗ್ಬೇಕು, ಇಲ್ಲ ಡೈರೆಕ್ಟ್ ಹೋಗಕ್ಕಾಗಲ್ಲ. ನಾವು ಹೋದ್ರೆ ಏನು ಮಾಡಲ್ಲ, ನಮ್ಮ ಪ್ರಾರ್ಥನೆ ಕೇಳಲ್ಲ. ಬೈಬಲ್ ಹೆಂಗೆ ಹೇಳ್ತಾರ? ದೇವರು ಒಬ್ಬನೇ, ಮನುಷ್ಯನಾಗಿರಂಥ ಯೇಸು ಕ್ರಿಸ್ತನು ಒಬ್ಬನೇ, ಮನುಷ್ಯನಿಗೂ ದೇವರು ಏನ್ರಿ ಮಧ್ಯಸ್ಥರು ಒಬ್ಬನೇ. ಅದೇ ಅಂತೆ ಮನುಷ್ಯ ಅಂತ ಯೇಸು ಕ್ರಿಸ್ತನ ಬೈಬಲ್ ಸ್ಪಷ್ಟವಾಗಿ ಹೇಳಲ್ವಾ. ಇವ್ರು ಏನು ಮಾಡೋದು ಅಂದರೆ ಈ ಥರ ಟೈಟಲ್ ಇಟ್ಕೊಂಡು. ನೆಕ್ಸ್ಟು ರೆವರೆಂಡ್. ರೆವರೆಂಡ್ ಅಂದ್ರೆ ಯಾರು ಹೇಳ್ರಿ ಬೈಬಲ್ ಪಕ್ಕ ರೆವರೆಂಡ್ ಅಂದ್ರೆ ಯಾರು? ಎಲ್ಲ ಮೊದಲನೇ ಪಾಠ ಮರ್ತೋ ಬಿಡಿದಿರ ಅನ್ಸ್ತದೆ ಅಲ್ಲ. ರೆವರೆಂಡ್ ಏನು ನೋಡಿದ್ರೆ ಟೈಟಲ್ ಇಟ್ಕೊಂಡು ಗೊತ್ತಾ ಎಷ್ಟು ಜನ ಪದವಿ? ರೆವರೆಂಡ್ ಅಂದ್ರೆ ಏನು ಗೊತ್ತಾ, ದೇವ್ರಿಗಿರಂತ ಹೆಸರು ರೀ. ಎಲ್ಲೈತೆ ಕೀರ್ತನೆ 111:9 ಓದ್ರಿ, ಇಂಗ್ಲೀಷ್ ಓದ್ರಿ. ಸಾಮ್ಸ್ 111:9 ನಲ್ಲಿ ಸ್ಕ್ರೀನ್ ಹಾಕಿ ನೋಡಿದ್ದೀರಿ. ಕೆ ಜಿ ಬಿ ಬೈಬಲ್ದು ಯಾರೋ ಇದ್ರೆ ಓದ್ರಿ ಇತ್ತೀರಿ ಸ್ಕ್ರೀನ್ ಆದ್ರಂಗೆ.
He sent redemption unto his people. He hath commanded his covenant forever. Holy and reverent is his name.
ನೋಡ್ರ ಹೋಲಿ ಅಂಡ್ ರೆವರೆಂಟ್ ಈಸ್ ಇಸ್ ನೇಮ್. ದೇವ್ರ ಹೆಸರು ಅಂತಾರೆ ಅದರ ಭಯಂಕರನು ಅಂತ ಹೇಳ್ತಾರೆ. ದೇವ್ರಿಗೂ ಮನುಷ್ಯನಿಗೆ ಈಕ್ವಲ್ ಯೋಚನೆ ಮಾಡಿದ್ರಿ. ಮನುಷ್ಯ ದೇವದ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಿದ್ದನ್ರಿ, ಅವನು ಪಾಪದ ಬಿದ್ದಿರಂತ ಮನುಷ್ಯನ್ಕಿಂತ ಮೋಸವಾಗ ನೋಡಿರ್ತೀರಿ. ಆದ್ರೆ ಹಂಗಿರ್ಬೇಕಾದ್ರೆ ಇವ್ರಿಗೂ ದೇವ್ರಿಗೆ ಈಕ್ವಲ್ಲ. ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಮನುಷ್ಯಂಗಿರಂತ ಟೈಟ್ಲ್ ಇವತ್ತು ಇಟ್ಕೊಂಡ್ರೆ ಮನುಷ್ಯ ಬಿಡಲ್ಲ ರೀ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಣ್ಣವರು, ಅಣ್ಣವ್ರ ಪದವಿ ನಾವು ಇಟ್ಕೊಂಡು ನಂಬಿಡ್ತಾರ? ಹಾಂ ಡಾಕ್ಟರ್ ರಾಜ್ ಅಂತ ನಮ್ಮ ಹೆಸರು ಪಕ್ಕದ ಇಟ್ಕೊಂಡು ಬಿಡ್ತಾರೆ ಜನಗಳು ಧರ್ಮ ಇಟ್ಕೊಡಿಲ್ವಾ? ಹಂಗಿರ್ಬೇಕಾದ್ರೆ ಮನುಷ್ಯಂಗಿರಂಥ ಪದವಿ ಇಟ್ಕೊಂಡ್ರೆ ಹೆಂಗ್ರಿ ನ್ಯಾಯ? ಆಮೇಲೆ ಏನು ಮಾಡಿದ್ರು ಇದನ್ನು ಇನ್ನೂ ಶ್ರೇಷ್ಠವಾಗಿ ಮಾಡ್ಕೊಳಕ್ಕೋಸ್ಕರ ಏನು ಬಿಡ್ರಿ ಒಂದು ವಿಭಿನ್ನವಾಗಿ ಸಭೆಯಲ್ಲಿ ಬರೋಕ್ಕೆ ಶುರು ಮಾಡಿದ್ರು. ತುಂಬ ಒಂದು ಶ್ರೇಷ್ಠವಾಗಿ ತುಂಬ ಗಂಭೀರತೆಯಿಂದ ಅದರ ಜನಗಳ ಮುಂದೆ ಏನ್ರಿ ಸುಮ್ಮನೆ ಒಂಥರ ಅದರ ಏನ್ರಿ ಇದು ನೋಡಕ್ಕೆ ಹೆಂಗಾಗ್ಬಿಡ್ತು ಅಂದರೆ ಸಭೆಯಲ್ಲಿ ಭಯಭಕ್ತಿ ಹೊರಟೋಗ್ಬಿಡ್ತು. ನಿಜವಾದ ಭಯಭಕ್ತಿ ಹೊರಟೋಗ್ಬಿಡ್ತು. ಏನಾಗ್ಬಿಡ್ತು ಸಭೆಯಲ್ಲಿ ಬಿಟ್ಟು ಆಡಂಬರದ ಥರ ಭಯಭಕ್ತಿ ಬಂದ್ಬಿಡ್ತು. ಹೆಂಗ್ ಬರಕ್ಕೆ ಶುರು ಮಾಡೋದಂತಂದ್ರೆ ಇವಾಗ ಸರ್ಕಸ್ಸಲ್ಲಿ ಬರ್ತಾಡಿದ್ದೀನಿ ಅಥವಾ ರೆಡ್ ಕಾರ್ಪೆಟ್ ಅಲ್ಲಿ ಹೀರೋ ಹೀರೋಯಿನ್ಗಳು ಬರ್ತಾಡಿದ್ದೀನಿ, ಆ ಥರ ಡಿಫ್ರೆಂಟ್ ಆಗಿ ಏನ್ರಿ ಬರೋಕ್ಕೆ ಶುರು ಮಾಡಿದ್ರು. ಆವಾಗ ಜನಗಳಿಗಿಂತ ಮುಖ್ಯತ್ವ ಎಲ್ಗೊಟ್ಟೋಗ್ತಂತೆ ಸೀದಾ ಈ ಒಂದು ವ್ಯಕ್ತಿಗಳು. ಹೀಗೆ ಇರಬೇಕಾದ್ರೆ ರೋಮಲ್ಲಿ ಒಬ್ಬ ಅಧಿಪತಿ ಇದ್ದ, ಅವನ ಹೆಸರು ಏನಪ್ಪ ಅಂದರೆ ಕಾನ್ಸ್ಟ್ಯಾಂಟೀನ್ ಅಂತ ಅಂದ್ಬಿಟ್ಟು. ಇಡೀ ಜಗತ್ತಿಗೆ ಕ್ಯಾಪಿಟಲ್ ಯಾವುದಪ್ಪ ಅಂದರೆ ಅವಾಗ ರೋಮ್, ಅದರ ಎಂಪರರ್ ಕಾನ್ಸ್ಟ್ಯಾಂಟೀನ್ ಅಂತಿದ್ದ. ಇವನು ಒಂದ್ಸತಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನು ಏನೋ ಕನಸಲ್ಲಿ ನೋಡ್ತಾನೆ, ದರ್ಶನ ಥರ ಕಾಣಿಸ್ತಾರೆ, ಒಂದು ಶಿಲುಬೆ ನೋಡ್ಬಿಡ್ತಾನೆ, ಅದರಿಂದ ಯುದ್ಧ ಗೆದ್ಬಿಡ್ತಾನೆ. ಆ ಗೆದ್ದಿದ ತಕ್ಷಣ ಅವ್ನು ಏನು ಮಾಡ್ತಾನೆ ಬಂದು ಎಂಕ್ವೈರಿ ಮಾಡ್ತಾನೆ, ಶಿಲುಬೆ ಅಂದ್ರೆ ಏನಪ್ಪ ಅಂತ ಎಂಕ್ವೈರಿ ಮಾಡಿದಾಗ ಅಯ್ಯೋ ಅದು ಕ್ರಿಶ್ಚಿಯನ್ಸ್ ಅಂತ ಗೊತ್ತಾಗಿ ಏನು ಮಾಡ್ತಾನೆ ಇವನು ಕನ್ವರ್ಟ್ ಆಗ್ಬಿಡ್ತಾನೆ ರೀ. ಇವನ್ ಕನ್ವರ್ಟ್ ಆಗಿದ್ದು ಸತ್ಯದ ಮೇಲೆ ಕ್ರಿಸ್ತ ಮೇಲೆ ಇರೋಂಥ ಪ್ರೀತಿ ಎಲ್ಲ ರೀ, ಸುಮ್ಮನೆ ಏನೋ ಆಯ್ತು ಅಂದ್ಬಿಟ್ಟು ಅದು ಏನಂತ ಅರ್ಥನೂ ಗೊತ್ತಿಲ್ಲ ಅಂಥದ್ದಿಲ್ಲ. ಅದ್ರ ಅದಕ್ಕೆ ಏನು ಮಾಡ್ತಾನೆ, ಇವನು ಇವನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿಬಿಡ್ತಾನೆ. ಯಾವಾಗ ಇವನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಾನೋ ಎಲ್ಲ ಪ್ರಜೆಗಳಿಗೆ ಆಫರ್ ಕೊಡ್ತಾನೆ, ನೀವೆಲ್ಲ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದರೆ ನಿಮಗೆಲ್ಲ ಏನು ಮಾಡ್ತೀನಿ, ಮದುವೆ ಮಾಡಿಸ್ತೀನಿ, ಕೆಲಸ ಕೊಡ್ತೀನಿ ರಾಜ್ಯದಲ್ಲಿ, ಜಾಗ ಕೊಡ್ತೀನಿ, ಮನೆ ಕೊಡ್ತೀನಿ, ಎಲ್ಲ ರೀತಿ ದುಡ್ಡುಗಳು ಕೊಡ್ತೀನಿ ಅಂತ ಏನು ಮಾಡ್ತಾನೆ ಆಫರ್ ಕೊಟ್ಟ. ಆವಾಗ ಏನ್ರಿ ರೋಮಲ್ಲಿರೋಂಥ ಎಲ್ಲ ಜನಗಳು ರಾಜ ಕನ್ವರ್ಟ್ ಆದಂಬಿಟ್ಟು ಇವರೆಲ್ಲ ಕನ್ವರ್ಟ್ ಆಗಿ ಶುರು ಆಗ್ಬಿಡ್ತಾರೆ. ಆವಾಗ ಸಭೆ ಏನಾಗ್ಬಿಡ್ತು, ಜನಗಳು ಜಾಸ್ತಿ ಆಗ್ಬಿಟ್ರು, ಚೆನ್ನಾಗಿ ಗ್ಯಾಪ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಸಭೆ ಹೆಂಗಿತ್ತಪ್ಪ ಅಂತಂದ್ರೆ ತುಂಬಾ ಸ್ವಲ್ಪ ಜನ ರೀ, ಏನ್ರಿ ಎಲ್ಲ ಮನೆ ಮನೇಲಿ ಸೇರೋರು. ಇವಾಗ ಜನಗಳು ಜಾಸ್ತಿ ಆಗಿದ ತಕ್ಷಣ ಸಭೆ ದೊಡ್ಡದಾಗಿ ಕಟ್ಟಬೇಕು. ಆವಾಗ ರಾಜ ನಾನು ಕಟ್ಟಿಸ್ಕೊಡ್ತೀನಿ ಅಂತ ಯೋಚನೆ ಮಾಡಿ, ರಾಜ ಸಭೆ ಕಟ್ಟ ಹೆಂಗ್ ಕಟ್ತಾನಪ್ಪ, ಹೆಂಗ್ ಕಟ್ತಾನೆ? ಅವನು ಸ್ಟ್ಯಾಂಡರ್ಡ್ ಪ್ರಕಾರ ದೊಡ್ಡ ದೊಡ್ಡ ಕಟ್ಟಕ್ಕೆ ಶುರು ಮಾಡೋದು. ಅದಕ್ಕೆ ದೊಡ್ಡ ದೊಡ್ಡ ಕೆತ್ತಿಡ್ರಲ್ಗಳು ಬಂತು. ಇವಾಗ ಇಂಗ್ಲೆಂಡ್ ಅಲ್ಲಿ ಹೋದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಎಲ್ಲ ಕೆತ್ತಿಡ್ರಲ್ಲಿ ನೋಡ್ತೀನಿ, ಎಲ್ಲ ಕಟ್ಟಿದ್ ಯಾರು ಆ ಕಾಲದ ರಾಜರುಗಳು ಅಲ್ಲರ. ಯಾಕೆ ಅಂದ್ರೆ ರಾಜನ ಸ್ಟೇಟಸ್ ತಕ್ಕಂತೆ ಮಾಡೋದು ಕರೆಕ್ಟ್ ಅಂತ ಅವನು ಶುರು ಮಾಡ್ತದೆ. ಆಮೇಲೆ ಏನ್ ಮಾಡೋದು ಅಂದ್ರೆ, ಈ ಸಭೆಯಲ್ಲಿರೋ ಜನಗಳೆಲ್ಲ ಬಂದವರು ಕಟಚಾರಕ್ಕೆ ಬಂದವರು, ಯಾರು ಕ್ರಿಸ್ತನ ಮೇಲೆ ಬೈಬಲ್ ಅಂತ ಪ್ರೀತಿಯಿಂದ ಬಂದೇ ಇಲ್ಲ ರೀ. ಇವಾಗ ಜನಗಳು ಏನ್ ಮಾಡೋದು ಅಂದ್ರೆ ಸಭೆಗೆ ಬರೋಕೆ ಕಮ್ಮಿ ಆಗ್ಬಿಟ್ರು. ಅವಾಗ ಏನ್ ಮಾಡಿದ್ರು, ಅವ್ನು ಹಿಡಿಬೇಕಲ್ವ. ಅವಾಗ ಏನ್ ಮಾಡಿದ್ರು, ಇಲ್ಲಿ ಇಲ್ಲಿ ಆಚರಣೆ ಹಬ್ಬ ಆಚರಣೆ ಹಬ್ಬಗಳು ಯಾವ್ದು ಇಲ್ಲ ಇಲ್ಲಿ. ಅದಕ್ಕೆ ಏನ್ ಮಾಡೋದು, ಜನಗಳನ್ನ ಅಟ್ರಾಕ್ಟ್ ಮಾಡೋಕೆ ಏನ್ರಿ ಅವ್ರ ಧರ್ಮದಲ್ಲಿರೋಂಥ ಎಲ್ಲ ಹಬ್ಬಗಳನ್ನ ತಂದ್ಬಿಟ್ಟು ಬೈಬಲ್ಗೆ ಫಿಕ್ಸ್ ಮಾಡ್ಬಿಟ್ರಿ. ಏನ್ರಿ ಸೇಂಟ್ ಮೇರಿ ಫೀಸ್ಟು, ವಿಗ್ರಹಾರಾಧನೆ ಮಾಡೋದು, ಅದಕ್ಕೆ ಅಗರಬತ್ತಿ ಹಚ್ಚರಿ, ಇಲ್ಲಿ ಅಗರಬತ್ತಿ ಹಚ್ಚರಪ್ಪ, ಅಲ್ಲಿಗೆ ದೀಪ ಹಚ್ಚಲಿ, ಕ್ಯಾಂಡಲ್ ಹಚ್ಚರಿ, ಅಲ್ಲಿಗೆ ಹೂವು ಹಾಕ್ತಾರೆ, ಇಲ್ಲಿ ಹೂವು ಹಾಕ್ಬಿಡ್ರಿ, ಅಲ್ಲಿಗೆ ಬಟ್ಟೆ ಹಾಕ್ತಾರೆ, ಇಲ್ಲಿಗೆ ಬಟ್ಟೆ ಹಾಕಿ, ಅಲ್ಲಿಗೆ ಸ್ನಾನ ಮಾಡಿಸಿ, ಇಲ್ಲಿ ಸ್ನಾನ ಮಾಡಿಸಿ, ಅಭಿಷೇಕ ಮಾಡ್ಬಿಡ್ರಿ ಅಂತೇನ್ ಮಾಡಿದ್ರು. ಇದನ್ನೆಲ್ಲ ವಿಗ್ರಹಾರಾಧನೆಗಳನ್ನ ಸಭೆ ಇಡ್ತಾರೆ. ಅವಾಗ ಯೋಚನೆ ಮಾಡಿ, ಇವಾಗ ಜನಗಳು ಸಭೆಯಲ್ಲಿ ಬರಕ್ ಶುರು ಮಾಡಿದ್ರು. ಅದರ ಇವಾಗ ಈ ಸಭೆ ನಡೆಸೋಂತ ಒಂದು ಸಭಾಧ್ಯಕ್ಷ ಅವನು ಕೆಲಸ ಮಾಡಕ್ ಸಾಧ್ಯನಾ? ಯೋಚನೆ ಮಾಡ್ರಿ, ಸಭೆಯಲ್ಲಿ ಒಬ್ಬರು ಇಬ್ಬರು ಇದ್ದ ಪರವಾಗಿಲ್ಲ ರೀ, ಒಂದು 1,000 ಜನ ಬಂದ್ಬಿಟ್ರೆ ಅದನ್ನ ಹ್ಯಾಂಡಲ್ ಮಾಡೋದು ಹಿಂಗೆ, ಸಮಸ್ಯೆಗಳು ತುಂಬಾ ಇರ್ತಾರೆ. ಅವನು ಎಲ್ಲಾ ಕೆಲಸನ ಬಿಟ್ಟು ಸಭಾಧ್ಯಕ್ಷಗಳಿಗೆ ಕೆಲಸ ಮಾಡಿ ಈ ಸಭೆ ಅಂತ ಜನಗಳು ನೋಡ್ಕೊಳೋದು ಹಿಂಗೆ, ಟೈಮ್ ಸಾಲ್ತದ? ಅದಕ್ಕೆ ಏನ್ ಮಾಡಿದ್ರು, ನೀನ್ ಕೆಲಸ ಬಿಟ್ಬಿಡಪ್ಪ, ನಾನು ನಿಂಗೆಲ್ಲ ವಸತಿ ಕೊಡ್ತೀನಿ, ಮನೆಯೇ ಕಟ್ಕೊಡ್ತೀನಿ. ಅದಕ್ಕೆ ಏನ್ ಮಾಡಿದ್ರು, ಸಭೆಯಿಂದನೇ ಮನೆ ಕಟ್ಟಕ್ಕೆ ಶುರು ಮಾಡೋದು. ನೀವು ನೋಡ್ಬೋದು ಎಲ್ಲ ಸಭೆಗಳಿಂದ ಮನೆ ಇರ್ತದೆ, ಅದು ಅಯ್ಯೋರ್ದು. ಯಾಕೆಂದ್ರೆ ಇದನ್ನ ಮಾಡಿದವ್ರು ಯಾರಂತೆ, ಆ ರಾಜರ ಕಾಲದಲ್ಲಿ. ಅದಕ್ಕೆ ಇವಾಗ ಸಭೆ ದೊಡ್ಡದಾಗಿದ್ಬಿಟ್ಟು ಅವ್ನ ಮನೆ ಚಿಕ್ಕದಾಗಿದೆ, ಚೆನ್ನಾಗಿರ್ತದ? ಅದಕ್ಕೆ ಮಾಡಿದ್ರು, ಆ ಸ್ಟ್ಯಾಂಡರ್ಡ್ ತಕ್ಕಂತಾನೆ ಮನೆ ಏನ್ ಮಾಡಿದ್ರು, ಕಟ್ಟಕ್ಕೆ ಶುರು ಮಾಡೋದು, ದೊಡ್ಡ ಮನೆಗಳು ಅಲ್ವರ. ಆಮೇಲೆ ಏನ್ರಿ ಸ್ಯಾಲ್ರಿ, ಹಾ ಇವಾಗ ಅವ್ನಿಗೆ ಹೆಂಗೆ ವರ್ಮಾನ, ಇಷ್ಟು ಜನ ನೋಡ್ಕೊಬೇಕು ಅನ್ನೋ, ಓಡಾಡೋದು ಖರ್ಚುಗಳು ಇರ್ತಾವಲ್ಲ, ಅದಕ್ಕೆ ಏನ್ ಮಾಡಿದ್ರು, ನಾವು ನಿಮ್ಗೆ ದುಡ್ಡು ಕೊಡ್ತೀರಿ, ನೀನು ಸ್ಯಾಲ್ರಿ ಕೊಡ್ತೀನಿ, ಸ್ಯಾಲ್ರಿ ಕೊಡಕ್ಕೆ ಶುರು ಮಾಡಿದ್ರು. ಒಳ್ಳೆ ಸ್ಯಾಲ್ರಿ ರೀ, ಸೂಪರ್, ಇವೆಲ್ಲ ತುಂಬ ಐತೆ ಮಾತಾಡೋದು, ನಮ್ಗೆ ಟೈಮ್ ಇಲ್ಲ ಅಷ್ಟೇ. ಅದ್ರ ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿರಿ, ಡಿಸ್ಕವರಿ ಚಾನಲ್, ಹಿಸ್ಟ್ರಿ ಚಾನಲ್ ಇವೆಲ್ಲ ನೋಡಿರ್ತೀನಿ, ಇವೆಲ್ಲ ಸೂಪರಾಗಿ ಕೊಟ್ಟವ್ರೆಲ್ಲ ಎಷ್ಟು ಕೋಟ್ಯಾಧಿಪತಿಗಳು ರೀ, ಲಕ್ಷಾಂತರ ಡಾಲರ್ಗಳು ಇವ್ರಿಗೆ ಏನು ಮಾಡೋರು ಸ್ಯಾಲ್ರಿಗಳು ಕೊಟ್ಟವ್ರು. ಅದಕ್ಕೆ ಇದು ತುಂಬ ಅಟ್ರಾಕ್ಟಿವ್ ಆಗೋಯ್ತು, ಓದಂಗಿಲ್ಲ ಎಂಥದಿಲ್ಲ, ಈಸಿ ವೇ ಟು ಏನೇ ಏನು ಭಿಕ್ಷೆ ತೆಗೆ ತುಂಬ ಈಸಿ ವೇ ಇದು. ಅದರ ಸುಮ್ಮನೆ ಸಂಡೆ ಹೋಗ್ಬಿಟ್ಟು ಎರಡು ಮೂರು ಮಾತು ಮಾತಾಡ್ಬಿಟ್ರೆ ಬೈಬಲ್ನಲ್ಲಿ ಬುಡೆ ಬಿಟ್ಬಿಟ್ರೆ ಮುಗಿದೋಯ್ತು, ಯಾರಿಗೇನು ಗೊತ್ತಾಗಲ್ಲ ಬಿಟ್ಟಿರ್ತೀನಿ, ಯಾರು ಬೈಬಲ್ ಓದ್ತಾ ಇರೋದಲ್ಲ. ಅದಕ್ಕೆ ಒಳ್ಳೆ ದುಡ್ಡು ಬರೋದಲ್ಲ. ಅದಕ್ಕೆ ಮಾಡೋ ಎಲ್ಲ ಜನಗಳು ಈ ಓದೋ ಬರೋ ಬರ್ದಿರೋರೆಲ್ಲ ಇಲ್ಲಿಗೆ ಸೇರ್ಕೊಂಬಿಟ್ರಿ, ಬಿಷಪ್ಗಳಾಗೋದಕ್ಕೆ, ಪಾಸ್ಟರ್ಗಳಾಗೋದಕ್ಕೆ, ಫಾದರ್ಗಳಾಗೋದಕ್ಕೆ ಅಲ್ವರ. ಹೀಗೆ ಇರ್ಬೇಕಾದ್ರೆ ಏನಾಗ್ಬಿಡ್ತು ಅಂದ್ರೆ, ಸಭೆ ಬಂದ್ಬಿಟ್ಟು ಈ ಪಾಸ್ಟ್ಗಳು ಸಭೆ ಮೇಲೆ ಡಿಪೆಂಡ್ ಆಗದೆ ಬಿಟ್ಬಿಟ್ರಿ. ಜನಗಳು ಬರಲಿ ಬರದೇ ಇರಲಿ, ನಮಗೆ ಏನಾಗಿದೆ, ನಮಗೆ ರೆಗ್ಯುಲರ್ ಇನ್ಕಮ್ ಬತ್ತೈತಾ, ಮನೆ ಐತಾ, ವಸತಿ ಐತಾ, ನಾವು ಚೆನ್ನಾಗಿದ್ರೆ ಸಾಕು ಅಂತ ಏನಾಗ್ಬಿಟ್ಟು. ಜನಗಳಿಗೆ ಅದೇ ಬೇಕಾಗಿತ್ತು, ನಮಗೇನು ವಾಕ್ಯ ಬೇಕು, ಸುಮ್ಮನೆ ಹೋಗ್ಬೇಕು ಬರ್ಬೇಕು. ರಾಜ ಕನ್ವರ್ಟ್ ಆಗ 4 ಕನ್ವರ್ಟ್ ಆಗಿದ್ರಪ್ಪ ಅಷ್ಟೇ, ರಾಜ ನಮ್ಗೆ ಬಿಳಿಸಿ ಏನು ಕೊಡ್ತಾನೆ, ಬೆನಿಫಿಟ್ಗಳು ಕೊಡ್ತಾನೆ, ಅದಕ್ಕೋಸ್ಕರ ಸಭೆಗೆ ಹೋಗ್ತೀರ ಅಷ್ಟೇ, ನಮ್ಗೆ ಇನ್ನೇನು ಬೇಕಾಗಿಲ್ಲ ಅಂದ್ಬಿಟ್ಟು. ಹೀಗೆ ಇರ್ಬೇಕು ಏನಂತಂದ್ರೆ, ರೋಮಲ್ಲಿರೋಂಥ ಕ್ಯಾಪಿಟಲ್ನ ಕಾನ್ಸ್ಟ್ಯಾಂಟಿನ್ ಏನ್ ಮಾಡೋದಂದ್ರೆ, ರೋಮ್ ಇಂದ ಕಾನ್ಸ್ಟ್ಯಾಂಟಿನ್ ಒಪ್ಪಲ್ ಶಿಫ್ಟ್ ಮಾಡ್ಬಿಟ್ಟು, ಯಾಕಂದ್ರೆ ನಾವು ಹೆಸರು ಕರೆಕ್ಟ್ ಆಗಿ ತೊಗೊಂಡಿರ್ತೀನಿ. ಅವಾಗ ಏನಾಯ್ತು ಅಂದ್ರೆ, ಏನ್ರಿ ರೋಮಲ್ಲಿ ಅಂತ ಅಡ್ಮಿನಿಸ್ಟ್ರೇಷನ್ ನೋಡೋಕೆ ಯಾರು ಇಲ್ಲ. ರೋಮಲ್ಲಿ ಸಮಸ್ಯೆ ಬಂದ್ರೆ ಯಾರು ನೋಡ್ತಾರೆ, ಅವಾಗ ಯಾರು ಇಲ್ಲ, ರಾಜ ಇಲ್ಲ, ಜನಗಳು ಇಲ್ಲಿ ಹೋಗ್ತಾರೆ. ಅವಾಗ ಏನ್ ಮಾಡಿದ್ರು ಅಂತಂದ್ರೆ, ರೋಮಲ್ಲಿರೋಂಥ ಎಲ್ಲ ಸಮಸ್ಯೆಗಳನ್ನ ರೋಮಲ್ಲಿರೋಂಥ ಬಿಷಪ್ ಹತ್ರ ಮಾಡಿದ್ರು. ಬಿಷಪ್ ಇದ್ದಿದ್ದು ಅವಾಗ ಚೆನ್ನಾಗಿ ಅರ್ಥಕೊಳ್ಳಿ, ಇನ್ನ ಪೋಪ್ ಆಗಿಲ್ಲ, ಫಾದರ್ಗಳಿಲ್ಲ, ಹಾಂ ಸರಿ, ಫಾದರ್ಗಳೇ ಬಿಷಪ್ಗಳಾಗಿದ್ದು. ಅದರ ಆವಾಗ ಆ ಬಿಷಪ್ ತಗೋರಿ, ಬಿಷಪ್ ಏನು ಮಾಡೋರು, ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋರಿ. ಅದರ ಹಿಂಗೆ ಇರ್ಬೇಕಾದ್ರೆ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ಏನ್ರಿ, ರಾಜ ಸತ್ತೋಗ್ಬಿಡ್ತಾನೆ, ಇನ್ನೊಬ್ಬ ರಾಜ ಬರ್ತಾನೆ, ಜಸ್ಟಿನನ್ ಅಂತ ರಾಜ ಬರ್ತಾನೆ. ಅವನೇನ್ ಮಾಡ್ತಾನೆ, ದೇವ್ರ ಮೇಲೆ ತುಂಬಾ ಭಯ ಭಕ್ತಿರಿ, ಅವನೇನ್ತಾನೆ, ಅಯ್ಯೋ ಈ ಪದವಿ, ಯಾವ ಪದವಿ, ರಾಜನಿಗೆ ಒಂದು ಕಾಲದಲ್ಲಿ ಪದವಿ ಇತ್ತು, ಧಾರ್ಮಿಕ ಅಧಿಕಾರಿ ಮತ್ತೆ ಏನ್ರಿ ರಾಜ್ಯದ ಅಧಿಕಾರಿ ಅಂತ ಎರಡು ಪದವಿ ಇತ್ತು ರೀ. ರಿಲಿಜಿಯಸ್ ಇದರಲ್ಲಿ ಅವನೇ ಅಧಿಪತಿ, ಏನ್ರಿ ಒಂದು ಪೊಲಿಟಿಕಲ್ ವಿಚಾರದಲ್ಲಿ ಅವನೇ ಅಧಿಪತಿ ಅಂತ ಹೇಳಿತ್ತು. ಇವನು ಅಯ್ಯೋ ನನಗೆ ಧಾರ್ಮಿಕ ವಿಚಾರದಲ್ಲಿ ನನಗೆ ಯಾವ ಅರ್ಹತೆ ಇಲ್ಲ, ದಯವಿಟ್ಟು ಇದೇನು ಮಾಡಿ ನೀವು ತಗೊಂಬಿಡಿ ಅಂತ ಏನು ಮಾಡ್ತಾನೆ, ಅವನು ಆ ರೋಮದಲ್ಲಿ ಬಿಷಪ್ಗೆ ಕೊಟ್ಬಿಡ್ತಾನೆ. ಅದರ ಯಾಕೆ ರೋಮದಲ್ಲಿ ಬಿಷಪ್ ಕೊಟ್ಬಿಟ್ಟ ಅಂದರೆ, ರೋಮ್ ತಾನೇ ಫಸ್ಟ್ ಕ್ಯಾಪಿಟಲ್ ಥರ ಇದ್ದಿದ್ದು, ಇಡೀ ಜನಗಳೆಲ್ಲ ಸಮಸ್ಯೆಗಳನ್ನ ಹಂಚ್ಕೊಂಡು ಕೆಳತ ಹೋಗ್ತಾ ಇದ್ದ ರೋಮ್ ಬಿಷಪ್ ಹತ್ರ ಹೋಗ್ತಾ ಇರಲ್ಲ, ಅವಾಗ ಏನ್ ಮಾಡ್ತಾರೆ ಕೊಟ್ಬಿಡ್ತಾರೆ. ಇವಾಗ ಮಿಕ್ಕಿದ್ದ 4 ಜನ ಇದ್ರಲ್ಲ ಬಿಷಪ್ ಅವರು ಸುಮ್ಮನೆ ಇರ್ತಾರ, ಏ ಅದೇ ಸರ್ ನೀವು ಅವ್ನು ಕೊಟ್ಬಿಡ್ತೀರಾ ಪದವಿ, ನಾವೆಲ್ಲ ಇಲ್ವಾ, ನಮಗೆಲ್ಲ ಕೊಡಿ ಅಂದ್ರೆ ಏನ್ ಮಾಡ್ತಾರೆ ಇವ್ 4 ಜನ ಜಗಳ ಮಾಡಕ್ ಶುರು ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ ಜಸ್ಟಿನನು, ನಾನು ಹೇಳ್ದೆ ನೀವು ಕೇಳಬೇಕು, ನೀವು 4 ಜನ ಈ ಒಂದು ಬಿಷಪ್ ಮಾತನ್ನು ಕೇಳಬೇಕು ಅಂತ ಏನ್ ಮಾಡ್ತಾರೆ. ಅವಾಗ ಆ ಬಿಷಪ್ ರೋಮದಂತ ಬಿಷಪ್ಗೆ ಫಸ್ಟ್ ಟೈಮ್ ಅಭಿಷೇಕ ಮಾಡಿ ಪೋಪ್ ಅಂತ ಏನ್ ಮಾಡ್ತಾನೆ ಅದನ್ನು ಅಧಿಕಾರ ಕೊಡ್ತಾನೆ. ಅದರ ಅವಾಗೆ ಪೋಪ್ ಅಂತ ಬಂದಿದ್ದು. ಪೋಪ್ ಅಂದ್ರೆ ಏನು, ಲ್ಯಾಟಿನ್ನಲ್ಲಿ ಪಪ್ಪ, ನಿಮಗೆಲ್ಲರಿಗೂ ಅಪ್ಪ ಅವನೇ, ಅವ್ನು ಹೇಳಿದ್ರೆ ನೀವು ಕೇಳಬೇಕು, ನೀವು ಹೇಳಿದ್ರೆ ಅವ್ನು ಕೇಳೋದಲ್ಲ ಅಂದ್ಬಿಟ್ಟು ಕೇಳಿದ್ರೆ ಸರಿ ಇಲ್ಲ ನಿಮ್ಮನ್ನೆಲ್ಲರೂ ತೆಗೆದಾಕ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲ ತೆಪ್ಪಕ್ಕಾಗ್ಬಿಡ್ತಾರೆ ಬಿಷಪ್ಗಳು. ಈ ರೀತಿ ಪಪ್ಪ ಅಂತ ಬೈಬಲ್ ಬಂದಿದ್ದು, ಈ ರೀತಿ ಪೋಪ್ ಅಂತ ಬಂದಿದ್ದು, ಫಾದರ್ ಅಂತ ಹೆಸರು ಇಟ್ಕೊಂಡ್ಬಿಡಂದ್ರೆ ಇದನ್ನ ಪೋಪ್ ಅಂತ ಲ್ಯಾಟಿನ್ ಭಾಷೆ ಇಟ್ಕೊಂಡ್ರೆ ಎರಡು ಒಂದೇ ತಾನೆ, ಎಷ್ಟು ವಿರುದ್ಧವಾಗಿದೆ ಅಂತೀರಿ. ಆಮೇಲೆ ಏನು ಮಾಡೋದು ಅಂದರೆ ಏನ್ರಿ ಎಷ್ಟೋ ಟೈಟ್ಲ್ಗಳು ರೀ, ಹೋಲಿ ಫಾದರ್ ಆಫ್ ಫಾದರ್ಸ್ ಅಂತೆ. ಫಸ್ಟ್ ಆಫ್ ಆಲ್ ಪಾಪಿಗಳು ನಾವು, ಪರಿಶುದ್ಧರು ಯಾರೂ ಇಲ್ಲ, ಅದರಲ್ಲಿ ಪರಿಶುದ್ಧವಾಗಿರೋ ತಂದೆಗಳಿಗೆ ತಂದೆ ಅಂತ ರೀ. ಆಮೇಲೆ ಏನ್ರಿ ಪಾಸ್ಟ್ಗಳಿಗೆ ಪಾಸ್ಟರ್ ಅಂತ ರೀ, ಯಾರ ಎಲ್ಲ ತಲೆಗಳಿಗೆ ತುಂಬ ಶ್ರೇಷ್ಠವಾಗಿರೋಂಥ ತಲೆ, ಮೋಸ್ಟ್ ಡಿವೈನ್ ಆಫ್ ಆಲ್ ಹೆಡ್ಸ್ ಕ್ರಿಸ್ತನಂತೀವ್ರು. ಏನ್ರಿ ಅದಕ್ಕೆ ತಮಿಳು ಹೇಳ್ತಾರೆ ಪೋಪ್ ಪಾಂಡವರ್ ಅಂತ ಹೇಳ್ತಾರೆ, ಕೇಳಿದಿರಾ? ಪೋಪ್ ಪಾಂಡವರು ಏನ್ರಿ, ಹಾ ಕ್ರಿಸ್ತನು ಮಗನಾಗಿ ಹೊಟ್ಟೋಗ್ಬಿಟ್ಟು ದೇವ್ರಿಗೆ ಮಗ ಇಲ್ಲ ಭೂಲೋಕದಲ್ಲಿ, ನಾವೇ ದೇವ್ರ ಮಕ್ಕಳು, ನಾವು ಕ್ರಿಸ್ತನು ಅಂತ ಏನ್ ಮಾಡಿದ್ವಿ ಇವ್ರು ಕ್ರಿಸ್ತನು ಅಂತ ಹೇಳ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಅಬ್ರಾಹಮ್ ಅಂತರಿ, ಮೆಲ್ಕಿಸೆಡೆಕ್ ಅಂತರಿ, ಮೋಸೆಸ್ ಅಂತರಿ, ಯಾರ ಮಹಾಜಿಕಂತೆ, ಅದಕ್ಕೆ ಮಹಾಜಿಕನ್ ಡ್ರೆಸ್, ಮಹಾಜಿಕಂತ ಡ್ರೆಸ್ ಆ ಥರ ಏನು ಮಾಡಿ ಗ್ರ್ಯಾಂಡ್ ಆಗಿ ಚೆಂಡದಲ್ಲೇ ಮಾಡ್ಕೊಂಡು ಡ್ರೆಸ್ಗಳೇ ಮಾಡೋದು ಹಾಕೊಳೋದು ಅಲ್ವರ. ಅವಾಗ ಏನಪ್ಪ ಮಾಡೋದ್ರೆ ಬೈಬಲ್ ನಿಂತಿರೋದು ಎಲ್ಲ ತಂದರು, ಕನ್ಫೆಷನ್ ಮಾಡೋದಂದ್ರೆ ಪಾಪಗಳನ್ನೆಲ್ಲ ಪರಿಹಾರ ಮಾಡೋ ಚೀಟಿಗಳಂತೆ, ಅಲ್ಲ ಪರಲೋಕಕ್ಕೆ ನರಕಕ್ಕಾಗಂಥ ಚೀಟಿಗಳಂತೆ, ಇವೆಲ್ಲ ಏನ್ರಿ ಇವೆಲ್ಲ ತರಕ್ಕೆ ಶುರು ಮಾಡಿದ್ರು. ಬೈಬಲ್ನಂಥ ಉಪದೇಶಗಳನ್ನ, ಇಲ್ದಿರಂಥ ಉಪದೇಶಗಳನ್ನ, ಹೀಗೆ ಇರ್ಬೇಕಾದ್ರೆ ಏನಾಯ್ತಂದ್ರೆ ರೋಮಿಗೆ ಯಾರಪ್ಪ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತಂದರೆ ಬಾರ್ಬೇರಿಯನ್ಸ್. ನೋಡಿ ಫೋಟೋ ನೋಡ್ತೀವಿ ಗೊತ್ತಾ, ಬಾರ್ಬೇರಿಯನ್ಸ್. ಬಾರ್ಬೇರಿಯನ್ಸ್ ಹೆಂಗೆ ಅಂತಂದರೆ ಬುಚ್ಚಸ್ರಿ, ಕಟ್ಟಕ್ರಿ, ಕಟ್ ಕಟ್ ಮಾಡೋ ಬಿಸಾಕಂತಾರು. ಅದರ ಏನಂತಂದರೆ ಇವರು ಯುದ್ಧಕ್ಕೆ ಬರಬೇಕಾದ್ರೆ ರೋಮನ್ಸ್ ಎಲ್ಲ ಮುಟ್ಟು ಡಿಸೆಂಟಾಗಿ ಡ್ರೆಸ್ ಹಾಕೊಂಡ್ಬರೋ ರೀ, ಏನ್ರಿ ನೀಟಾಗೆಲ್ಲ ಯೂನಿಫಾರ್ಮ್ ಎಲ್ಲ ಹಾಕೊಂಡು, ಎಲ್ಲ ಆರ್ಮ್ಸ್ ಎಲ್ಲ ಹಾಕೊಂಡು, ಆರ್ಮರ್ ಎಲ್ಲ ಹಾಕೊಂಡು. ಈ ಬಾರ್ಬೇರಿಯನ್ಸ್ ಹಂಗಲ್ಲ ರೀ, ಮನೇಲಿ ಏನಿತ್ತು ತಂದ್ಬಿಡೋರು, ಗಡ್ಪಾರೆ, ಖಡ್ಗ, ಈಟಿ, ಗುರಾಣಿ, ಏನು ಸಿಗ್ತಾರೆ ಹೊಡ್ಬಿಡೋರು ಇತ್ತೀನಿ ತಲೆಗೆ, ತಲೆ ನೆಗರ್ಸ್ಬಿಟ್ರು ನೋಡಿರ್ತೀನಿ. ಅದರ ನೋಡ್ಬೋದು ಫೋಟೋ ನೋಡಿರ್ತೀನಿ, ಅದರ ಏನು ಇಟ್ಕೊಂಡು ಹೊಡಿತಾರೆ ನೋಡಿರ್ತೀನಿ, ಅದರ ತಲೆ ನೆಗರ್ಸ್ಬಿಟ್ರೆ ಒಂದೇ ಏಟಿಗೆ ಮನುಷ್ಯನ ಕೈ ಕಾಲೆಲ್ಲ ಕಟ್ಟಾಕ್ಬಿಡೋದ್ರಿ. ಇಷ್ಟು ಒಂದು ಫ್ಯೂರಿಯಸ್ ಆಗಿರೋಂಥ ಬಾರ್ಬೇರಿಯನ್ಸು ಏನ್ರಿ ಇವ್ರು ರೋಮ್ ಮೇಲೆ ಯುದ್ಧಕ್ಕೆ ಬಂದರು, ರೋಮ್ ಸೋಲ್ಜರ್ಸ್ ಎದ್ಬಿಡೋರ್ರಿ, ಎದುರು ಬಿಡೋರು, ಅಯ್ಯೋ ಇವ್ರಿಗೆಲ್ಲ ನಾವು ಯುದ್ಧಕ್ಕೆ ಹೋಗಲ್ಲ ಅಂತಂದ್ಬಿಟ್ಟು ಯಾವ ರಾಜ್ಯನೂ ಇವನಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ. ಅವಾಗ ಏನು ಮಾಡ್ತಾನೆ ಪೋಪ್ ಕಂಟ್ರೋಲ್ ಮಾಡ್ಬಿಡ್ತಾನ್ರಿ. ಬಾರ್ಬೇರಿಯನ್ಸು ತುಂಬ ದೇವ್ರನ್ನ ಭಯಭಕ್ತಿ ಅಂತ ಜನಗಳು, ಸೀದಾ ಏನಿಲ್ಲ ಪೋಪ್ ಬಂದ್ಬಿಟ್ಟು ಯುದ್ಧ ಭೂಮಿಯಲ್ಲಿ, ನಾನು ದೇವ್ರ ಮಗನು, ನನಗೆ ದೇವ್ರ ಎಲ್ಲ ಅಧಿಕಾರ ಕೊಟ್ಟವ್ರೆ, ನನ್ನ ಲೆಫ್ಟ್ ಹ್ಯಾಂಡಲ್ಲಿ ನರ್ಕದ ಒಂದು ಆಶೀರ್ವಾದಗಳಿದೆ, ನರ್ಕದ ಶಾಪಗಳಿದೆ, ಸುಮ್ಮನೆ ಹಿಂಗಂದ್ರೆ ಮುಗಿದು ನರಕ ಕೊಟ್ಟೈತೀರ ಅಂತಂದಾರೆ. ರೈಟ್ ಹ್ಯಾಂಡಲ್ಲಿ ಫುಲ್ ಬ್ಲೆಸ್ಸಿಂಗ್ಸ್ ಇದೆ, ಹಿಂಗಂದ್ರೆ ಫುಲ್ ಆಶೀರ್ವಾದಗಳು ದೇವ್ರಿಗೆ ಕೊಟ್ಬಿಡ್ತಾನೆ ಹಿಂಗಂದ. ಸುಮ್ಮನೆ ಮೂಢನಂಬಿಕೆ ಇಲ್ಲಿರಂತ ಎಲ್ಲ ಬಾರ್ಬೇರಿಯನ್ಸು ಪೋಪಿಗೆ ಸೆಂಟ್ರ್ ಆಗ್ಬಿಟ್ರಿ. ಜಸ್ಟಿನನ್ನು ನೋಡ್ತಾನೆ, ಇದೇನಪ್ಪ ನಾನು ಕತ್ತಿ ಇದರಿಂದ ಬೊಗ್ಸಕ್ಕೆ ಆಗದೇ ಇರೋಂಥ ಜನಗಳನ್ನ ಬರೀ ಮಾತಿಂದ ಬೊಗ್ಗಿಸ್ಬಿಟ್ನಲ್ಲ ಅಂತ ಏನು ಮಾಡ್ತಾರೆ. ಇಷ್ಟೊಂದು ಪವರ್ ಇದೆಯಾ ಪೋಪ್ಗೆ ಅಂತ ಏನು ಮಾಡ್ತಂದ್ರೆ ತನ್ನಲ್ಲಿರೋಂಥ ಅಧಿಕಾರ, ಸಿವಿಲ್ ಪವರ್ ಇತ್ತು ನೋಡಿ, ಪೊಲಿಟಿಕಲ್ ಪವರ್, ರಾಜ ಅಂತ ಪದವಿ ಇತ್ತು ಗೊತ್ತಾ, ಇದನ್ನು ಯಾರು ಕೊಟ್ಬಿಡ್ತಾನೆ, ಪೋಪ್ ಕೊಟ್ಬಿಡ್ತಾನೆ. ಆವಾಗ ಪೋಪ್ ಏನಾದರೆ ಆ ರಾಜನಾಗ್ಬಿಟ್ಟ, ರಾಜನ ಬದಲಾಗಿ ಯಾರಪ್ಪ ಬಂದ್ಬಿಟ್ರು ಅಂದ್ರೆ ಪೋಪ್ ಬಂದ್ಬಿಟ್ರಿ. ಇಷ್ಟ ಬಂದಂತ ರಾಜನ್ನ ಪಟ್ಟಾಭಿಷೇಕ ಮಾಡೋದು ಪೋಪು, ಇಷ್ಟ ಬಂದಂತ ರಾಜನ್ನ ತೆಗೆದು ಬಿಸಾಕೋದು ಯಾವ ಕೆಲಸ ಮಾಡ್ತಾರೆ ಪೋಪ್ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು ಎಂದ್ರೆ ಈ ಒಂದು ಕೆಲಸನ ನೀನು ಸತ್ಯವೇದ ಮುಖಾಂತರ ನೋಡ್ಬೇಕ್ರೆ ದಾನಿಯೇಲ್ ಪುಸ್ತಕದಲ್ಲಿ ಓದು ಅಂತ ಹೇಳ್ತಾರೆ. ನೋಡಿ ಓದೋಣ, ಓದಿಂತೀನಿ ಮತ್ತೆ 24:15 Matthew 24:15 ಓದ್ರಿ ಯಾರಾದ್ರು, Matthew 24:15.
ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ
ನೋಡ್ರಾ ಇದನ್ನು ಓದೋನೇ ಮಾಡಲಿ ತಿಳಿದುಕೊಳ್ಳಲಿ, ಹಾಳು ಮಾಡಂತ ಅಸಹ್ಯವಸ್ಥ ವಸ್ತುವು ಪವಿತ್ರ ಸ್ಥಾನದಲ್ಲಿ ಅಂದ್ರೆ ಸಭೆಯಲ್ಲಿ ನಿಂತಿರ ನೀವು ನೋಡ್ಬೇಕಾದ್ರೆ, ಸಭೆಯಲ್ಲಿ ತರ ನಡೆಯುವಂಥ ವಿಚಾರಗಳನ್ನು ನೀವು ಗಮನಿಸ್ಬೇಕಾದ್ರೆ ಎಲ್ಲೋ ತಿಳ್ಕೊಬೇಕು. ದಾನಿಯೇಲ್ ಪ್ರವಾದನೆ ಅಂತ ಓದಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿಸ್ಗಳೇ, ನಾವು ನೆಕ್ಸ್ಟ್ ಎಲ್ಲಪ್ಪ ಓದ್ಬೇಕು ಅಂದ್ರೆ ದಾನಿಯೇಲ್ ಪ್ರವಾದನೆ ಗ್ರಂಥ ಓದ್ಬೇಕು. ಇದನ್ನ ನೆಕ್ಸ್ಟ್ ಬರೋಂಥ ವಾರದಲ್ಲಿ ದಾನಿಯೇಲ್ ಪ್ರವಾದನೆ ಗ್ರಂಥದಲ್ಲಿ ಎಲ್ಲಿ ಹೇಳ್ತಾರೆ ಅಂತಂದ್ಬಿಟ್ಟು ನಾವು ಏನು ಮಾಡೋಣ ನೋಡೋಣ. ಅಯ್ಯಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಏನು ಮಾಡಿದ್ರಿ ಇವತ್ತಿನ ಕ್ಲಾಸನ್ನ ಇಲ್ಲಿ ಎಂಡ್ ಮಾಡೋಣ. ನೆಕ್ಸ್ಟ್ ಕ್ಲಾಸು ದಾನಿಯಲ್ ಪ್ರವಾದ ಗ್ರಂಥ ಆಧಾರದ ಮೇಲೆ ಇರ್ತಾರೆ. ದಯವಿಟ್ಟು ಎಲ್ಲ ಸಹೋದರಸುಗಳು ಕರೆಕ್ಟಾಗಿ ನೆಕ್ಸ್ಟ್ ವಾರ 6 ವರೆಗೆ ಬರಬೇಕಾಗಿರುತ್ತೀರಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಿಮ್ಗೇನೋ ಸಂದೇಹಗಳಿತ್ತು ಅಂತಂದರೆ ಖಂಡಿತವಾಗೂ ಈ ಆಂಟಿ ಕ್ರೈಸ್ಟ್ ಪೂರ್ತಿ ಪಾಠ ಮಾಡೋಣ, ಏನು ಮಾಡೋಣ, ಎಲ್ಲವನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ.